ప్రవిశ్య మమ వాచీవయ్యేన శక్తి హరస్వధానా అన్యాంశ్చ హస్తచరణశ్రవణత్వాదీన్ ప్రాణాన్ నమో భగవతే పురుషాయ తులసి యస్మాత్ బ్రహ్మేంద్ర రుద్రాదిదేవతానాం శ్రియోపి చ దానస్ఫూర్తిః సదా తస్మై హరయే గురవే నమః వ్యాసాయ భవనాశాయ శ్రీశాయ పునరాశయే తృతీయ శుద్ధ విద్యాయ మధ్వాయ చ నమో నమః లసతు శ్రీమదానందతీర్థేందుర్నో హృదంబరే యద్వచశ్చంద్రికా స్వాంత సంతాపం నిర్వంతతి వాణితే తరవాణ్యం వా చరణౌ హృది సర్వదా మద్వాక్య శరణుర్భూయా శ్రీమదాచార్య భావః హరాయ భజతానిష్టహరాయ పురవైరిణే భవాయ భవతే భూయాత్ శివాయ శిరసా నమః ఉమేషాద్యాసురాలోహం విదే చేతోభివానినః యూయం సర్వే ప్రపురుత నమో మే మధ్వభావ శ్రీమధ్వః కల్పవృక్షస్థు జయార్యః కామసుత్కృతః చింతామణిస్థు వ్యాసార్యః మునిత్రయముదాః వాదిరాజగురూన్ వందే రఘూత్తమగురూన్ తథా రాఘవేంద్రాన్ తథా సర్వాన్ సద్గురూన్ ప్రణతోస్మి శ్రీగురుభ్యో నమః. నారాయణాయ పరిపూర్ణగుణార్ణవాయ విశ్వోదయస్థితిలయోన్మియతిప్రదాయ జ్ఞానప్రదాయ విభుధాసురసౌఖ్యదుఃఖసత్కారణాయ వితతాయ నమో నమస్తే. నారాయణం సురగురుం జగదేకనాథం భక్తప్రియం సకలలోక నమస్కృతం చ త్రైగుణ్యవర్జితమజం విభుమాద్యమీశం వందే భవద్భ్రమమరాసుర సిద్ధవంద్య. నారాయణం నమస్కృత్య నరం చైవ నరోత్తమం దేవీం సరస్వతీం వ్యాసం తతో జయముదీరయ. పరమపవిత్రవాద శ్రీమన్ మహాభారత తాత్పర్యంలో శ్రీమదాచార్యరు ಯಾವ ರೀತಿಯಾಗಿ ರುಕ್ಮಿಣಿ ಕಲ್ಯಾಣ ಮೊದಲಾದ ಅನೇಕ ವಿಧವಾದ ಕೃಷ್ಣನ ವೈಭವದ ಪ್ರಸಂಗಗಳನ್ನು ತಿಳಿಸಿ ಅನಂತರ ಕೊನೆಗೆ ಕೃಷ್ಣ ಪರಮಾತ್ಮ ಹಂಸ ಡಿಬೇಕರನ್ನು ಸಂಹಾರ ಮಾಡಿದ ಕಥೆಯನ್ನು ಹೇಳಿದ್ದಾರೆ. ಮುಂದೆ ಅಸ್ತ್ರವಿದ್ಯೆಯನ್ನು ಪೂರೈಸಿದಂತಹ ಆ ರಾಜಕುಮಾರರುಗಳಲ್ಲಿ ಅರ್ಜುನನಿಗೆ ವಿಶೇಷವಾದಂಥ ಅಸ್ತ್ರವಿದ್ಯಾ ಪಾರಂಗತ ಅನ್ನೋ ಒಂದು ಸಿದ್ಧಿ ಬಂತು. ಭೀಮಸೇನ ದೇವರಿಗೆ ಬರಲಿಲ್ಲ ಅಂತ ಹೇಳ್ಕೊಳ್ಳೋದು ಹೋಗಬಾರದು, ಅವರಿಗೆ ಬೇಕೇ ಇರಲಿಲ್ಲ. ಅದರಿಂದಾಗಿಯೇ ಅದು ಅಗತ್ಯ ಇರಲಿಲ್ಲ. ಅಗತ್ಯ ಇದ್ದ ಅರ್ಜುನ ಅದನ್ನು ಸಾಧಿಸಿದ. ಶುದ್ಧ ಧರ್ಮರಥರು ಮಾತ್ರ ಪುರುಷರಲ್ಲಿ ಭೀಮಸೇನ ದೇವರಾದರೆ ಸ್ತ್ರೀಯರಲ್ಲಿ ದ್ರೌಪದಿ ದೇವಿ ಎಂದು ತಿಳಿಸಿ ಮುಂದೆ ಅಸ್ತ್ರವಿದ್ಯೆಯೆಲ್ಲ ಹೋದ ಮೇಲೆ ಅದರ ಪರೀಕ್ಷೆಯ ಕಾರ್ಯಕ್ರಮವನ್ನು ಇಡ್ತಾರೆ. ಅಸ್ತ್ರವಿದ್ಯೆಯ ಪರೀಕ್ಷೆ, ಯಾವುದೇ ಒಂದು ವಿದ್ಯೆ ಎಷ್ಟರ ಮಟ್ಟಿಗೆ ವಿದ್ಯಾರ್ಥಿಗೆ ತಲುಪಿದೆ ಅನ್ನೋದು ಗೊತ್ತಾಗೋದು ಪರೀಕ್ಷೆ ಮಾಡಿದಾಗ ಮಾತ್ರ. ಆಯಾ ವಿಭಾಗಕ್ಕೆ ತಕ್ಕಂತೆ ಪರೀಕ್ಷೆಗಳಲ್ಲಿ ವೈವಿಧ್ಯ ಇರುತ್ತೆ. ಇದು ಒಂದು ಎಲ್ಲರಿಗೂ ಪ್ರತ್ಯಕ್ಷವಾಗಿ ವಿದ್ಯೆಯನ್ನು ತೋರಿಸಿತು. ಧೃತರಾಷ್ಟ್ರಾದಿಗಳೆಲ್ಲ ಸೇರಿದ್ದಾರೆ, ಗಾಂಧಾರಿ ಇದ್ದಾಳೆ, ಅವರು ಕುರುಡರು ಆದರೂ ನೋಡಬಹುದಂತ ಕೇಳಿದರೆ ಕೇಳಿ ತಿಳ್ಕೊಳ್ಳೋದು ಕೂತಿದ್ದರು. ಭೀಷ್ಮ ದ್ರೋಣಾದಿಗಳೆಲ್ಲ ಇದ್ದಾರೆ, ದ್ರೋಣರು ಸ್ವತಃ ಆಚಾರ್ಯರಾಗಿ ನಿಂತಿದ್ದಾರೆ. ಮೊದಲಿಗೆ ಪರಶುರಾಮದೇವರ ಪೂಜೆಯನ್ನು ಮಾಡಿ ರಂಗಪೂಜೆ ಇತ್ಯಾದಿಗಳನ್ನು ಮಾಡಿದ ಮೇಲೆ ಪರೀಕ್ಷೆ ಪ್ರಾರಂಭವಾಗುತ್ತೆ. ಒಬ್ಬೊಬ್ಬರೇ ತೋರಿಸಲು ಪ್ರಾರಂಭ ಮಾಡ್ತಾರೆ. ಆ ಒಂದು ಹಂತದಲ್ಲಿ ಎಲ್ಲರ ಪರೀಕ್ಷೆ ಮುಗಿತಾ ಮುಗಿತಾ ಹೋದಂತೆ ಮನೆ ಅರ್ಜುನನ ಪರೀಕ್ಷೆಯಲ್ಲಿ ಅದು ಅಸಾಧಾರಣವಾದಂತಹ ಅಸ್ತ್ರಜ್ಞಾನವನ್ನು ರೂಪಿತ ಆಗುತ್ತೆ. ಅರ್ಜುನ ಎಂಥ ಕೌಶಲ್ಯವನ್ನು ತೋರಿಸಿದ ಅಂತ ಹೇಳ್ತಾರೆ. ಅವಿಧ್ಯನ್ ಆಶ್ಚಕೆ ವಾದೆ ಪಕ್ಷಿಣ ಪಕ್ಷ ಏವ ಚ, ಅತಿ ದೂರದಲ್ಲಿ ಒಂದು ಪಕ್ಷಿ ಮತ್ತು ಅತಿ ದೂರದಲ್ಲಿ ಒಂದು ಮಶಕ, ಚಿಕ್ಕ ಒಂದು ನೊಣದಂಥ ಪ್ರಾಣಿ, ಚಿಕ್ಕದು ಇರೋದು ದೂರದೊಳಗೆ. ಸ್ಪರ್ಧೆ ಏನು ಗೊತ್ತಾ, ಅವಿಧ್ಯನ್ ಮಾಶಕೇ ಪಾದೆ, ಆ ಮಶಕ ಹೊಡೆಯೋದಲ್ಲ, ಮಶಕನೇ ಕಣ್ಣಿಗೆ ಕಾಣೋದಷ್ಟು ದೂರ ಇದೆ, ಅದರ ಕಾಲಿ ಹೊಡಿಬೇಕಂತ ಒಂದು ಕಾಲಿ ಹೊಡಿಬೇಕು. ಎಷ್ಟು ಸೂಕ್ಷ್ಮ ವಿಚಾರ. ಆಗ ಅರ್ಜುನ ಅಲ್ಲಿಂದ ಹೊಡೆದಂತೆ ಕರೆಕ್ಟಾಗಿ ಅಡಿಬೇಕು. ಅರ್ಜುನನ ಅಸ್ತ್ರವಿದ್ಯಾ ಕೌಶಲ ನನಗೆ ಭಾರಿ ಖುಷಿ ಕೊಡುತ್ತೆ. ಇನ್ನು ಮುಂದಿನ ಹಂತದಲ್ಲಿ ದೂರದಲ್ಲಿ ಪಕ್ಷಿ ಇಟ್ಟಿದ್ದಾರೆ, ಪಕ್ಷಿ ಸಿಕ್ಕದು, ಅದರ ಕಣ್ಣು ಸಿಕ್ಕದು, ಅದರ ರೆಪ್ಪೆ ಹೊಡಿಬೇಕು, ರೆಪ್ಪೆ ಹೊಡಿಬೇಕು. ಅರ್ಜುನ ಹೊಡೆದನಂತ ರೀತಿ ಇಲ್ಲಿ ಗಮನಿಸಬೇಕು, ರೆಪ್ಪೆಗಳು ರೆಪ್ಪೆ ಒಂದೇ ಹೊಡಿಬೇಕು, ರೆಪ್ಪೆಗಳು ಪಕ್ಷಿ ಹೋದ್ರೆ ಪ್ರಯೋಜನ ಇಲ್ಲ, ರೆಕ್ಕೆ ಮಾತ್ರ ಕತ್ತರಿಸಬೇಕು ಬೇರೆ ಹೊಡೆಯಾಗಿಲ್ಲ. ಇದೆಲ್ಲ ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡ್ತಾರೆ, ಎಷ್ಟು ಹುಷಾರ ಮಾಡ್ತಾರೆ ಲೆಕ್ಕ ಹಾಕಿ. ಕಣ್ಣು ತೆಗೆಯೋದು ಸುಲಭ, ಕ್ಯಾಟ್ರಾಕ್ಟ್ ಇದಷ್ಟು ಕಷ್ಟ ಇದೆ. ಅದು ಇವತ್ತಂತೂ ಒಂಚೂರು ರಕ್ತ ಕೂಡ ಬರೋ ಲೇಸರ್ ಆಪರೇಷನ್ ಮಾಡಿದಾಗ ಗೊತ್ತು ಕೂಡ ಆಗೋದಿಲ್ಲ ಎಂಥ ಅಡ್ವಾನ್ಸ್ಮೆಂಟ್. ಇದು ಶಸ್ತ್ರಚಿಕಿತ್ಸೆ, ಅಸ್ತ್ರದಿಂದ ಹಾಗೆ ಮಾಡ್ತಕ್ಕಂಥ ಕೌಶಲ್ಯ ಪಡೆದಿದ್ದ. ಅಲ್ಲೂ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಅಂತೂ ನಮ್ಮ ವಿಜ್ಞಾನಿಗಳೆಲ್ಲ ಇಲಿ ಮೊದಲಾದ ಪ್ರಾಣಿಗಳ ಮೇಲೆ ಪರೀಕ್ಷೆ ಮಾಡಿ ಅನೇಕ ವಿಧವಾದ ಔಷಧಿಗಳನ್ನು ತಯಾರು ಮಾಡ್ತಾರೆ. ಇದನ್ನೇ ಜನ ವಿರೋಧ ಮಾಡ್ತಾರೆ. ಇವತ್ತು ಅನಿಮಲ್ ಟೆಸ್ಟಿಂಗ್ ಅನ್ನೋದು ಬ್ಯಾನ್ ಮಾಡಬೇಕು. ಪ್ರಾಣಿ ಹಿಂಸೆ ಆಗುವ ಕಂಪ್ಯೂಟರ್ ಓಪನ್ ಮಾಡಿದ ಕಷ್ಟ ಬರುತ್ತೆ. ಕಂಪ್ಯೂಟರ್ ಅನಿಮಲ್ ಟೆಸ್ಟಿಂಗ್ ಇದ್ದರೆ ಅದನ್ನು ಬ್ಯಾನ್ ಮಾಡಿ, ಒಂದು ಬಾಯ್ಕಾಟ್ ಮಾಡಿ ಅಂತ ಹೇಳ್ತಾರೆ. ಇವತ್ತಿನ ದಿವಸದೊಳಗೆ ಪ್ರಾಣಿಗಳ ಬಗ್ಗೆ ಇಷ್ಟು ಕಳಕಳಿ ಇದೆ. ಅವರೆಲ್ಲ ಪಕ್ಷಿಗಳ ರೆಪ್ಪೆ ಹೊಡೆಯೋದು, ನನ್ನ ಕಾಲಿ ಹೊಡೆಯೋದು ಮಾಡ್ತಿದ್ರಲ್ಲ, ಹಿಂಸೆ ಅಲ್ಲ ಅಂತ ಕೇಳಿದರೆ ಇಲ್ಲ, ನಿಜವಾದ ಪಕ್ಷಿ ಆಗಿರಲಿಲ್ಲ, ಅದು ನಿಜವಾದ ಪ್ರಾಣಿ ಅಲ್ಲ, ಅದು ಆಕೃತಿ ಮಾಡಿಟ್ಟಿದ್ರೆ ಹೊರತು ನಿಜವಾದ ವಸ್ತು ಅಲ್ಲ. ಆದ್ದರಿಂದ ಎಷ್ಟು ಎಚ್ಚರಿಕೆ ವಹಿಸ್ತಾರೆ, ಪ್ರತಿಯೊಂದು ಮಾತು ಹೇಳಬೇಕಾದ್ರೂ ಕೂಡ ಅದು ಯಂತ್ರದ ಪಕ್ಷಿ, ಯಂತ್ರದ ಮಸಿಕ ಹೊರತು ನಿಜವಾದ ಮಸಿಕದ ಪ್ರಯೋಗ ಮಾಡಲಿಲ್ಲ. ಇದರಿಂದ ಅವರು ಯಾವುದೇ ಕಾಲಕ್ಕೂ ಕೂಡ ಸರ್ವಭೂತ ದಯಾ ಪುಷ್ಪ, ಪ್ರಾಣಿಗಳ ಮೇಲೆ ದಯ ತೋರೋದು ಯಾಕೋ ಬರುತ್ತೆ, ಪ್ರಾಣಿಗಳ ಮೇಲೆ ದಯ ತೋರೋದು ನಮ್ಮ ಜೀವನ ದೊಡ್ಡ ಅಂಗ. ದೇವರಿಗೆ ಎಷ್ಟು ಪುಷ್ಪಾರ್ಚನೆ ಮಾಡಿದ್ರೂ ಪೂರ್ಣ ಪೂಜೆ ಆಗೋದಿಲ್ಲ. ಸರ್ವಭೂತ ದಯಾ ಪುಷ್ಪ, ಪ್ರಾಣಿಗಳ ಮೇಲೆ ದಯ ತೋರ್ತಾನಲ್ಲ ದೇವರಿಗೆ ಹಾಕಿದಾಗ ಶ್ರೇಷ್ಠವಾದ ಮಾನಸ ಪುಷ್ಪ ಅಂತ ಕರೀತಾರೆ. ಇದೆಲ್ಲ ಇಷ್ಟು ಎಚ್ಚರಿಕೆಯಿಂದ ವೇದವ್ಯಾಸರು ಯಾತಕ್ಕೆ ನಮಗೆ ತಿಳಿಸ್ತಾ ಇದ್ದಾರೆ ಅಂದರೆ, ಹಿಂದಿನ ಕಾಲದಲ್ಲಿ ಎಂಥ ಒಂದು ವ್ಯವಸ್ಥೆ ಇತ್ತು. ಧನುರ್ವಿದ್ಯೆ ಮೊದಲಾದ ಯಾವ ಕಾರಣಕ್ಕೂ ಸಹ ಸರ್ವೇ ಜನಾ ಸುಖಿನೋ ಭವಂತು ಅನ್ನೋ ಆದರ್ಶವನ್ನು ಅವರು ಈಗ ನೂರಕ್ಕೆ ನೂರಷ್ಟು ಪಾಲನೆ ಮಾಡ್ತಿದ್ರು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಮುಂದೆ ಇನ್ನೇನು ಅರ್ಜುನಿಗೆ ಸಾಟಿ ಯಾರೂ ಇಲ್ಲ ಅಂತ ಆಗೋಯ್ತು. ಅಷ್ಟೊತ್ತಿಗೆ ಕರ್ಣ ಪ್ರವೇಶ ಮಾಡ್ತಾನೆ. ಪರಶುರಾಮದೇವರ ಅಸ್ತ್ರ ವಿದ್ಯಾಭ್ಯಾಸ ಮಿಷನ್ ವಾಪಸ್ ಬರ್ತಾ ಇರ್ತಾನೆ. ಅದು ಸರಿಯ ಪರೀಕ್ಷೆ ನಡೆದಿದೆ. ಈ ಕಾಲ ಆ ಕಾಲ ಎರಡು ಮ್ಯಾಚ್ ಆಯಿತು. ಬಂದ, ನಾನು ಇನ್ನೂ ಚೆನ್ನಾಗಿ ಮಾಡಬಲ್ಲೆ ಅಂತ ಹೇಳ್ದ. ಜನಕ್ಕೆ ಆಶ್ಚರ್ಯ ಆಗೋಯ್ತು. ಅರ್ಜುನ ಮಾಡಿದ್ರೆ ಊಹೆ ಮಾಡೋದು ಕಷ್ಟ ಇತ್ತು, ಅದನ್ನು ಮೀರಿಸ್ತೇನೆ ಅಂತ ಹೇಳಿದರೆ ಎಷ್ಟು ಆಶ್ಚರ್ಯ ಆಗಬಹುದು. ತಕ್ಷಣ ಹೇಳ್ತಾರೆ, ನಿನಗೆ ಅವಕಾಶ ಇಲ್ಲ ಅಂತ ಹೇಳಿ, ನಿನಗೆ ಅವಕಾಶ ಇಲ್ಲ, ನೀನು ಸೂತ ಪುತ್ರ, ಇದ್ರೆ ಪಾರ್ಟಿಸಿಪೇಟ್ ಮಾಡೋಗಿಲ್ಲ ಅಂತ ಹೇಳಿ. ಆ ಕ್ಷಣಕ್ಕೆ ನಮ್ಮ ಜನ ದೊಡ್ಡ ಗಲಾಟೆ ಬಿಟ್ಬಿಡ್ತಾರೆ. ನೋಡಿದ್ರೆ ಅನ್ಯಾಯ, ಅವಕಾಶನೇ ಇರಲಿಲ್ಲ ಅಂತ ಹೇಳಿ. ಎಷ್ಟು ಹುಚ್ಚರು, ಕ್ರಿಕೆಟ್ ಆಟ ಸೋತಿರ್ತಾರೆ, ಇನ್ನೊಬ್ಬ ಜನ ಕೂತಿರ್ತಾರೆ ಸ್ಟೇಡಿಯಂನಲ್ಲಿ, ಬಂದು ಆಡ್ಬೋದು ಅಂತ ಆಡೋಗಿಲ್ಲ. ಅದೇನು ಮ್ಯಾಚ್ ಟೀಮ್ ಅನೌನ್ಸ್ ಮಾಡ್ತಾರೆ, ಮತ್ತೆ ಚೇಂಜ್ ಮಾಡೋಗಿಲ್ಲ, ಯಾರು ಗಾಯಿರೋದು ಮುಗಿದೋಗ್ತೇನೆ, ರಿಟೈರ್ಡ್ ಹಲ್ತಂದ್ರೆ ಹಲ್ತೆ ಅವ್ನು ಮತ್ತೆ ಒಂದು ಸಬ್ಸ್ಕ್ರೈಬ್ ಮಾಡೋಕ್ಕೆ ಬರೋದಿಲ್ಲ. ಇದನ್ನು ರೂಲ್ಸ್ ಅಂತ, ಅದು ರೂಲ್ಸ್ ಅಲ್ವ ಆಗಿದ್ರೆ? ಯಾರು ಅಲ್ಲಿ ಪರೀಕ್ಷೆ ನಡೆದಿರೋದು ಯಾರಿಗೀಗ? ಯಾವ ರಾಜಕುಮಾರ ದ್ರೋಣಾಚಾರ್ಯರ ಹತ್ರ ಓದಿದ್ದಾರೆ ಅವರಿಗೆ ಪರೀಕ್ಷೆ ಹೊರತು ಕಂಡವರು ಎಂಟರ್ ಆಗಿ ಟ್ರೈ ಮಾಡಬೇಕೀಗ. ಎಷ್ಟು ತಪ್ಪಾಗೋದಿಲ್ಲ, ಅದು ಒಂದು ಇಂಟರ್ವ್ಯೂ ಕರೀತಾರೆ ಬಂದು, ಅಪ್ಪಿಗೆ ಲೇಟ್ ಆದ್ರೆ ರಿಜೆಕ್ಟ್ ಮಾಡ್ಬೋದು, ಎಲ್ಲ ಇನ್ನೂ ಎಲಿಜಿಬಿಲಿಟಿ ಜಾಸ್ತಿ ಇರ್ಬೋದು ಅವನಿಗೆ. ಆದರೆ ಲಾಸ್ಟ್ ಡೇಟ್ ಒಳಗೆ ಕೊಡದೆ ಹೋದರೆ ಡಿಸ್ಟರ್ಬೆನ್ಸ್ ಇದೆ ನೋಡಿ, ಪ್ರಿಸ್ಕ್ರೈಬ್ ಟೈಮ್ನಲ್ಲಿ ಬರದೇ ಹೋದರೆ ಅದಕ್ಕೆ ಮಹತ್ವ ಇಲ್ಲ. ಇದನ್ನೆಲ್ಲ ರೂಲ್ಸ್ ಅಂತ ಕರೀತಾರೆ, ಅದನ್ನು ಮಾತ್ರ ಪಕ್ಷಪಾತ ಅಂತ ಕರೀತಾರೆ. ಅಂದರೆ ವಿಮರ್ಶೆ ಮಾಡಬೇಕಾದ್ರೆ ಒಂದು ಸರ್ವಾನುಮತವಾದಂಥ ನಿಯಮಗಳಿಗೆ ಬದ್ಧರಾಗಬೇಕೇ ಹೊರತು ತಲೆಗೆ ತೋಚಿದ್ದಲ್ಲೇ ವಿಮರ್ಶೆ ಆಗೋದಿಲ್ಲ. ಇಂಥ ವಿಮರ್ಶೆ ಅಂತ ಯಾರು ಹೋಗ್ತಾರೆ ಇವತ್ತು, ಹೋಗಿ ನೋಡಿದ್ರೆ ಆ ಕಾಲ ಹೇಗಿತ್ತು ಅಂತ ಹೇಳಿದ್ರೆ ತಿಳುವಳಿಕೆ ಇದೆ ಅವ್ರಿಗೆ ಏನಾದರೂ ಕೂಡ. ಒಂದು ಪರೀಕ್ಷೆಯಾಗಿದೆ, ಆ ವಿದ್ಯಾರ್ಥಿಗಳಿಗೆ ಅವರು ಪರೀಕ್ಷೆ ಮಾಡ್ತಿದ್ದಾರೆ, ಅವ್ರ ಕ್ಯಾಂಡಿಡೇಟ್ಸ್ ಉಳಿದವ್ರಿಗೆ ಅವಕಾಶ ಇರೋ ಸಾಧ್ಯತೆಯೇ ಇಲ್ಲ. ಆದರೂ ಅಲ್ಲಿ ದೊಡ್ಡತನ ನೋಡಬೇಕು. ನೀವು ಆಕ್ಷೇಪಣೆ ಏನು ಮಾಡ್ತಾರೆ, ಓದ್ದೇ ಮಾಡ್ತಾರೆ. ಆದರೆ ಒಂದಾಗ ಕರ್ಣ ಏನು ಮಾಡಿದಂತ ಗೊತ್ತಾಗ, ಅವಕಾಶ ಕೊಡಲಿಲ್ಲ ಅಂತ ಏನು ತಿಳ್ಕೊಂಡಿದ್ದಾರೆ, ಮೊದಲನೇ ತಪ್ಪು ಕೊಟ್ಟೇ ಕೊಟ್ಟರು. ಇದು ಬಹಳ ಆಶ್ಚರ್ಯ, ಕೊಡಬೇಕಾಗಿರಲಿಲ್ಲ, ತಕ್ಷಣ ಕೊಟ್ಟರಂತೆ, ಆಯಿತು ನೀನು ಮಾಡು ಅಂತ ಹೇಳ್ತಾ. ಇಂಥ ಓಪನ್ ಇವತ್ತು ಯಾರು ಕೊಡ್ತಾರೆ ಯೋಚನೆ ಮಾಡಿ, ಎಲ್ಲೆಲ್ಲೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಇಷ್ಟು ವಿಶಾಲವಾದ ಮನೋಭಾವ ಇತ್ತು. ಅದು ದ್ರೋಣಾಚಾರ್ಯ ಗೊತ್ತು, ತ ರೆಬೆಲ್ ಕ್ಯಾಂಡಿಡೇಟ್ ಅವನು ಬಿಟ್ಟೋದವನು, ಕೆನ್ನ ಮಧ್ಯೆ ಬಿಟ್ಟು ಅಲ್ಲಿ ಹೋಗಿ ಬಂದವನು, ಇಷ್ಟಾದರೂ ಕೂಡ ಕೊಟ್ಟರಂತೆ. ತಕ್ಷಣ ಕರ್ಣ ಮಾಡೇ ಬಿಟ್ಟ, ಎಷ್ಟು ಮಾಡಿದ ಅಂತ ಹೇಳ್ತಾರೆ, ಅರ್ಜುನ ಮಾಡಿದ್ದಕ್ಕಿಂತ ಬೇರೆ ಮಾಡಲಿಲ್ಲ, ಅದನ್ನು ಫಾಸ್ಟಾಗಿ ಮಾಡಿದ್ದು, ಅರ್ಜುನಿಂದ ಫಾಸ್ಟಾಗಿ ಮಾಡಿದ. ಆ ಕರ್ಣ ಅರ್ಜುನ ಮೀರಿಸ್ತಾನೆ ಎಂಬ ರೀತಿ ಆಯಿತು. ಇಲ್ಲಿ ತಕ್ಷಣ ಪ್ರಶ್ನೆ ಬರುತ್ತೆ, ಅರ್ಜುನಿಗಿಂತ ತಾರತಮ್ಯದಲ್ಲಿ ಕರ್ಣ ಕಡಿಮೆ, ಸೂರ್ಯಾವತಾರ ಆತ ಸಾಕ್ಷಾತ್ ಇಂದ್ರಾವತಾರ, ಇಂದ್ರದೇವರು ತಾರತಮ್ಯದ ಸೂರ್ಯ ಮೇಲೆ ಬೇರೆ ಇದ್ದಾರೆ. ಅದು ಹೇಗೆ ಸಾಧ್ಯವಾಯಿತು ಅಂದರೆ, ತಕ್ಷಣ ಆಚಾರ್ಯ ಹೇಳ್ತಾರೆ, ಪರಶುರಾಮ ದೇವರ ಹತ್ರ ನೇರ ಓದಿ ಬಂದಿದ್ದನಲ್ಲ, ಅನುಗ್ರಹ ಆತನ ಮೇಲಕ್ಕೆ ಇತ್ತು ಅಂತ ಹೇಳ್ತಾರೆ. ಅನುಗ್ರಹದಿಂದಾಗಿ ಆ ಮಟ್ಟಿಗೆ ಆತ ಇರಲಿಕ್ಕೆ ಸಾಧ್ಯವಾಯಿತು. ಅರ್ಜುನಿಗೆ ಸಹಿಸ್ಲಿಕ್ಕೆ ಆಗಲಿಲ್ಲ, ಅರ್ಜುನಿಗೆ ಕೋಪ ಬಂತು. ಅದು ಅಸಹನೆ ಇತ್ಯಾದಿ ಪ್ರಶ್ನೆಯಲ್ಲ, ಏನು ಅಂದರೆ, ನಾನು ಬೀರಿಸಿದ್ದೆ ಅಂದಮೇಲೆ ಆಯ್ತು ಯುದ್ಧನೇ ಮಾಡೋಣ ಅಂತ ಕರೀತಾನೆ. ಇಲ್ಲಿ ಮುಗೀತು ಪರೀಕ್ಷೆ, ಯುದ್ಧನೇ ಆಗಲಿ ಡೈರೆಕ್ಟಾಗಿ ಅಂತ ಕರೀತಾನೆ. ಆಗ ಭೀಮಸೇನ ಹೇಳ್ತಾರೆ, ನೋಡು ಅರ್ಜುನ ಹೆಗಲ ಆಹ್ವಾನ ಮಾಡಬಾರದು ಇದ್ದೆ. ರಣಾಯ ಅಕ್ಷತ್ರಿಯ ಆಹ್ವಾನಂ ನ ಧರ್ಮ ಇತಿ ಚಿಂತೆಯನ್ನು. ಒಬ್ಬ ಕ್ಷತ್ರಿಯ ಕ್ಷತ್ರಿಯ ಅಲ್ಲದವನನ್ನು ಯುದ್ಧಕ್ಕೆ ಕರಿಬಾರದು, ಇದು ಧರ್ಮ ಅಲ್ಲ ಇದು ಅಂತ ಹೇಳಿದರೆ. ಇದು ಎಷ್ಟು ಧರ್ಮ ಇದು? ಒಬ್ಬ ಮಿಲಿಟರಿಯವನು ಬಂದು ಯಾರ ಮೇಲೆ ಯುದ್ಧಕ್ಕೆ ಬಂದರೆ ಗತಿಯನ್ನಾಗಬೇಕು, ಎಷ್ಟು ಎಕ್ಸ್ಪರ್ಟ್ ಇರ್ತಾನೆ ಗೊತ್ತಾಯ್ತಾ. ಕ್ಷತ್ರಿಯರು ಕ್ಷತ್ರಿಯ ಅಲ್ಲದವನ್ನು ಕರಿಬಾರದು ಎಂಬುದು ರೂಲ್ಸ್ ಯಾತಕ್ಕೆ ಅಂದರೆ ಉಳಿದವರ ಕಲ್ಯಾಣಕ್ಕೋಸ್ಕರ. ಕ್ಷತ್ರಿಯ ಟ್ರೈನ್ಡ್ ಅವರು, ಉಳಿದವರು ಅನ್ಟ್ರೈನ್ಡ್ ಇರ್ತಾರೆ, ಅದಕ್ಕೆ ಅವ್ರನ್ನ ಕರಿಬಾರದು ನಿಯಮ ಮಾಡಿದ್ದಾರೆ. ಕ್ಷತ್ರಿಯ ಕ್ಷತ್ರಿಯ ಜೊತೆ ಯುದ್ಧ ಮಾಡಬೇಕು ಹೊರತು ಬೇರೆ ಯುದ್ಧ ಮಾಡಬಾರ್ದು, ಇದು ನಿಯಮ ಇದೆ, ಕರಿಬೇಡ ಅಂತ ಹೇಳ್ತಾರೆ. ಇದು ಒಂದು ಧರ್ಮ. ಅದೇ ಪ್ರಶ್ನೆ ಮುಂದೆ ಬರುತ್ತೆ, ಯಾಕೆ ಕರಿಬಾರದು ಇವನನ್ನ ಅಂದರೆ ಸೂತ ಪುತ್ರ, ಅದಕ್ಕೆ ಕರಿಬಾರದು ಅಂತ ಹೇಳ್ತಾರೆ. ನಮಗಾಗ ಭೀಮಸೇನ ದೇವರ ಬಗ್ಗೆ ಒಂದು ಯೋಚನೆ ಬರುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಕರ್ಣ ಕುಂತಿಯ ಮಗ ಅಂದರೆ ಕ್ಷತ್ರಿಯ, ಸೂತಪುತ್ರ ಜನ ತಿಳ್ಕೊಂಡಿದ್ರು ಸರಿ, ಭೀಮಸೇನ ಸೂತಪುತ್ರ ಅಂತ ಕರೆಯೋದಾಗಿದ್ರೆ ಭೀಮಸೇನ ಸಂಪೂರ್ಣ ಪ್ರಜ್ಞೆ ಅಂತ ಹೇಳ್ತೀರಿ, ವಸ್ತುಸ್ಥಿತಿ ಗೊತ್ತಿರಬೇಕಲ್ಲ ಅಂತ ಕೇಳಿದರೆ ಆಚಾರ್ಯರು ಸೂಕ್ಷ್ಮ ನಿರ್ಣಯ ಕೊಡ್ತಾರೆ. ನಿಜ ಅವನು ಹುಟ್ಟಿದ್ದು ಕ್ಷತ್ರಿಯರಾಗಿ ಸಂಶಯ ಇಲ್ಲ, ಆದರೆ ಅಕ್ಷತ್ರ ಸಂಸ್ಕಾರಯುತ ಜಾತೋಪಿ ಕ್ಷತ್ರಿಯೇ ಕುಲಿ ನಕ್ಷತ್ರಿಯೋ ಹಿ ಭವತಿ ಯಥಾ ವ್ರಾತ್ಯೋ ದ್ವಿಜೋತ್ತಮ. ಆಚಾರ್ಯ ನಿರ್ಣಯ, ಒಬ್ಬ ವ್ಯಕ್ತಿ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ್ರು ಕೂಡ ಕ್ಷತ್ರಿಯೋಚಿತವಾದ ಸಂಸ್ಕಾರಗಳನ್ನು ಕಾಲಕಾಲಕ್ಕೆ ಹೊಂದದೇ ಹೋದರೆ ಅವನು ಕ್ಷತ್ರಿಯ ಆಗೋದಿಲ್ಲ ಅಂತ. ಮತ್ತು ಏನಾಗ್ತಾನೆ, ಯಾರವನನ್ನು ಸಾಕ್ತಾರೋ ಅವನ ಜಾತಿ ಬರುತ್ತೆ ಹೊರತು ಹುಟ್ಟಿದ್ದೇ ಜಾತಿ ಬರೋದಿಲ್ಲ, ಇದು ನಿಯಮ ಇದು. ಇದು ಅರ್ಥ ಮಾಡಿಕೊಂಡ್ರೆ ಜಾತಿಯಲ್ಲಿ ಹುಟ್ಟೋದು ಬೇರೆ, ಆ ಸಂಸ್ಕಾರ ಆಗೋದು ಬೇರೆ. ಸರಿ, ಯಾಕೋ ಬರ್ತದೆ, ಹುಟ್ಟೋದು ಬೇರೆ ಆ ಸಂಸ್ಕಾರ ಆಗೋದು ಬೇರೆ. ಆ ಸಂಸ್ಕಾರ ಆಗದೆ ಹೋದರೆ ಅದಕ್ಕೆ ಮಹತ್ವ ಇಲ್ಲ. ಆ ಸಂಸ್ಕಾರ ಆಗಬೇಕಾದ್ರೆ ಮಾತ್ರ ಅದಕ್ಕೆ ಸಾಧ್ಯ. ನಮ್ಮಲ್ಲಿ ಕೆಲವು ಅರ್ಥ ಆಗುತ್ತೆ, ಇವತ್ತು ಸಿಮೆಂಟ್ ಹಾಕಿಬಿಡ್ತಾರೆ ಎಲ್ಲದನ್ನು, ಅದು ಕ್ಯೂರಿಂಗ್ ಮಾಡದೆ ಹೋಗಿಬಿಟ್ರೆ ಅದು ಸಿಮೆಂಟ್ ಕಟ್ಟಡ ಅಲ್ಲ, ಮಣ್ಣಿನ ಕಟ್ಟಡ ಇದ್ದ ಹಾಗೆ ಲೆಕ್ಕ. ಆ ಕ್ಯೂರಿಂಗ್ ಮಾಡಿದರೆ ಮಾತ್ರ ಎಫೆಕ್ಟ್ ಕ್ರಿಯೇಟ್ ಆಗೋದು, ಕ್ಯೂರಿಂಗ್ ಇಲ್ಲದೆ ಹೋದ್ರೆ ಕ್ವಾಲಿಟಿ ಗುಣ ಇದೆ. ಕ್ಯೂರಿಂಗ್ ಸಂಸ್ಕಾರ, ಅದೇ ರೀತಿಯಲ್ಲಿ ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ, ಅವನು ಸಕಾಲಕ್ಕೆ ಜಾತಕರ್ಮಾಗಿ ಸಂಸ್ಕಾರಗಳೆಲ್ಲ ಆಗಬೇಕು, ಸಕಾಲಕ್ಕೆ ಸೈನ ಉಪನಯನ ಅಂತೂ ಸಕಾಲಕ್ಕೆ ಆಗಲೇಬೇಕು, ಆಗದೆ ಹೋದರೆ ಅವನು ಬ್ರಾಹ್ಮಣ ಅಂತ ಅವನ ಹೆಸರು ಬರೋದಿಲ್ಲ ಅಂತ. ಸಂಸ್ಕಾರವಾಗದೆ ಹೋದರೆ ಅದು ಆಟೋಮೆಟಿಕ್ ಅಲ್ಲ ಬ್ರಾಹ್ಮಣ್ಯ ಅಂಬೋದು, ಸಂಸ್ಕಾರ ಬಂದರೆ ಮಾತ್ರ ಬ್ರಾಹ್ಮಣ್ಯ ಉಳಿಯೋದ್ರಿಂದ ಇಲ್ಲ ಹೋದರೆ ಬ್ರಾಹ್ಮಣನ ಆಗೋದಿಲ್ಲ ಹೇಗೋ ಹಾಗೆ ಅಂತ ದೃಷ್ಟಾಂತ ಕೊಟ್ಟುಬಿಡ್ತಾರೆ. ಅದೇ ಎರಡು ವಿಷಯ ಒಟ್ಟಿಗೆ ಹೇಳಿದರು, ಕ್ಷತ್ರಿಯನೇ ಸಂಸ್ಕಾರ ಆಗಬೇಕು ಮತ್ತೆಷ್ಟು ಮುಖ್ಯನೋ, ಬ್ರಾಹ್ಮಣನಿಗೂ ಸಕಾಲ ಸಂಸ್ಕಾರಗಳಾಗಲೇಬೇಕು, ಇಲ್ಲದೆ ಹೋದರೆ ಬ್ರಾಹ್ಮಣನಾಗೋದಿಲ್ಲ. ಶ್ರುತಿಗಳಲ್ಲಿ ಹೇಳ್ತಾರೆ, ಬರೀ ಉಪನಯನ ಆದರೆ ಬ್ರಾಹ್ಮಣ ಅಲ್ಲ, ಸಕಾಲಕ್ಕೆ ಉಪನಯನ ಆದರೆ ಮಾತ್ರ ಬ್ರಾಹ್ಮಣ. ಸಕಾಲಕ್ಕೆ ಅಂದರೆ ಎಷ್ಟೊತ್ತಿಗೆ? ನಮಗೆ ಸಕಾಲ ಅಂದರೆ ಮದುವೆಗಿಂತ ಮುಂಚೆ ಅಂತ ಆಗಿಬಿಟ್ಟಿದೆ, ಮದುವೆಗಿಂತ ಮುಂಚೆ ಸಕಾಲ ಅಲ್ಲ. ಆಷೋಡಶ ಬ್ರಾಹ್ಮಣಸ್ಯ ಸಾವಿತ್ರಿ ನಾತಿ ವರ್ತತೆ, 16ರವರೆಗೆ ಅವಕಾಶ, 16 ಮೀರಿದ ಮೇಲೆ ಉಪನಯನ ಮಾಡಿದ್ರು ಅದು ವ್ಯರ್ಥ, ವಾತ್ಯ ಅಂತ ಆಗ್ತಾನೆ ಹೊರತು ಅವನೆಂದೂ ಕೂಡ ಬ್ರಾಹ್ಮಣ ಗುಂಪಿಗೆ ಸೇರೋದಿಲ್ಲ. ಈ ಲೆಕ್ಕ ಹಾಕಿದ್ರೆ ಇವತ್ತು 100ಕ್ಕೆ ಎಷ್ಟೋ ಜನ ಬ್ರಾಹ್ಮಣರನ್ನು ಕರ್ಕೊಳ್ಳೋದು ಸುಳ್ಳೆ. ಯಾಕೆ ಯಾವಾಗಲೂ ಆಗಿರುತ್ತೆ ಹೇಳಿದ್ನಲ್ಲ, 2 ವರ್ಷ ಹೈದರಾಬಾದ್ ಹೋದಾಗ 32 ವರ್ಷ ಉಪನಯನ ಅವನಿಗೆ, 32 ವರ್ಷ, ಇನ್ನೂ 28 ವರ್ಷ ಇಷ್ಟು ಇಂಥವ್ರು ಉಪನಯನ ಮಾಡಿ ಏನು ಅರ್ಥ ಇದೆ ಅದಕ್ಕೆ? ಈ ಸ್ಕೂಲಿಗೆ ಸೇರಿಸಿ 30 ವರ್ಷ ಪ್ರೈವೇಟ್ ಸ್ಕೂಲ್ ಸೇರ್ತಕ್ಕೆ ಹೋಗಿ ಗೊತ್ತಾಗುತ್ತೆ, ಬುದ್ಧಿ ಬೈತಾರೆ ಅದಕ್ಕೆಲ್ಲ ಕೂಡ. ಈ ಸ್ಕೂಲಿಗೆ ಲಿಮಿಟ್ ಇದೆ, ಲೌಕಿಕ ವಿದ್ಯೆಗೆ ಏಜ್ ಲಿಮಿಟ್ ಇದೆ, ಅಧ್ಯಾತ್ಮ ವಿದ್ಯೆಗಿಲ್ಲವೇ? ಆದ್ದರಿಂದ ಸಕಾಲಕ್ಕೆ ಆಗಲೇಬೇಕು, ಇದು ಹೋದರೆ ಇಲ್ಲ. ಇನ್ನು ಮನಸ್ಬಿಟ್ಟು ಒಂದು ಮಾತು ಹೇಳ್ತಾರೆ, ಯಾವ ಬ್ರಾಹ್ಮಣನಿಗೆ ಸಕಾಲಕ್ಕೆ ಅಂದರೆ 16ರ ಒಳಗೆ, 16 ತುಂಬೋದ್ರೊಳಗೆ ಉಪನಯನ ಆಗೋದಿಲ್ಲ, ಅವನು ರಾತ್ಯನಾಗ್ತಾನೆ. ಅಷ್ಟೇ ಅಲ್ಲ, ಅವನಿಗೆ ತಂದೆ ತಾಯಿಗಳ ತಂದೆಯ ಆಸ್ತಿಯಲ್ಲಿ ಪಾಲು ಕೂಡ ಸಿಗೋದಿಲ್ಲ ಅಂತ ಹೇಳ್ತಾರೆ. ತಂದೆಯ ಆಸ್ತಿ ಹಕ್ಕು ಕಳ್ಕೊಂಡು ಇದಕ್ಕಾದ್ರೂ ಉಪನಯನ ಮಾಡ್ತಾರೆ ಕೊನೆ ಪಕ್ಷ, ಇನ್ಮೇಲೆ ಆಸ್ತಿ ಹಕ್ಕಾಗಿ ಬರಲಿ ಅಂತ. ನಮ್ಮ ಸರ್ಕಾರ ಗೊತ್ತಾಗಿಬಿಟ್ರೆ ಎಷ್ಟೋ ಜನ ಬ್ರಾಹ್ಮಣರು ಹೋಗಿಬಿಡುತ್ತೆ, ಮತ್ತೆ ಉಪನಯನ ಎಂದಾಗಿದೆ ಡೇಟ್ ಆಫ್ ಉಪನಯನ ತೋರಿಸು ಇನ್ನೋದಿಲ್ಲ ಅಂತ ಹೇಳ್ತಾರೆ, ಆಟೋಮೆಟಿಕ್ ಎಲ್ಲ ಹೋಗೇ ಬಿಡುತ್ತೆ. ಮತ್ತು ಎಷ್ಟೋ ಜನ ಜಹಗೀರ್ ಹೋಗಿಸೋದಾಗ ಅದೊಂದು ಕಾರಣ ಕೂಡ ಹೋಗುತ್ತೆ. ಸಕಾಲಕ್ಕೆ ಅಧ್ಯಯನ ಉಪನಯನ ಬಿಟ್ಟಾಗ ಹಿಂದಿನ ಕಾಲಕ್ಕೆ ಯಾವುದೇ ಜಹಗೀರು ಕೊಡ್ತಿದ್ರು, ಧರ್ಮಾನುಷ್ಠಾನ ಮಾಡ್ತಾರೆ ಅಂತ ಕೊಡ್ತಿದ್ರು, ಬಿಟ್ಟರು ವಾಪಸ್ ಹೋಯ್ತು ಅಷ್ಟೇ. ಇವತ್ತು ಲ್ಯಾಪ್ಸ್ ಆಗುತ್ತಲ್ಲ, ಇನ್ಕ್ರಿಮೆಂಟ್ ಗ್ರಾಂಟ್ ಎಲ್ಲ ಆ ಥರ ಇದೆ. ಇದು ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಂಡ್ರೆ ಭೀಮಸೇನದ ಎಷ್ಟು ಸೂಕ್ಷ್ಮ ತತ್ವವನ್ನು ಹೇಳ್ತಾರೆ. ಕರ್ಣ ಕ್ಷತ್ರಿಯನಾಗಿ ಹುಟ್ಟಿದ, ಸೂತಪುತ್ರನಾಗಿ ಬೆಳೆದಾದ್ದರಿಂದ ಅವನಿಗೆ ಸೂತ ಜಾತಿ ಬಂತೆ ಹೊರತು ಕ್ಷತ್ರಿಯ ಜಾತಿ ಅಲ್ಲ. ಆಗ ಒಂದು ಸಂಸ್ಪಸ್ಯ ಬಂತ ನಮಗೆ, ಹಾಗಿದ್ದರೆ ಕೃಷ್ಣ ಎಲ್ಲಿ ಬೆಳೆದ? ಕೃಷ್ಣ ಹುಟ್ಟಿದ್ದಲ್ಲಿ ಸರಿಯೇ, ವಸುದೇವ ದೇವಕಿಯ ಮಗ ಬೆಳೆದಿದ್ದಲ್ಲಿ ನಂದಗೋಪನ ಹತ್ರ, ಅವನ್ಯಾರು ವೈಶ್ಯ, ನಂದಗೋಪ ವೈಶ್ಯ ಅಂದಮೇಲೆ ಕೃಷ್ಣ ವೈಶ್ಯನಾಗಬೇಕಲ್ಲ. ಒಳ್ಳೆ ಪ್ರಶ್ನೆ, ಯಾರು ತಲೆಯಲ್ಲಿ ಹಾಕ್ಕೊಂಡಿಲ್ಲ, ನಮ್ಗೆ ಈ ಬರಬೇಕಂತ ಆಚಾರ ಹಾಕಿದ ಮೇಲೆ ಪ್ರಶ್ನೆ ಬರೋದು ನನ್ನ. ಆಚಾರ್ಯ ಪ್ರಶ್ನೆ ಹಾಕೊಂಡು ಉತ್ತರ ಕೊಡ್ತಾರೆ, ಇಲ್ಲ ಕೃಷ್ಣ ಕ್ಷತ್ರಿಯನೇ ಆಗ್ತಾನೆ, ಭಗವಂತನೇ ಜಾತಿ ಪ್ರಶ್ನೆಯಲ್ಲೇ ಬಿಟ್ಟುಬಿಡಿ, ಚಾತುರ್ವರ್ಣ್ಯ ಮಯಾ ಸೃಷ್ಟಂ ಅದು ಬೇಡ, ಲೋಕದೃಷ್ಟಿಯಿಂದ ಕೃಷ್ಣ ಕ್ಷತ್ರಿಯನೇ. ಯಾತಕ್ಕೆ ಅಂದರೆ ಕೃಷ್ಣನಿಗೆ ಕರ್ಮ ಮಾಡಿ ಜಾತಕರ್ಮಾದಿಗಳನ್ನು ಮಾಡಿಸಕ್ಕೆ ಬಂದವರು, ಮುಖ್ಯವಾಗಿ ಉಪನಯನಾದಿ ಮಾಡಿಸಕ್ಕೆ ಬಂದವರು ಯಾರು ಅಂದರೆ ಗರ್ಗಾಚಾರ್ಯರು ಬಂದರು. ನಿನ್ನೆ ಅವ್ರ ಕತೆ ಕೇಳಿದ್ದೇವೆ. ಗರ್ಗಾಚಾರ್ಯರು ಬಂದರು, ವಸುದೇವ ಅವ್ರಿಗೆ ಒಂದು ಹೇಳಿ ಕಳಿಸ್ತೇವೆ ಸ್ವಾಮಿ, ಕೃಷ್ಣ ನನ್ನ ಮಗ, ನಮ್ಮ ಕ್ಷತ್ರಿಯ ಸಂಸ್ಕಾರವನ್ನು ಮಾಡಿ ಅಂತ ಹೇಳಿ ಕಳಿಸ್ತೆ. ಗರ್ಗಾಚಾರ್ಯರು ಬಂದರು. ಅವರು ಬಂದು ನಂದಗೋಪನಿಗೆ ಗೊತ್ತಾಗ್ತಲ್ಲ ಮಂತ್ರ ಕ್ಷತ್ರಿಯರು ಮಂತ್ರ ಹೇಳ್ತಾ ಇದ್ದಾರೆ ಅದ ಕೂಡ ಅವರು, ನಂದಗೋಪನಿಗೆ ಗೊತ್ತಾಗಲಿಲ್ಲ. ಆದ್ದರಿಂದ ಕ್ಷತ್ರಿಯ ಯಾವ ಸಂಸ್ಕಾರ ಆಯಿತು ಅಂದರೆ ಕ್ಷತ್ರಿಯ ಸಂಸ್ಕಾರನೇ ಆಯಿತು, ಬಲರಾಮನಿಗೂ ಅದೇ ಸಂಸ್ಕಾರ ಆಯಿತು. ಆದ್ದರಿಂದ ಅವರು ವೈಶ್ಯರನಾದ ನಂದಗೋಪನಿಗೆ ಬೆಳೆದಿದ್ದರೂ ಕೂಡ ಅವರು ಕ್ಷತ್ರಿಯರೇ ಆದರು. ಈ ಸೂಕ್ಷ್ಮ ಗೊತ್ತಾದರೆ ತಿಳಿಯಿತು. ಇನ್ನೊಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ ನಮಗೀಗ. ಶಂತನ ರಾಜ ಮದುವೆಯಾದ ಯಾರನ್ನ? ಸತ್ಯವತಿಯನ್ನು. ಸತ್ಯವತಿ ಮೇಲ್ನೋಟಕ್ಕೆ ಅಂಬಿಗರ ಹೆಣ್ಣು ಹೌದಾನೆ? ಅಂಬಿಗರ ಹೆಣ್ಣು ಶಂತನು ಮದುವೆಯಾದ ಅಂದಮೇಲೆ ನಮ್ಮ ಜನ ಇಂಥದ್ದು ನೋಟ್ ಮಾಡ್ಕೊಂಡಿರ್ತಾರೆ ನೋಡಿದ್ರಾ, ಅವತ್ತು ಇಂಟ್ರಿ ಕ್ಯಾಸ್ಟ್ ಮ್ಯಾರೇಜ್ ಇತ್ತು, ಇವತ್ತು ಯಾಕೆ ಆಗಬಾರ್ದು ಶುರು ಮಾಡ್ತಾರೆ. ಅವತ್ತು ಇಂಟ್ರಿ ಕ್ಯಾಸ್ಟ್ ಮ್ಯಾರೇಜ್ ಮಾಡಿದವನು ರಾಜ, ಯಥಾ ರಾಜ ತಥಾ ಪ್ರಜೆ, ಯಾಕೆ ಮಾಡಬಾರದು? ಇದಕ್ಕೆಲ್ಲ ಉತ್ತರ ಕೊಡ್ತಾರೆ. ಅದಕ್ಕೆ ಶಾಸ್ತ್ರ ಪರ್ಫೆಕ್ಟಾಗಿ ಮೇಂಟೈನ್ ಮಾಡ್ತಾರೆ. ಉಳಿದವರು ಕಥೆ ಬರೋದು ಅದನ್ನೆಲ್ಲ ಬರೀಲಿಲ್ಲ, ಆಚಾರ್ಯ ನಿರ್ಣಯವನ್ನು ಬರೀತಾರೆ. ಅವಳು ನಿಜವಾಗಲೂ ಕೂಡ ಯಾರ ಮಗಳು ನಮಗೆ ಗೊತ್ತಿ, ಉಪರಿಸರ ವಸುವನ ಮಗಳು, ಕ್ಷತ್ರಿಯನ ಮಗಳವು. ರಾಜ ಸಾಕಲಿಕ್ಕೆ ಅಂತ ಕೊಟ್ಟ ಅಂಬಿಗರಿಗೆ, ಕರ್ಣನ್ನು ಸಾಕಿದ್ರು ಇವಳನ್ನು ಸಾಕಿದ್ರು. ಆದರೆ ಅವನೇನು ಮಾಡಿದ ಗೊತ್ತಾ, ಅಮ್ಮ ನೀನು ಕ್ಷತ್ರಿಯ ಸ್ತ್ರೀ, ನನ್ನ ಹತ್ರ ಬೆಳೆದ ಮಾತ್ರಕ್ಕೆ ನಿನ್ನ ಜಾತಿಗೆ ವಿರೋಧ ಆಗಬಾರದು ಅಂತ ಹೇಳಿ ಏನು ಮಾಡಿದ್ನಂತಾತ, ಕ್ಷತ್ರಿಯ ವ್ಯವಸ್ಥೆಯೇ ಮಾಡ್ತಾನೆ ಆಕೆ. ಕ್ಷತ್ರಿಯ ವ್ಯವಸ್ಥೆಯೇ ಮಾಡೋದ್ರಿಂದ ಕ್ಷತ್ರಿಯ ಸ್ತ್ರೀಯಾಗಿ ಬೆಳೆದೆ ಹೊರತು ಅವಳು ಬೆಂಬಿದ ಸ್ತ್ರೀಯಾಗಿ ಬೆಳೆಯಲಿಲ್ಲ ಅಂತ ಹೇಳಿದ. ದಾಶಕುಲೇ ವಿವರ್ಧಿತಾಮ್ ಆಚಾರ್ಯರ ಮಾತು. ಸ್ಕಂದ ಪುರಾಣ ಇವತ್ತು ಸಿಗುತ್ತೆ, ಸ್ಕಂದ ಪುರಾಣದೊಳಗೆ ಅದೆಷ್ಟು ವ್ಯವಸ್ಥೆ ಮಾಡಿದ ಅಂದರೆ, ಇವತ್ತು ಉದಾಹರಣೆ ಸ್ವಾಮಿ ಯಾವುದೋ ಭಿಕ್ಷೆಗೆ ಹೋಗ್ತಾರೆ, ಅಡುಗೆ ಯಾರ್ದದು? ಸ್ವಾಮಿಗಳದ್ದು. ಅವರ ಅಡುಗೆ ಅಲ್ಲ, ಸ್ವಾಮಿಗಳ ಅಡುಗೆ. ಆದ್ಮೇಲೆ ಯಾರ ಮನೆ ಭಿಕ್ಷೆಗೆ ಹೋದರೂ ಕೂಡ ಅವ್ರದ್ದು ಸ್ವಾಮಿಗಳ ಅಡುಗೆ ನೋಟ್ ಮತ್ತೊಬ್ಬರದಲ್ಲ. ಸತ್ಯವತಿ ದೇವಿ ಪ್ರತ್ಯೇಕ ಅಡುಗೆ ವ್ಯವಸ್ಥೆ ಮಾಡಿ ಸಾಂಕರ್ಯ ಬರದಂತೆ ನೋಡಿಕೊಂಡಿದ್ದ. ಅದಕ್ಕೆ ಕ್ಷತ್ರಿಯಾಗೇ ಬರೆದಿದ್ದರಿಂದ ಸತ್ತನು ಮದುವೆಯಾಗಿದ್ದು ಕ್ಷತ್ರಿಯ ಸ್ತ್ರೀಯನ್ನೇ ಹೊರತು ಅವಳು ನಿಜವಾಗಲೂ ಕೂಡ ಅಂಬಿಗರ ಹೆಣ್ಣಾಗಲಿಲ್ಲ ಅಂತ ಹೇಳಿದ್ದ. ಕರ್ಣ ಆಗಿಬಿಟ್ಟ, ಅವಳಾಗಲಿಲ್ಲ, ಯಾಕೆ ಅದೇ ವ್ಯವಸ್ಥೆ ಮಾಡಿ ಬೆಳೆಸಿದ್ದರಿಂದ. ಅದನ್ನೆಲ್ಲ ಹೇಳ್ತಾರೆ, ಶಂತನ ರಾಜ ಸುಮ್ಮನೆ ಬ್ಯಾಣಲಿ ಅಂತ ವಿಚಾರಿಸಿದಂತೆಲ್ಲ ಕೂಡ ಹೋಗ್ಬಿಟ್ಟ. ಆಮೇಲೆ ನಾತ್ವಾ ತಾಮ್ ದಾಶಕುಲೇ ವಿವರ್ಧಿತಾಮ್, ಬೆಳೆದಿದ್ದಲ್ಲಿ ಹೊರತು ಹುಟ್ಟಿದ್ದಾಗಲಿ ಬೆಳೆದ ರೀತಿಯಾಗಲಿ ಕ್ಷತ್ರಿಯ ಉಚಿತವಾಗಿಯೇ ಆಗಿದ್ದರಿಂದ ಅದು ಅಂತರ್ಜಾತಿಯ ವಿವಾಹ, ಅಂತರ್ಜಾತ್ಯಂತರ ವಿವಾಹವಾಗಲಿಲ್ಲ, ಕ್ಷತ್ರಿಯ ಸ್ತ್ರೀಗೆ ವಿವಾಹವಾಯಿತು ಹೊರತು ಬೇರೆಯವರಿಗಲ್ಲ. ಇದೆಲ್ಲ ತಿಳ್ಕೊಂಡಾಗ ನಾವು ಏನೋ ಪ್ರಶ್ನೆ ಮಾಡಿ ರೆಡಿಯಾಗಿರ್ತೇವೆ, ಪ್ರಶ್ನೆ ಎಲ್ಲ ಹೋಗಿಬಿಡುತ್ತೆ. ಇಂಥ ಸೂಕ್ಷ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಟ್ಟು ಇಲ್ಲೂ ಕೂಡ ಹಾಗೆ ನಡೀತು. ಕರ್ಣ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ್ರು ಕೂಡ ಅವ್ರು ಕ್ಷತ್ರಿಯತ್ವ ಬರಲಿಲ್ಲ ಅವನಿಗೆ. ಅರ್ಜುನ ಕರಿಬಾರದು, ಮತ್ತು ಏನು ಕೊಡಬೇಕು ಕರ್ಣ ಬಾಯಿಲಿ, ನೀನು ಏನು ಗೊತ್ತ ಕೊಡಬೇಕಾದ್ದು ಅಸ್ತ್ರ ಅಲ್ಲ, ತಗೋಂತ ಚಾಟಿ ಕೊಟ್ಟರದು. ಓಡಿಸು ನೀನು ಕುದುರೆನ, ನೀನು ಕುದುರೆ ರಥ ಓಡಿಸೋನೇ ಹೊರತು ರಥಿಕನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಇದು ಭೀಮಸೇನೆ ಅಲ್ಲಿ ಕೂತ ಅಷ್ಟು ಜನಕ್ಕೂ ಭೀಷ್ಮರಿದ್ದಾರೆ, ದ್ರೋಣರಿದ್ದಾರೆ, ಒಬ್ಬರು ನೋಟಿಸ್ ಮಾಡಲಿಲ್ಲ ಭೀಮಸೇನೆ ಹೇಳಿ. ಅದಕ್ಕೆ ಅವರು ಧರ್ಮಜ್ಞಾನ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದ್ಭೃಕೋದರ, ಅದು ದ್ರೋಣಾಚಾರ್ಯ ಜವಾಬ್ದಾರಿ ಹೇಗೆ ಅಂತ ಹೇಳೋದಾದರೆ, ಅವರು ಅತಿ ವೃದ್ಧರು ಆಚಾರ್ಯ ಪುರುಷರು, ಅವರು ಗಮನಿಸಲಿಲ್ಲ, ಭೀಷ್ಮರು ಗಮನಿಸಲಿಲ್ಲ, ಅಲ್ಲಿ ಕೂತ ದೊಡ್ಡ ದೊಡ್ಡ ರಾಜರು ಗಮನಿಸಲಿಲ್ಲ. ಕೃಪಾಚಾರ್ಯರು ಗುರುಗಳು ಮೊದಲು, ದ್ರೋಣಾಚಾರ್ಯ ಬರೋದಕ್ಕಿಂತ ಮುಂಚೆ ಕೃಪಾಚಾರ್ಯ ಅಸ್ತ್ರ ವಿದ್ಯಾಭ್ಯಾಸ ಮಾಡಿಸಿದ್ರು, ಅವರು ಗಮನಿಸಲಿಲ್ಲ, ಭೀಮಸೇನ ಗಮನಿಸಿದರು. ಹೆಸರಿಗೆ ಕ್ಷತ್ರಿಯ ಗಮನಿಸಿದ್ ನೋಡಿದರೆ ಅತಿ ಮುಖ್ಯ ಧರ್ಮವನ್ನು ಅರ್ಜುನ ಸುಮನಾಥ. ಇಲ್ಲಿ ಮತ್ತೊಂದು ಸೂಕ್ಷ್ಮ ವಿಚಾರ ಬರುತ್ತೆ. ಹಾಗಿದ್ರೆ ಇದೇ ಅರ್ಜುನ ಮುಂದೆ ಕರ್ಣ ಪರೋದ್ರೆ ಯುದ್ಧ ಮಾಡಲಿಲ್ವ? ಹಾಗಿದ್ರೆ ಬಿಟ್ಟುಬಿಡಿ, ಭೀಮಸೇನ ಬೇರೆ ಯುದ್ಧ ಮಾಡ್ತಾರೆ ಕರ್ಣನ ಮೇಲೆ, ಗೊತ್ತಾಯ್ತಾ? ಬೇಕಾಷ್ಟು ಯುದ್ಧ ಮಾಡ್ತಾರೆ. ಮತ್ತೆ ಇಲ್ಲಿ ಹೋಯ್ತೀಗ, ನೀ ಹೇಳಿದ ಧರ್ಮ ಏನು, ಮಾಡಿದ ಧರ್ಮ ಏನು? ಕೃಷ್ಣ ಹೇಳ್ತಾರೆ, ಸರಿಯಾಗಿ ವಾಕ್ಯ ಓದಿಲ್ಲ, ಓದಿ ಹೇಳಿ. ರಣಾಯ ಅಕ್ಷತ್ರಿಯಾಹ್ವಾನಂ ನ ಧರ್ಮ ಇತಿ ಚಿಂತೆಯನು, ಯುದ್ಧಕ್ಕೆ ನಾವು ಕರಿಬಾರದು, ಅವನು ಬಂದರೆ ಬಿಡಬಾರದು. ಈಗ ಅರ್ಥ ಆಗುತ್ತೆ, ಅವರು ಬಂದರೆ ಅಟ್ಯಾಕ್ ಮಾಡಲೇಬೇಕು, ಆದರೆ ನಾವು ಕರಿಬಾರ್ದು ಅನ್ನ ನಿಷಿದ್ಧ. ಬ್ರಾಹ್ಮಣನ ಕರಿಬೇಕಾದ್ರೆ ಅರ್ಹರಾದವನು ಕರಿಬೇಕು. ಊಟದೊತ್ತಿಗೆ ಯಾರೋ ಬರ್ತಾರೆ, ಇಲ್ಲ ಅನ್ನಬಾರ್ದು ಅಷ್ಟೇ. ಊಟದೊತ್ತಿ ಬಂದು ಇಲ್ಲ ಕರೆದಿಲ್ಲ ಬರಬೇಡಿ ಅಂತ ಅವರಲ್ಲಿ ಕೇಳಬಾರ್ದು. ಅನ್ನಷ್ಟೇ ಕ್ಷುಗಿತಂ ಪಾತ್ರ, ಬಡಿಸ್ಬೇಕಾದ್ರೆ ಹಸಿವಾದವ್ರು ಯಾರು ಬಂದರೂ ಹಾಕಬೇಕು. ಆಚಾರ್ಯ ಹೇಳ್ತಾರೆ ಎಷ್ಟು ಮಟ್ಟಿಗೆ ಗೊತ್ತಾ, ಬರೀ ಬ್ರಾಹ್ಮಣನಲ್ಲ ಅಲ್ಲ, ಆಶ್ವಭ್ಯ ಆಶ್ವಪಾಕೇಭ್ಯ ದದ್ಯಾದನ್ನಂ ನಿರಂತರ. ಉತ್ಸವಾದಿಗಳಲ್ಲಿ ನರಿನಾಯಿಗೂ ಅನ್ನ ಹಾಕಬೇಕು, ಶ್ವಪಾಕ ನೀವು ಅನ್ನ ಹಾಕಬೇಕು, ಬಂದವರು ವಾಪಸ್ ಕಳಿಸ್ಬೇಡಿ ಅಂತ ಹೇಳ್ತಾರೆ. ಆದ್ದರಿಂದ ಆ ಧರ್ಮ ಸರಿ. ಅರ್ಜುನ್ ಭೀಮಸೇನ ತಾನು ಯುದ್ಧ ಕರೆದು ಹೋಗಿದ್ದಲ್ಲ, ಕರ್ಣ ಬಂದಾಗ ಯುದ್ಧ ಮಾಡಿದ್ದ, ಅದರಿಂದ ಧರ್ಮ ಲೋಪ ಆಗಲಿಲ್ಲ. ಇದೆಲ್ಲ ಯೋಚನೆ ಮಾಡ್ತಾ ಹೋದರೆ ಎಷ್ಟು ಧರ್ಮ ಸೂಕ್ಷ್ಮ. ನಾವು ಊಟ ಮಾಡ್ಕೊಂಡು ಹೋಗ್ತಾನೆ, ದಕ್ಷಿಣ ಇಷ್ಟ ಕೊಡೋದಿಲ್ಲ ಅವನಿಗೆ, ಊಟ ಮಾಡ್ಕೊಂಡು ಹೊಡೆದು ಹೊರಟೋಗ್ಬಿಡ್ತಾನೆ ಅಷ್ಟೇ. ಆಹ್ವಾನಿತ ಬ್ರಾಹ್ಮಣನಿಗೆ ವಿಶೇಷವಾದ ಸ್ಥಾನಮಾನ ದಕ್ಷಿಣ ಎಲ್ಲ ಕೊಟ್ಟು ಕಳಿಸ್ಬೇಕು. ಆದ್ದರಿಂದ ಯುದ್ಧ ಕರ್ಣಾದಿಗಳು ತಾವೇ ಬಂದಾಗ ಯುದ್ಧ ಮಾಡಿ ನಿಜವಾಗ ಹೇಳಬೇಕಾದ್ರೆ ಯುದ್ಧದ ಛಾಯಿಸೆ ಕೌರವರದು, ಪಾಂಡವರದಲ್ಲ, ಯುದ್ಧ ಹುಡ್ಕೊಂಡಿದ್ದೇ ಅವರು. ಅಂದಮೇಲೆ ಇವರು ದೋಷ ಆಗಲೇ ಇಲ್ಲ. ಈ ರೀತಿ ಯೋಚನೆ ಮಾಡೋದಕ್ಕೆ ನಿರ್ಣಯ ಅಂತ ಕರೆಯುತ್ತೆ. ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಚ್ಛಿತಂ. ಇಂಥ ಪ್ರಶ್ನೆಗಳನ್ನೆಲ್ಲ ಸಾಮಾನ್ಯವಾಗಿ ಸೂಕ್ಷ್ಮವಾಗಿ ವಿಚಾರ ಮಾಡೋರೆಲ್ಲ ಯೋಚನೆ ಮಾಡ್ತಾರೆ. ಆ ರೀತಿ ಮಾಡಿದವರಿಗೆ ಆಚಾರ ನಿರ್ಣಯ ಎಷ್ಟು ಉಪಯುಕ್ತವಾಗುತ್ತೆ ನೋಡಬೇಕು. ಕಳ್ಳನಿಗೆ ನಿರಾಶೆಯಾಯಿತಾಗ ಈ ಸಂದರ್ಭವನ್ನು ದುರ್ಯೋಧನ ನೋಡಿದ. ಅವನು ಮಹಾಧೂರ್ತ, ಅವನು ಇದನ್ನು ತನ್ನ ಅಡ್ವಾಂಟೇಜ್ ತೊಳ್ಬೇಕು ಅಂತ ಯೋಚನೆ ಮಾಡಿದೆ. ಕರ್ಣ ಹತಾಶ ಸ್ಥಿತಿಯಲ್ಲಿದ್ದಾನೀಗ. ಅಷ್ಟೊತ್ತು ಸರಿಯಾಗಿ ಒಂದು ಪ್ರಸಂಗ ನಡೀತು. ಕರ್ಣನ ಸಾಕು ತಂದೆ ಅಧಿರಥ ಅಲ್ಲಿಗೆ ಬಂದ. ಕರ್ಣ ಈಗ ಯಾವ ಸ್ಟೇಜಲ್ಲಿದ್ದಾನೆ? ಆರೋಪಿ ಸ್ಟೇಜಲ್ಲಿದ್ದಾನೆ, ಸೂತಪುತ್ರ ಅಂತ ಹೇಳಿಬಿಟ್ಟು. ತಂದೆ ಬಂದಿದ್ದಾನೀಗ ಅಧಿರಥ. ಏನು ಮಾಡ್ಬೋದು ಕರ್ಣ? ನಿಜವಾಗ್ಲೂ ಬೇರೆ ಯಾರಾದರೂ ಆಗಿದ್ದರೆ ಆ ಕಡೆ ನೋಡ್ತಾನೆ ಇರಲಿಲ್ಲ, ಏಕೆಂದರೆ ತನ್ನ ಜಾತಿ ಕನ್ಫರ್ಮ್ ಆಗಿಬಿಡುತ್ತೆ, ಅವಾಯ್ಡ್ ಮಾಡಿಬಿಡ್ತಿದ್ದ. ಎಷ್ಟೋ ನಮ್ಮವ್ರು ಹಾಗಿದ್ದರಂತ ದೊಡ್ಡ AS ಅಧಿಕಾರಿ. ತಂದೆ ವೈದಿಕ ಬ್ರಾಹ್ಮಣ, ಶುದ್ಧ ಪುರಾಣದ ಆಚಾರ್ಯರು, ಒಳ್ಳೆ ಪಂಡಿತರು. ಇವರು AS ಆಫೀಸರ್ ಮಗ. ಮಗನ ಮನೆಯಲ್ಲಿ ಇದ್ದಾರೆ ಅವ್ರು ಬಂದು ಕೆಲವು ದಿವಸ. ನಿತ್ಯ ದೇವ್ರ ಅವ್ರು ಗೊತ್ತಲ್ಲ ಇಷ್ಟಾವಂತರು ಇಷ್ಟಾವಂತರೇ ಅವರು. ಆಗ ಯಾರೋ ಒಬ್ಬರು ಮುಸಲ್ಮಾನ ಬಂದಿದ್ದಾನೆ, AS ಆಫೀಸರ್ ಮಾತಾಡ್ತಾ ಕೂತಿದ್ದಾರೆ ಇಬ್ಬರು ಕೂಡ ಹೊರಗಡೆ. ತಂದೆ ಎಲ್ಲ ಜಪಾಗಿರ್ತಾ ಎಲ್ಲ ಮುಗಿಸ್ಬಿಟ್ಟು ನೀರು ಹಾಕ್ಲಿಕ್ಕೆ ಎದ್ದು ಬಂದಿದ್ದಾರೆ ಹೊರಗಡೆ. ಆಗ ಇಬ್ಬರು ವರ್ಚಸ್ಸು ನೋಡಿ ಎದ್ದು ನಿಂತ್ಕೊಂಡಿದ್ದಾರೆ ಪಾಪ ಮುಸಲ್ಮಾನ. ಇವ್ರು ನಮಸ್ಕಾರ ಮಾಡಿದ್ದಾನೆ ಇವರಿಗೆ, ಹೊರಗೆ ಹೋಗಿದ್ದಾರೆ. ಆ ಇವರು ಕೇಳಿದ್ದಾರೆ, ಯಾರು ಇವರು ಅಂತ ಕೇಳಿದ್ದಾರೆ ಇವರನ್ನ. ಈತನಿಗೆ ಈ ವೈದಿಕ ಬ್ರಾಹ್ಮಣ ತಂದೆ ಅನ್ಕೊಳ್ಳೋ ಭಾರಿ ಸಂಕೋಚ. ನಮ್ಮ ದೇವ್ರ ಪೂಜೆ ದೇವ್ರ ಪೂಜೆ ಆಚಾರ್ಯ ಬ್ರಾಹ್ಮಣ ಅಂತ ಹೇಳಿದ್ವಿ. ನಡೆದಿದ್ದ ಕಥೆ ಇದೆ. ತಂದೆ ಹೊರಗೆ ಒಳಗೆ ಬರಲಿಲ್ಲ ಅಂತ ಮತ್ತೆ ಕಿವಿ ಬಿತ್ತವ್ರು, ಇವತ್ತು ಒಳಗೆ ಜನ್ಮದಲ್ಲೇ ಒಳಗೆ ಬರಲಿಲ್ಲ ವಾಪಸ್ ಬರ್ತು. ತಂದೆ ತಂದೆ ಅನ್ನೋದಿಲ್ಲ ಅಂದರೆ ಒಂದು ಮನೆಗೆ ಯಾಕಿರ್ಬೇಕು? ನಾನೀಗ AS ಓದಿದ್ರು ಸಂಸ್ಕಾರ ಬರಲಿಲ್ಲ ನೆನಪಿರ್ಬೇಕು. ಓದಿದ್ದ AS AS ಆದಾಗ ಆಯ್ತಷ್ಟೆ, ಐ ತೆಗೆದುಬಿಟ್ಟು AS ಆದ AS ಎಸ್ ಆದಾಗ ಆಯ್ತು. ಇವತ್ತು ತಂದೆನೇ ತಂದೆ ಅನ್ಬೇಕಾದ್ರೂ ಎಷ್ಟು ಸಂಸ್ಕಾರ ಬೇಕು ಗೊತ್ತಾ? ಕರ್ಣನ್ ನೋಡಿ ಕರಿಬೇಕು ಅಂತ ಹೇಳ್ತಾರೆ. ಕರ್ಣ ತಕ್ಷ ನಮಸ್ಕಾರ ಮಾಡಿ ನನ್ನ ತಂದೆಗೆ. ಆ ಪ್ರಾಯಾದ ಅಧಿರಥ ಪಿತಾ, ತಕ್ಷ ನಮಸ್ಕಾರ ಮಾಡಿದ ತಕ್ಷಣ ಆಚಾರ ಹೇಳ್ತಾರೆ. ಆಚಾರ ವಿಮರ್ಶೆ ಅಂದರೆ ಹಾಗೆ, ತುತುಷು ಸರ್ವ ಸಜ್ಜನ ಭಲೇ ಕರ್ಣ ಅಂತ ಹೇಳಿಬಿಡ್ತಾರೆ. ಈಗ ತನಗೆ ಎಕ್ಚುಲಿ ಪ್ರೂವ್ ಆದ ಸ್ಥಿತಿ, ಅಪಾಯಕರವಾದ ಸ್ಥಿತಿ. ಕರ್ಣ ಕೇರ್ ಮಾಡಲಿಲ್ಲ, ಸ್ವಂತ ತಂದೆ ಕೂಡ ಅಲ್ಲ, ಸಾಕಿದ ತಂದೆಯನ್ನ ತಂದೆ ಅಂತ ಗೌರವಿಸಿದನಲ್ಲ, ಇದು ಕರ್ಣನ ಶ್ರೇಷ್ಠತ್ವ. ಒಳಗೆ ಸೂರ್ಯ ಇದ್ದಾನಲ್ಲ, ಸೂರ್ಯನ ಅವತಾರ ಆತ, ಧರ್ಮ ತಪ್ಪಲಿಲ್ಲ. ಮಾತೃದೇವೋಭವ ಪಿತೃದೇವೋಭವ, ಈ ಮೂಲಭೂತ ಧರ್ಮಗಳ ಶಿಕ್ಷಣಕ್ಕೂ ಮಹಾಭಾರತ ನಮಗೆ ಬೇಕು. ದುರ್ಯೋಧನ ನೋಡಿದ, ತನ್ನ ದುರ್ಲಾಭ ಪಡಬೇಕು ಅಂತ ಯೋಚನೆ ಮಾಡಿದ, ನಿಂತ್ಕೊಂಡ. ಕರ್ಣನಿಗೆ ನೀವೀಗ ರಾಜನಲ್ಲ, ಅವನು ಶೂತಪುತ್ರ ಅಂತ ಹೇಳ್ತಿದ್ದೀರಲ್ಲ, ಅವ್ರ ರಾಜನ ಮಾಡಿಬಿಡ್ತೇನೆ ನಾನು, ಅವನು ಅಂಗರಾಜ್ಯ ಕೊಟ್ಟುಬಿಡ್ತೇನೆ, ರಾಜ ಆಗಿಬಿಟ್ಟನಲ್ಲ, ಸೊ ಅವನು ಕ್ಷತ್ರಿಯ ಆಗಿಬಿಡ್ತಾನೆ, ನಮಗೆ ಜನವಾರಿಲ್ಲ ಅಂತ ಜನ ಹಾಕಿಬಿಡ್ತೇನೆ ಅಂದಾಗಾಯ್ತು ಅಷ್ಟೇ. ಅದೇ ಕೆಲಸ ಮಾಡಿದ್ದೆ, ಹಾಕಿಬಿಡ್ತೇನೆ, ರಾಜ್ಯ ಕೊಟ್ಟೆ ಅಂಗರಾಜ್ಯಕ್ಕೆ ಅಭಿಷೇಕ ಪಟ್ಟಾಭಿಷೇಕ ಮಾಡ್ತೇನೆ ಅಂತ ಹೇಳಿಬಿಟ್ಟು. ಇದು ಕರ್ಣ ಅವತ್ತಿನಿಂದ ಇದು ತುಂಬ ಧರ್ಮಸೂಕ್ಷ್ಮ ಇದೆ. ಚಿಕ್ಕ ಕಥೆ ಇದು, ಎಷ್ಟು ಧರ್ಮಸೂಕ್ಷ್ಮ ಇದೆ. ನಮ್ಮ ಜನ ಯೋಚನೆ ಮಾಡ್ತಾರೆ, ನೋಡಿದ್ರ ದುರ್ಯೋಧನ ಎಂಥ ಕಷ್ಟಕಾಲ ಕೈ ಹಿಡಿದ ಕರ್ಣನನ್ನು. ಅದಕ್ಕೆ ಕೊನೆವರೆಗೂ ಇದಾಗಿದ್ದ, ಎಷ್ಟು ಉದಾತ್ತ ದೃಷ್ಟಿ ದುರ್ಯೋಧನದು. ಇವರೆಲ್ಲ ಏನು ಮಾಡಿದ್ರು? ಜಾತಿ ಗೀತಿ ಅಂತ ನೋಡಿದರು, ಅವ್ರ ಗುಣ ನೋಡಿಬಿಟ್ಟ. ನೋಡಿದ್ರ ದುರ್ಯೋಧನ ಅಂದರೆ ದುರ್ಯೋಧನನೇ, ಹೋ ದುರ್ಯೋಧನ ದುರ್ಯೋಧನನೇ ಅಟ್ಟೆ ಹೊರತು ಬೇರೆ ಅಲ್ಲ. ಅದಕ್ಕೆ ಹೇಳ್ತಾರೆ, ಅವನೇನು ಮಾಡಿದ ಗೊತ್ತಾ? ತನ್ನ ಕಡೆ ಎಳ್ಕೊಳ್ಳೋಕೆ ಸಂಚು ಮಾಡ್ದ. ಅಂಗರಾಜ್ಯ ಕೊಟ್ಟೋ ಇಲ್ಲೋ? ಕೊಟ್ಟ. ಅಂಗರಾಜ್ಯ ಯಾರಪ್ಪನ ಮನೆ ಅಂತ ಕೊಟ್ಟ ಅಂತ ಹೇಳ್ತಾರೆ. ಯಾರಿಗೂ ಗೊತ್ತ ಅಂಗರಾಜ್ಯ? ಅದು ಮೂಲತಃ ಕರ್ಣನ ಸಾಕು ತಂದೆ ಅಧಿರಥಕ್ಕೆ ಸೇರಿದ್ದದು. ಜರಾಸಂಧ ಸೋಲಿಸಿ ತನ್ನ ವಶಕ್ಕೆ ತಗೊಂಡಿದ್ದ. ಅದರ ಅರ್ಧ ಭಾಗವನ್ನು ಗೆದ್ದು ಭೀಮಸೇನ ದೇವರು ರಾಜ್ಯಕ್ಕೆ ತಂದಿದ್ರು, ಅದನ್ನು ಕೊಟ್ಟಿದ್ದು. ಇಂಥ ದಾನ ಯಾರು ಬೇಕಾದ್ರೆ ಮಾಡ್ಬೋದು? ದಾರಿಲು ಯಾರು ಕಂಡಿದ್ದು ಕೃಷ್ಣಾರ್ಪಣೆ ಬಿಡು ಹೋಗ್ತಿರೋದಷ್ಟೇ. ಯಾರೋ ಸೇವಾ ಕರ್ತಿರ್ತಾರೆ, ಇವ್ರು ನೋಡಿ ಹೇಳಿ ನಿಂತು ಬಿಡೋದು ಕೃಷ್ಣಾರ್ಪಣೆ ಅನ್ನಿಸ್ತು ಅಂತೇಳಿದರೆ ಪುಣ್ಯ ಬರುತ್ತಾ? ಅವನ ಒಡವೆಯ ತಂದು ಇವನು ದಾನವ ಮಾಡಿ ಅವಗಲ್ಲದೆ ಪುಣ್ಯ ಇವಗೆ ಬಹುದೇ? ವಿಜಯದಾಸರ ಮಾತಾಡುವರು, ಓನರಿಗೆ ಪುಣ್ಯ ಬರುತ್ತೆ ಹೊರತು ಇವನಿಗೆ ಪುಣ್ಯ ಬರೋದಿಲ್ಲ. ಈ ಮಾತು ಅರ್ಥ ಮಾಡಿಕೊಂಡು ನಿಜವಾಗಲೂ ಕೂಡ ಆ ಸಮಯ ಭೀಮಸೇನ ಏನು ಮಾಡಬೇಕಾಗಿತ್ತು ಗೊತ್ತಾ? ನಿನ್ನ ಏನು ಹಕ್ಕಿದೆ ಕೊಡಲಿಕ್ಕೆ? ಕೊಡೋದಿಲ್ಲ ಅಂತ ಹೇಳಬೇಕಾಗಿತ್ತು. ಸುಮ್ಮನೆ ಇದ್ರು ಅವರು, ಯಾತಕ್ಕೆ ಕರ್ಣನಿಗೆ ಕೊಟ್ಟುಕೊಂಡು ಹೋಗಲಿ? ಧೃತರಾಷ್ಟ್ರನಿಗೆ ಒಪ್ಪಿಸಿದ್ದಾರೆ ಈಗ. ಅವನು ಧೃತರಾಷ್ಟ್ರನ ಪ್ರೊಟೆಸ್ಟ್ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಪುತ್ರ ವ್ಯಾಮೋಹ, ಪುತ್ರ ವ್ಯಾಮೋಹ, ಅವನು ಪ್ರೊಟೆಸ್ಟ್ ಮಾಡಲಿಲ್ಲ. ಆದರೆ ಭೀಮಸೇನ ದೇವರು ದೊಡ್ಡಪ್ಪನಿಗೆ ಕೊಟ್ಟಾಗಿದೆ, ಸುಮ್ಮನೆ ಸುಮ್ಮನೆ ಎದ್ದುಬಿಟ್ರು. ಮತ್ತು ಅವರು ಸರ್ವಜ್ಞರಾದ್ದರಿಂದ ಮುಂದೆ ಅದರ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಕೂಡ ಸುಮ್ಮನೆ ಇದ್ದರು. ಇದು ಅವರದು ನಿಜವಾದ ಉದಾತ್ತ ಬುದ್ಧಿ ಕಾಣೋದು ಭೀಮಸೇನ ದೇವರಲ್ಲೇ ಹೊರತು ಈ ಅಯೋಗ್ಯರಾದ ದುರ್ಯೋಧನಗಳಲ್ಲ. ಇದು ನಡೆದ ಪ್ರಸಂಗ. ಇಲ್ಲಿ ಕರ್ಣ ಒಂದು ತಪ್ಪು ಮಾಡಿದ. ಕರ್ಣ ಏನು ಮಾಡಿದ ಗೊತ್ತಾ? ಒಂದು ಮಾತು ಹೇಳಬೇಕಾಗಿತ್ತ, ನೋಡು ದುರ್ಯೋಧನ, ನನಗೆ ರಾಜ್ಯ ಬೇಕು ಅವೆಲ್ಲ ಸರಿನೇ, ಆದರೆ ದಾನ ತಗೊಂಡು ರಾಜ್ಯ ಆಳೋದಕ್ಕೆ ಇಷ್ಟಪಡೋದಿಲ್ಲ. ಮುಂದೊಂದು ಪ್ರಸಂಗ ಬರುತ್ತೆ. ಎಂದು ಕ್ಷತ್ರಿಯ ದಾನ ಇಸ್ಕೊಳ್ಳಬಾರದಂತ ನಿಮ್ಮವರು, ಕ್ಷತ್ರಿಯ ದಾನ ಕೊಡಬೇಕವ್ರು ದಾನ ತಗೊಳ್ಬಾರ್ದು. ದಾನ ತಗೊಂಡ್ರೆ ಕ್ಷತ್ರಿಯತ್ವ ಇಲ್ಲ ಅಂತ ಅರ್ಥ. ಭೀಮಸೇನ ದೇವರಿಗೆ ಸರಿ ಹೋಯ್ತು, ಕ್ಷತ್ರಿಯತ್ವ ಇದ್ದಿದ್ರೆ ಕರ್ಣ ತಗೋತಿರಲಿಲ್ಲ, ಇಲ್ಲ ತಗೊಂಡ್ಬಿಟ್ಟ ಅಂತ. ದುರ್ಯೋಧನ ಕೊಡೋ ಹಾಕಿಲ್ಲ ಕೊಟ್ಟ, ಇನ್ನು ತಗೊಂಡು ಹಾಕಿಲ್ಲ ತಗೊಂಡ, ಎರಡು ಅಧರ್ಮನೇ, ದೊಡ್ಡದಕ್ಕೆ ಬರೋದಿಲ್ಲ. ಇದು ಯೋಚನೆ ಮಾಡಿದರೆ ಪ್ರಾವಿಷನ್ ಇಲ್ಲದನ್ನು ಉಪಯೋಗ ಮಾಡಿಕೊಂಡ್ರೆ ಅಧರ್ಮ ಆಗುತ್ತೆ. ಕಾರಣ ಅವತ್ತಿನಿಂದ ಧರ್ಮ ತಪ್ಪಿದನಲ್ಲ, ತಪ್ಪಿದ ಫಲ ಜೀವನ ಕಳ್ಕೊಳ್ಬೇಕಾಯ್ತು. ಕೊನೆ ಶುದ್ಧೇ ಭಾಗವತೆ ಧರ್ಮೇ ನಿರತೋ ಎ ದೃಕೋತರಹ. ಎಂಥ ಭೀಮಸೇನ, ಯಾವ ಕಾಲಕ್ಕೂ ಧರ್ಮ ತಪ್ಪದ ಭೀಮಸೇನೆಯಲ್ಲಿ ಈ ದಾನ ಇಸ್ಕೊಂಡು ಧರ್ಮ ತಪ್ಪಿದಂಥ ಕರ್ಣ ಎಲ್ಲಿ, ಎಷ್ಟು ಕಡಿಮೆ ಆಗಿಬಿಡ್ತಾನೆ ಕರ್ಣ. ಇದರಿಂದಾಗಿಯೇ ಕರ್ಣನಿಗೆ ಎಂದೂ ಸಹ ನಿಜವಾದ ವರ್ಚಸ್ಸು ಬರಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಒಂದು ರೀತಿ ಹಂಗಿನಲ್ಲಿ ಬೆಳೆ ಬಿಡುತ್ತಾನೆ, ಹಂಗಿನಲ್ಲಿ ಬೆಳೆದೇ ಹೊರತು ಬರೋದಿಲ್ಲ. ಕ್ಷತ್ರಿಯಾದವನು ವಿಕ್ರಮಾರ್ಜಿತಮೇವ ಕ್ಷತ್ರಿಯಸ್ಯ ವರದು, ವಿಕ್ರಮಾರ್ಜಿತವಾಗಬೇಕು, ಸ್ವಂತ ಶಕ್ತಿಯಿಂದ ಹೋರಾಡಿ ಗೆಲ್ಲಬೇಕು ಹೊರತು ಹಾಗೆಲ್ಲ ತಗೊಳ್ಬಾರ್ದು. ಈ ಕಾಪಿ ಒಳಗೆ ಪಾಸ್ ಆದರೆ ಬುದ್ಧಿ ಬಂಡಿ ಬುದ್ಧಿವಂತ ಅಂತ ಕರೀತಾರ, ಬ್ರೇಟ್ ಅಂತ ಕರೀತಾರ, ಅಲ್ಲ, ಓದಿ ಬರೆದು ಪಾಸ್ ಆಗಬೇಕು. ಕಾರಣ ತಪ್ಪಿದ. ಕಾರಣ ಏನು? ಆ ಸಮಯಕ್ಕೆ ಒಂದು ಆಸೆಗೆ ಬಿದ್ದ, ಒಂದು ಪ್ರೆಸ್ಟೀಜ್ ಬೇಕಾಯಿತು ಕರ್ಣನಿಗೆ, ನಾನು ರಾಜ ಅನಿಸ್ಕೊಳ್ಬೇಕು ಅನ್ನಿಸ್ತು, ದುರಾಸೆಗೆ ಬಿದ್ದ. ಮುಗಿತದ್ದು ಇನ್ನು ಪರೀಕ್ಷೆ ಕೊನೆಗುಳಿದಿದ್ದು ಭೀಮ ದುರ್ಯೋಧನದು. ಇಬ್ಬರು ಎದ್ದರಂತೆ ಪರೀಕ್ಷೆ ಕೊಡ್ತೀವಿ ಅಂತೇಳಿ ಗದಾ ತಗೊಂಡು ಮೇಲಕ್ಕೆದ್ರು. ಈ ಕಡೆಯಿಂದ ಭೀಮ, ಆ ಕಡೆಯಿಂದ ದುರ್ಯೋಧನ ಬರ್ತಾ ಇದ್ದಾರೆ. ಆ ಕ್ಷಣಕ್ಕೆ ಆಕಾಶದ ದೇವತೆಗಳೆಲ್ಲ ಸೇರಿಬಿಟ್ರಂತೆ ಇಮ್ಮಿಡಿಯೇಟಲ್ಲಿ. ಇದು ಇವರಿಬ್ಬರು ಬಂದರು ಅಂದರೆ ದೇವತೆಗಳಿಗೆಲ್ಲ ಬೆಸ್ಟ್ ಸೀನ್ ನೋಡೋದಕ್ಕೆ ಅವರಿಗೆಲ್ಲ ಕೂಡ. ಆ ಕ್ಷಣಕ್ಕೆ ಬಂದರು ಎಲ್ಲ ತುಂಬೋಯ್ತು ಆಕಾಶ. ಜಯ ಭೀಮ ಮಹಾಬಾಹೋತ ದೇವತೆಗಳು, ದೈತ್ಯರು ಬಂದಿದ್ದಾರೆ ಮೇಲೆ ಕಡೆಗೆ, ಅವರು ಜಯ ದುರ್ಯೋಧನೆ ಐತಿಚ. ಇಬ್ಬರು ಶುರು ಮಾಡಿದ್ದಾರೆ ಕೂಗ್ಲಿಕ್ಕೆ. ದ್ರೋಣಾಚಾರ್ಯ ನೋಡಿದ್ರಂತೆ, ಓಹೋ ಇಲ್ಲಿಗೆ ಮಂಗಳಾದ ಕಾಡತ್ತೆ ಅಂತ ತಿಳ್ಕೊಂಡ್ರು, ಆದಿ ಪರ್ವ ಕೃಷ್ಣಾರ್ಪಣ ಆಗುತ್ತೆ ಅಂತ ತಿಳ್ಕೊಂಡ್ರು. ತಕ್ಷಣ ಅವರಿಗೆ ಧೈರ್ಯ ಇಲ್ಲ, ಇಬ್ಬರು ಬಿಡಿಸಿ, ಇಬ್ಬರು ನಿಂತ್ಕೊಂಡ್ಬಿಟ್ಟಿದ್ದಾರೆ, ಭಯ ಎಲ್ಲರಿಗೂ ಕೂಡ. ಆಗ ಅಶ್ವತ್ಥಾಮರನ್ನು ಕರೀತಾರೆ, ಅಶ್ವತ್ಥಾಮ ಮಗನ ಮಗನ ಕರೀತಾರೆ. ದಯವಿಟ್ಟು ನಿಲ್ಸ ಅವ್ರದ್ದು ಪರೀಕ್ಷೆ ಹೋಗಿ ಏನೋ ಆಗಿಬಿಡುತ್ತೆ ಈಗ ಅಂತ ಹೇಳಿದ ತಕ್ಷಣ, ಆ ಕ್ಷಣಕ್ಕೆ ಅಶ್ವತ್ಥಾಮರು ಬರ್ತಾರೆ, ಇಬ್ಬರು ಕೈಯನ್ನು ಹಿಡಿತಾರೆ. ಇಬ್ಬರ ಕೈ ಹಿಡಿದು ಹೇಗೆ ಸಮಾಧಾನ ಮಾಡಬೇಕು ಅವರೀಗ, ಎಷ್ಟು ಸಮಾಧಾನ ಮಾಡಿಕೊಂಡು ಬೇಸ್ಕೋಬೇಕಾಗುತ್ತೆ. ಹೆಚ್ಚು ಕಡೆ ಮಾಡಿಬಿಟ್ಟಿದೆ, ಭಾಳ ಉಪಾಯ ಮಾಡ್ತಾರೆ ಅವರು. ಭೀಮಸೇನ, ನಿನ್ನ ಯೋಗ್ಯತೆಯಲ್ಲಿ ಸರಿಗಟ್ಟತಕ್ಕಂಥವ್ರು ಯಾರೂ ಇಲ್ಲ, ನೀನೇ ಸರ್ವಶ್ರೇಷ್ಠ. ದುರ್ಯೋಧನ, ನಿನ್ನಕ್ಷೇತ್ರ ನೀನೇ ಸರ್ವಶ್ರೇಷ್ಠ, ಕರೆಕ್ಟ್. ಅದು ಜೀವೋತ್ತಮ ಇವರು, ಜೀವಾಧವ ಇವರು, ಈ ಬ್ಯಾಚಲ್ಲಿ ಇವನೇ ಫಸ್ಟ್, ಆ ಅವರೇ ಫಸ್ಟ್. ಇಬ್ಬರಿಗೂ ಹೊರಗಿನ ಅರ್ಥ ಆಗಬೇಕು, ಹೊರಗಿನ ಅರ್ಥ ಗೊತ್ತಾಗಬಾರ್ದು. ಆದ್ದರಿಂದ ಇದು ಬೇಡ, ಈಗ ನೀವು ದಯವಿಟ್ಟು ನಿಲ್ಲಿಸಿಬಿಡಿ ಸಾಕು ಅಂದ್ರಂತೆ. ತಕ್ಷಣ ಆ ಕಡೆ ಭೀಮಸೇನರು ಹೊರಡ್ತಾ ಇದ್ದಾರೆ, ದುರ್ಯೋಧನ ಆ ಕಡೆ ಹೊರಡ್ತಾ ಇದ್ದಾನೆ. ಅವರಿಗೆಲ್ಲ ಡಿಸಪಾಯಿಂಟ್ಮೆಂಟ್ ಆಯಿತು ನೋಡಕ್ಕೆ ಬಂದವರಿಗೆಲ್ಲ. ಮ್ಯಾಚ್ ಕ್ಯಾನ್ಸಲ್ಡ್ ಅಂದರೆ ಸಿಟ್ಟು ಬರುತ್ತೆ, ಹುಡ್ಕಾಬಂಡೆ ದುಡ್ಡು ಕೊಟ್ಟು ಕ್ಯೂ ನಿಂತು ಬೇರೆ ದುಡ್ಡು ತೊಗೊಂಡಿರ್ತಾರೆ, ಭಾರಿ ಸಿಟ್ಟು ಬಂತಂತೆ. ಆ ಬ್ರಹ್ಮದೇವರು ಹೇಳ್ತಾರೆ, ಯೋಚನೆ ಮಾಡಬೇಡಿ, ಇದು ನಡೆದೇ ನಡೆಯುತ್ತೆ ಮುಂದೆ ಒಂದು ದಿವಸ, ಈ ಟಿಕೆಟ್ ಅದಕ್ಕೂ ಬರುತ್ತೆ ಅಂತಾರಲ್ಲ, ಯೋಚನೆ ಮಾಡಬೇಡಿ, ಇದನ್ನು ಉಪಯೋಗಿಸ್ಬೋದು, ಮತ್ತೆ ನೋಡ್ಬೋದು ಅಂತ ಎಲ್ಲ ಕಾಯಿಲೆ ಕೊಟ್ರಂತೆ. ಮತ್ತೆ ಬರ್ತಾರೆ ಕನೆ ಬಿಡೋದಿಲ್ಲ, ಅಲ್ಲಿ ಬರ್ತಾರೆ ಅವರು. ಈ ಹಂತ ಇದು ಹೋಗಬೇಕಾದ್ರೆ ದುರ್ಯೋಧನರಿಗೆ ಒಂದು ಭಾರಿ ಖುಷಿ ಅವತ್ತಿನ ದಿವಸ. ಏನು ಖುಷಿ ಅಂದರೆ, ಅರ್ಜುನ ಗೆಲ್ತಕ್ಕಂಥ ಒಬ್ಬ ವೀರ ನನಗೆ ಸಿಕ್ಕ, ನಾನು ಹಿಡಿದುಬಿಟ್ಟಿದ್ದೇನೆ ಅವನನ್ನು ಅಂತ ತಿಳ್ಕೊಂಡ. ಈ ರೀತಿ ಮಾಡಲಿ ಅಂತಲೇ ಪರಶುರಾಮದೇವರು ಕರ್ಣನಿಗೆ ಹೇಳಿಕೊಟ್ಟಿದ್ದು, ಇವನು ನಂಬಿ ಮುಂದೆ ಹಾಳಾಗಬೇಕು ಅಂತಲೇ ಕೊಟ್ಟಿದ್ದು. ತಕ್ಷಣ ಕೈ ಹಿಡ್ಕೊಂಡು ಅವನನ್ನು ತಗೋಬೇಕಾದ ಕರ್ಣನ ಕೈ ಹಿಡ್ಕೊಂಡು ಹೋಗ್ತಿದ್ದಾನೆ, ಭಾರಿ ಗೆದ್ದುಬಿಟ್ಟೆ ನಾನು ಅಂತೇಳಿ ಭೀಮಸೇನರು ನೋಡಿದ್ರಂತೆ, ಓಹೋ ಕರ್ಣನ ಹಿಡ್ಕೊಂಡು ಹೋಗ್ತಾ ಇದ್ದೆ ನೀನೀಗ ಮಾಡ್ತೇನೆ ಬಾ ಅಂತ ಅರ್ಜುನ ಕೈ ಹಿಡ್ಕೊಂಡು ಅವ್ರು ಹೊರಟು ತಗೋಬೇಕಾದ. ನೀನು ಯಾವ ಕರ್ಣನ ಹಿಡ್ಕೊಂಡಿದ್ದೆ ನೋಡು, ನಿನ್ನ ನಾನು ಕೊಲ್ತೇನೆ, ಕರ್ಣನ ಇವ್ರ ಕೈ ಕೊಲಿಸ್ತೇನೆ ಅಂತ ಹೇಳಿಬಿಟ್ಟು ಇಂಡಿಕೇಶನ್ ಕೊಟ್ಟು ಹೊರಟುಬಿಟ್ಟು. ಈಗ ಅರ್ಜುನಿಗೆ ಎಷ್ಟು ಖುಷಿಯಾಯಿತು ಗೊತ್ತಾ, ಭೀಮಸೇನರು ಕೈ ಹಿಡ್ಕೊಂಡಾಗ, ನಾನು ಹುಟ್ಟಿ ಬಂದಿದ್ದೆ ಅದಕ್ಕೆ ಅಂತ ಹೇಳ್ತೀನಿ, ಕೈ ಹಿಡಿಯದಂತೆ ಹುಟ್ಟಿ ಬಂದಿರೋದು ನಾನೀಗ, ಹಿಂದಿನ ಜನ್ಮದಲ್ಲಿ ನಿಮ್ಮನ್ನು ಕೈ ಬಿಟ್ಟಿದ್ದಕ್ಕೆ ನಾನು ಸಾಯ್ಬೇಕಾಯ್ತು ವಾಲಿಯಾಗಿದ್ದಾಗ. ಇವನು ಸುಗ್ರೀವನಾಗಿ ಗೆದ್ದಿದ್ದ, ಪೂರ್ತಿ ಸೀನ್ ಚೇಂಜ್ ಆಗ್ತಿದೆ ಪೂರ್ತಿ. ಈಗ ಸುಗ್ರೀವನಾಗಿದ್ದ ಅವನು ಈಗ ಕರ್ಣ, ಅವನು ಸೋಲಬೇಕು. ವಾಲಿಯಾಗಿ ಸತ್ತಿದ್ದ ಆತಿತ್ತು ಬದುಕಬೇಕು, ಅಲ್ಲಿ ಹನುಮಂತನ ವಿರೋಧ ನಿಂತಿದ್ದಕ್ಕೆ ಸೋಲು ಬಂದಿತ್ತು. ಈಗ ನಿಮ್ಮ ಜೊತೆಗಿದ್ದ ಕೈ ಹಿಡ್ಕೊಂಬಿಟ್ರೆ ಬುಗದೋಯ್ತು ಅಂತ ಹೊರಟುಬಿಟ್ರಂತೆ ಅರ್ಜುನನ ಗೆಲು ಅವತ್ಯ ಪ್ರೂವ್ ಆಗಬೇಕು ಅಂತ ಹೇಳಿದ. ಎಂದು ಭೀಮಸೇನ ಕೈ ಹಿಡಿದ್ರು ಅವತ್ತ ಪ್ರೂವ್ ಆಯಿತು. ಸುಗ್ರೀವರ ಹನುಮನ ನಂಬಿದ ಸುಗ್ರೀವನು ಗೆದ್ದ, ಹನುಮನ ನಂಬದ ವಾಲಿಯು ಬಿದ್ದ ಅಂತ ಹೇಳಿದ್ರಲ್ಲ, ಇದು ರಿವರ್ಸ್ ಆಗಿಬಿಟ್ಟು ಈಗ ಅರ್ಜುನ ಗೆದ್ದ. ಆಚಾರ್ಯ ಬರೀತಾರೆ, ಅದಕ್ಕೆ ಇಂದ್ರದೇವರು ಏನು ಮಾಡಿದ್ರಂತೆ, ಭೀಮನ ತಮ್ಮನಾಗಿಯೇ ಹುಟ್ಟಬೇಕು, ಅದು ಡೈರೆಕ್ಟ್ ತಮ್ಮನಾಗ ಒಂದು ಗ್ಯಾಪ್ ಇರಬಾರ್ದು. ಓ ಡೈರೆಕ್ಟ್ ಬ್ರದರ್, ಓನ್ ಬ್ರದರ್ ಮತ್ತು ಇಮ್ಮಿಡಿಯೇಟ್ ಬ್ರದರ್ ಆಗಬೇಕು. ಆತಿ ಹುಟ್ಟಿ ಬಂದರಂತೆ, ಭೀಮಸೇನನ ಸಾಕ್ಷಾತ್ ತಮ್ಮ ಅನಿಸ್ಕೊಂಡು ಎಲ್ಲದನ್ನು ಸಾಧನೆ ಮಾಡ್ತಾನೆ. ಅರ್ಜುನ ಸಾಧನೆ ಸಿಂಹಪಾಲು ಸೇರಿದ್ದೆಲ್ಲ ಭೀಮನ ತಮ್ಮ ಅನಿಸ್ಕೊಂಡ ಭಾಗ್ಯ. ಅವತ್ತರಿಂದ ಸೀನೆ ಸೇರಿದ ದುರ್ಯೋಧನರಿಗೆ ಒಂದು ದ್ವೇಷ ಮಾಡಲಿಕ್ಕೆ ಒಂದು ವಿಶೇಷ ಅವಕಾಶ ಸಿಕ್ಕಾಗಾಯಿತು. ಅವತ್ತಿನಿಂದ ಅವನು ವಿಶೇಷ ಪ್ರಯತ್ನ ಮಾಡ್ತಾನೆ, ಕರ್ಣನನ್ನು ಏನಾದರೂ ಮಾಡಿ ಎತ್ಕಟ್ಟಬೇಕು. ಭೀಮಸೇನ ಅದೇ ರಿವರ್ಸ್ ಈ ಕಡೆ ಪ್ರಯತ್ನ ಮಾಡ್ತಿದ್ದಾರೆ. ಮುಂದೆ ನಡೀತಾ ಇದೆ ಅಸ್ತ್ರವಿದ್ಯಾಭ್ಯಾಸ, ಮುಗಿತೀಗ ಅವರೆಲ್ಲ ಅರ್ಥ ಮಾಡಿಕೊಂಡು ನೋಡಿದವರು, ಇಂಥ ಕೌಶಲವನ್ನು ಈ ಹಿಂದೆ ಆದ ಯಾರೂ ಮಾಡಿರಲಿಲ್ಲ. ಅದು ಬಹಳ ಮುಖ್ಯ. ಹಿಂದೆ ಎಷ್ಟು ಜನ ರಾಜಮಹಾರಾಜರಾಗಿದ್ದಲ್ಲ ಕುರುವಂಶದಲ್ಲಿ, ಅವರು ಯಾರೂ ಮಟ್ಟಕ್ಕೆ ಬಂದಿರಲಿಲ್ಲ. ತೀರ ತೀರ ವಿಶಿಷ್ಟವಾದ ವಿದ್ಯೆ ಬಂದಿದೆ ಅಂತೇಳಿ ಖುಷಿಪಟ್ಟು ದ್ರೋಣಾಚಾರ್ಯ ಎಲ್ಲರನ್ನ ಕರೆದರು. ಗುರುದಕ್ಷಿಣೆ ಕೊಡಬೇಕಲ್ಲ ಕೊಡಿ ಅಂತ ಕೇಳಿದ್ವಿ. ಈಗ ಗುರುದಕ್ಷಿಣೆ ನಮ್ಮ ಆಧುನಿಕ ಪದ್ಧತಿ ಫೀಸ್ ಕಟ್ಟೇ ಜಾಯಿನ್ ಆಗಬೇಕು. ಶಾಸ್ತ್ರದ ಪದ್ಧತಿ ಓದ್ ಮುಂದೆ ಫೀಸ್ ಕೊಡಬೇಕು, ಎಷ್ಟೇ ವ್ಯತ್ಯಾಸ ಅಂದರೆ ಅದು ಎಷ್ಟು ಉದಾತ್ತ ಭಾವನೆ ಅಲ್ಲಿದೆ. ಇಲ್ಲಿ ನೋಡಿದ್ರೆ ದುಡ್ಡು ಪ್ರಧಾನ ಆಯ್ತು ಇದರಿಗೆ, ಅಲ್ಲಿ ವಿದ್ಯೆ ಪ್ರಧಾನವಾಯ್ತಷ್ಟೆ. ಗುರುದಕ್ಷಿಣೆ ಕೊಡಬೇಕಲ್ಲ ಕೊಡ್ತೀರಾ ಅಂತಷ್ಟು ಓ ಕೊಡ್ತೀವಿ ಅಂತ ಹೇಳಿದರು. ಏನು ಗುರುದಕ್ಷಿಣೆ ಈಗ ಕೇಳ್ತಾರೆ. ದ್ರುಪದ ರಾಜ ಇದ್ದಾನಲ್ಲ ಅವನ ಜೀವಂತ ಸೆರೆಡು ತಾನು ಒಪ್ಪಿಸ್ಬೇಕು ನನಗೆ ತಕ್ಷಣ. ದುರ್ಯೋಧನ ಇಷ್ಟೇನಾ ಮರ್ದು ನಾವೇ ಕೊಡ್ತೀವಿ ಅಂತ ತಿಳ್ಕೊಂಡ್ರು ಪಾಪ ಅವರು. ಎಲ್ಲ ಓಡಿಸಿ ನಾವು ಹುಡ್ಕೊಂಬರ್ತೇವೆ ಅಂತೇಳಿ ಸ್ವಲ್ಪ ದೂರ ಎಲ್ಲ ಹೋದ ತಕ್ಷಣ ಇನ್ನೂ ಮುಂದೆ ಹೋದ್ರೆ ನಾವು ಮೊದಲು ಮಾಡಬೇಕು ಅಂತೇಳಿ. ಮತ್ತೆ ಭೀಮಸೇನ ದೇವರು ಪ್ರತಿ ರೀತಿಯಲ್ಲೂ ಅವರು ಎಷ್ಟು ವಿಶಿಷ್ಟ ಜ್ಞಾನಿಗಳು ನೋಡಬೇಕು. ಅವ್ರು ಜೋರಾಗಿ ಓಡೋದ್ರಲ್ಲ, ನಿಂತ್ಕೊಂಡ್ಬಿಡ್ತಾರೆ ಗುರುಗಳೇ ನಾವು ಆಮೇಲೆ ಹೋಗೋಣ, ಇಲ್ಲೇ ನಿಂತ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಪಾಂಡವರೆಲ್ಲ ನಿಂತ್ಕೋತಾರೆ, ದ್ರೋಣರು ಅಲ್ಲೇ ನಿಲ್ಲಿಸ್ಕೊಂಡ್ಬಿಡ್ತಾರೆ. ಗುರುಗಳಿಗೆ ಎಷ್ಟು ಜೋರಾಗಿ ಓಡೋಗಿದ್ದಾರಲ್ಲ ಅಷ್ಟು ಜೋರಾಗಿ ಓಡಿ ವಾಪಸ್ ಬರ್ತಾರೆ ಅಂತ ಹೇಳ್ತಾರೆ. ಎಲ್ಲ ಗೊತ್ತು ಮುಂದಾಗೋದ್ರಿಂದ ಅವರಿಗೆ ಆಗಲ್ಲ ಹೋಗ್ತೇವೆ. ಈಗ ನಾವು ಹೋದರೆ ಗೆಲ್ಲೋದನ್ನು ನಾವು ಕ್ರೆಡಿಟ್ ಅವ್ರು ತಗೋತಾರೆ ಆಮೇಲೆ. ಅದಕ್ಕೋಸ್ಕರ ಈಗ ನಾವು ಹೋಗೋದು ಬೇಡ, ಕೆಲಸ ಮುಗಿಸೋದು ನಾವೇ, ಅವ್ರು ವಾಪಸ್ ಬರೋದನ್ನು ನೋಡಿ ಆಮೇಲೆ ಹೋಗೋಣ ಅಂತ ಹೇಳಿದ ತಕ್ಷಣ ದ್ರೋಣಾಚಾರ್ಯ ನಿಂತ್ಕೊಂಡ್ರು. ಅವ್ರು ಹೋದರು ದ್ರುಪದರಾಜ ಎಲ್ಲ ಹುಡುಗರು, 100 ಜನ ಹುಡುಗರು. ಶಕುನಿ ಅಂತ ಅವ್ರಿಗೆ ಮೊದಲಿಂದ ಗಂಟು ಬಿದ್ದಿದ್ದು ಅವರಿಗೆ. 101 ಜನ ಹೋಗಿ ಎಲ್ಲ ಕಡೆಯಿಂದ ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾರೆ. ದ್ರುಪದರಾಜನ ಪಾಂಚಾಲ ದೇಶ, ದ್ರುಪದನ ಪಟ್ಟಣ ನುಗ್ಗಿದ್ರು ಒಳಗಡೆ. ಆ ಸಮಯ ದ್ರುಪದರಾಜನ ಶಾಕ್ ಆಯ್ತು, ಯಾರು ಬಂದಿದ್ದು ಅಂತ ವಿಷಯ ಗೊತ್ತಾಯಿತು. ಯಾರೋ ದೂರ್ಜಾರ ಹುಡುಗರು ಬಂದಿದ್ದಾರೆ, ಗಲಾಟೆ ಮಾಡ್ತಿದ್ದಾರೆ ಅಂತ ತಕ್ಷಣ ಹೊಡಿ ಸೈನ್ಯ ತೊಗೊಂಡು ಬಂದ ಅಂತ. ಅಲ್ಲಿ ವಿಚಿತ್ರ ಪ್ರಸಂಗ ನಡೆಯಿತು. ಇವರಿಷ್ಟೆಲ್ಲ ಓದಿರಬಹುದು, ಕರಿ ಆಗಿರಬಹುದು ಅವನು, ಅದು ಏನಾಗಿತ್ತು ಗೊತ್ತಾ? ಕರ್ಣ ಸೂರ್ಯಾವತಾರ ಇದ್ದಿದ್ದ ಕರ್ಣನ ಸೇರ್ಕೊಂಡಿದ್ದಾನೆ ಒಳಗಡೆಗೆ. ಅಲ್ಲಿ ಏನಾಗಿತ್ತು ಗೊತ್ತಾ? ದ್ರುಪದರಾಜನ ಸೈನ್ಯದ ಮುಂದೆ ಎಲ್ಲ ಸೋತು ಸೋತು ಬರ್ತಿದ್ದಾರೆ, ಗೆಲ್ಲಕ್ಕೆ ಆಗ್ತಾ ಇಲ್ಲ ಇವರಿಗೆ. ಅವರಲ್ಲ ಆ ಊರಿನ ಹೆಂಗಸರು ಮಕ್ಕಳು ಬೇರೆ ಒನಕೆ ಹಿಂಗೆ ಒಲೆ ಶುರು ಮಾಡಿದಂತೆ ಇವ್ರ ಮೇಲೆ. ಎಲ್ಲ ಹೆದರು ಓಡ್ತಾ ಇದ್ದಾರೆ, ಅಸ್ತ್ರ ಬಿಡಕ್ಕೆ ಆಗ್ತಾ ಇಲ್ಲ ಇವ್ರ ಕೈಗೆ. ಯಾತಕ್ಕೆ ಅಂತ ಯಾರಿಗೂ ಗೊತ್ತಿಲ್ಲ. ಆಚಾರ ಹೇಳ್ತಾರೆ ದ್ರುಪದರಾಜನ ಒಂದು ವರ ಇತ್ತು ಸೂರ್ಯನಿಂದ, ಅವನ ಊರಿನ ಸುತ್ತ 3 ಯೋಜನೆ ದೂರದೊಳಗೆ ಅವನಿಗೆ ಸೂರ್ಯಿಲ್ಲ ಅಂತ ವರ ಇತ್ತು. ಆ ವರ ಅಪ್ಲೈ ಆಯಿತು, ಅದಕ್ಕೆ ಇವರು ಯಾರು ಗೆಲ್ಲಕ್ಕಾಗಲಿಲ್ಲ. ಕರ್ಣ ಸೂರ್ಯನೇ ತನ್ನ ವರಕ್ಕೆ ತಾನೇ ಸಿಕ್ಕಾಕೊಂಡ, ಈಗ ಕರ್ಣನ ಕೈಲೂ ಆಗಲಿಲ್ಲ. ಎಲ್ಲ ಹೋದ್ರಂತ ಸುಮ್ಮನೆ ಹೋಗಬಾರ್ದೆ, ಹಾ ಭೀಮ ಅರ್ಜುನ ಐತಿ ಕ್ರೋಶಂತಹ, ಭೀಮ ವಾಯುಸ್ತುತಿ ಹೇಳ್ಕೊಂಡು ಹೋಗ್ತಿದ್ದಾರೆ ಅಂತಿರ್ಬೇಕೀಗ. ಮಾತರವೇ ಮಾತರಿಸನ್ ಹೇಳಿದಾಗಾಯ್ತೀಗ, ಯಾಕೆ ದುಷ್ಟರು ವಾಯುಸ್ತುತಿ ಹೇಳ್ಬಹುದು, ಭಕ್ತಿ ಇರೋದಿಲ್ಲ ಅಷ್ಟೇ. ಮೆಕ್ಯಾನಿಕಲಿ ಹೇಳೋದಾರೆ ಯಾರು ಬೇಕಾದ್ರೆ ಹೇಳ್ಬೋದು. ಹೇಳಕ್ಕೆ ಹಾ ಭೀಮ ಅಂತ ಹೋದ್ರಂತಲ್ಲಿ ದುರ್ಯೋಧನ ಬಾಯಿಲಿ ಭೀಮ ಅಂತ ಬಂದು ನೆನಪಿರಬೇಕೀಗ. ಓಡ್ತಾರೆ ಅಲ್ಲಿ ಬಂದರು ಗುರುಗಳು, ಈಗ ನಾವು ಹೋಗ್ತೇವೆ, ನಾವು ಹಿಡ್ಕೊಂಡೇ ಬರ್ತೇವೆ ನೋಡಿ ಅಂತ ಹೇಳಿ. ಅವರು 101+1 102 ಜನ ವಾಪಸ್ ಬಂದರು. ಇವರು 4 ಜನ ಹೋಗ್ತಾರೆ, ಧರ್ಮರನ್ನು ಕರ್ಕೊಂಡು ಹೋಗೋದಿಲ್ಲ. ಅಣ್ಣ ಇಲ್ಲೇ ಇರು ನೀನು, ತಂದೆ ತಾಯಿಯನ್ನು ಕೂಡಿಸಿ ಕೆಲಸ ಮಾಡೋ ಮಕ್ಕಳು ಸಿಗೋದು ಕಷ್ಟ, ಅಣ್ಣನ್ನು ಕೂಡಿಸಿ ಕೆಲಸ ಮಾಡಿಸ್ತಾರೆ. ಧರ್ಮರಾಜ ಎಷ್ಟು ಪುಣ್ಯವಂತನಾಗಿರಬೇಕಲ್ಲ. ವಿಭೀಷಣ ಅಣ್ಣ ಇಲ್ಲೇ ಇರು ನೀನೀಗ, ಆಚಾರ್ಯ ಅಚ್ಯುತ್ ಪ್ರೇಷ್ಠರನ್ನು ಕೂಡಿಸಿ ಕೆಲಸ ಮಾಡಿಸ್ತಿತ್ತು. ಇಲ್ಲಿ ಅಚ್ಯುತ್ ಪ್ರೇಷ್ಠ, ಇಲ್ಲಿ ಮಧ್ವಾಚಾರ್ಯ, ಲೋಕದ ಮರ್ಯಾದೆ ಅದು. ಸ್ವಾವರಾಣಾಂ ಗುರುಸ್ಪಂಚ ಭವೇತ್ ಕಾರಣತಃ ಕ್ವಚಿತ್ ಮರ್ಯಾದಾರ್ಥಂ ತೇಪಿ ಪೂಜ್ಯಾಹ ನದು ಯದ್ವತ್ ಪರೋ ಗುರು. ಯಾವುದೋ ಕಾರಣದಿಂದ ಸ್ವರೂಪದಲ್ಲಿ ಕಡಿಮೆಯಾದವರಿಗೂ ಕೂಡ ಗುರುತ್ವ ಅಂತ ಬಂದಿರುತ್ತೆ. ಲೋಕದ ಧರ್ಮ ರಕ್ಷಣೆಗೋಸ್ಕರ ಅವರು ಗೌರವ ಕೊಡಬೇಕು, ಅಂತರ್ಯಾಗಿ ಪರಮಾತ್ಮ ಸಲ್ತಕ್ಕಂಥ ಪೂಜೆಯನ್ನು ತಿಳ್ಕೋಬೇಕು ಅಂತ ಶಾಸ್ತ್ರ ಇದೆ. ಅದಕ್ಕಾಗಿ ಭೀಮಸೇಂದ್ರಿಯವರು ಕೂಡಿಸಿ ಕೆಲಸ ಮಾಡಿಸ್ತಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಆಧುನಿಕರು ಎಷ್ಟು ಶಿಕ್ಷಣ ಸಿಗುತ್ತೆ. ತಂದೆ ತಾಯಿಗಳಿಗೆ ಗೌರವ ಕೊಡೋದು ಎಷ್ಟು ಮುಖ್ಯನೋ ಅಣ್ಣ ತಮ್ಮಂದಿರಿಗೂ ಕೂಡ ಡ್ಯೂ ರೆಸ್ಪೆಕ್ಟ್ ಕೊಡಬೇಕು, ಅಣ್ಣಂದನ್ನು ಗೌರವಿಸಬೇಕು ಅದನ್ನು ತೋರಿಸಿಕೊಡ್ತಾರೆ. ಅವರು ಇವರು ನುಗ್ಗಿದರು, ಯುದ್ಧ ಶುರುವಾಯಿತು. ಇಲ್ಲಿ ಒಂದು ಪ್ರಸಕ್ತಿ ಬಂತು, ಏನು ತಮಾಷೆ ಆಯಿತು ಗೊತ್ತಾ? ದ್ರುಪದರಾದರೆ ಭಾರಿ ಖುಷಿಯಾಗಿಬಿಡ್ತು, ಹುಡುಗರು ಅಡ್ಸ್ಕೊಂಡು ಬರ್ತಾ ಇದ್ದಾರೆ. ಅವರು 3 ಯೋಜನೆ ದಾಟಿ ಬಂದುಬಿಡ್ತಾರೆ, ವರ ಫೇಲ್ ಆಗಬೇಕು ಅವರು, ಖುಷಿಯಿಂದ ಬಾರ್ಡರ್ ದಾಟಿಬಿಡ್ತಾರೆ. ಇಷ್ಟೇ ಪದ್ಧತಿಯಾಗಿ ಆ ಬಾರ್ಡ್ರೊಳಗಿದ್ರು ಏನೂ ಆಗ್ತಿರಲಿಲ್ಲ. ವಾಯುದೇವ ಬಂದು ಯಾವ ಸೂರ್ಯನ ಪ್ರಶ್ನೆ ನಡೀತಿರಲಿಲ್ಲ, ಅರ್ಜುನಿಗೂ ಸಮಸ್ಯೆ ಬರ್ತಿದ್ದಿಲ್ಲ, ನಕಲ ಸೇರಿದರೆ ಸಮಸ್ಯೆ ಬರ್ತಿತ್ತು. ಅದು ಸೂರ್ಯನ ವರಕ್ಕೆ ಸ್ವಲ್ಪ ಮರ್ಯಾದೆ ಹೋಗ್ತಿತ್ತು, ಅದು ಆಗಲಿಲ್ಲ. ದಾಟಿ ಬಂದಿದ್ದರಿಂದ ಆ ಪೀರಿಯಡ್ ಔಟ್ ಆಫ್ ಪೀರಿಯಡ್ ಬಂದಿದ್ದರಿಂದ ಯುದ್ಧ ನಡೀತು. ಸೈನ್ಯ ಸಮೇತ ಬಂದಿದ್ದ ರೂಪರಾಜ ಭೀಮಾರ್ಜುನ ಮುಂದೆ ಯಾವ ಪರಾಕ್ರಮ ನಡೆಯುತ್ತೆ? ಲೀಲಾಜಾಲವನ್ನು ಸೋಲಿಸಿಬಿಡ್ತಾರೆ. ಭೀಮಸೇನ ದೇವರು ಮೊದಲು ದ್ರೋಣ ದ್ರುಪದನ್ನು ಸೋಲಿಸೇ ಬಿಡ್ತಾರೆ, ಆದರೆ ಸೆರೆ ಹಿಡಿಯೋದಿಲ್ಲ. ಅರ್ಜುನ ಪ್ರತಿಜ್ಞೆ ಮಾಡಿರೋದು ಆತರ್ಕೇನೆ ಮಾಡಿಸಿದ್ರೆ ಗುರುದಕ್ಷಿಣೆ ಕೊಡಿಸೋಕ್ಕಾಗುತ್ತೆ ಅಂತ ತಾವು ಹಿಡಿಯೋದಿಲ್ಲ. ಆಗ ಯುದ್ಧ ಅರ್ಜುನ ಬಂದು ದ್ರುಪದನ್ನು ಸೆರೆ ಹಿಡಿದು ಬಿಡ್ತಾನೆ. ಆ ಸಮಯಕ್ಕೆ ಯುದ್ಧ ಸ್ವಲ್ಪ ಮುಂದುವರಿಯುತ್ತೆ. ಭೀಮಸೇನ ಉದ್ದೇಶಪೂರ್ವಕ ಜೋರ ಹೊಡೆಗೆ ಶುರು ಮಾಡ್ತಾರೆ ಸೈನಿಕರನ್ನು. ಆಗ ಅರ್ಜುನ ಭೀಮಸೇನ ದೇವರನ್ನು ಕೇಳ್ಕೊತಾನೆ, ಅಣ್ಣ ನಮ್ಮ ಮುಖ್ಯ ಗುರಿ ಸಾಧಿಸಿ ಆಯಿತು, ದ್ರುಪದಾದ ಸೆರೆ ಸಿಕ್ಕಿಬಿಟ್ಟ. ದ್ರುಪದಾದ ನಮ್ಮ ವೈಯಕ್ತಿಕ ದ್ವೇಷ ನಮಗೇನೂ ಇಲ್ಲ, ನಮಗಿಂತ ವಯಸ್ಸಲ್ಲಿ ಭಾರಿ ದೊಡ್ಡವರು, ನಮ್ಮ ಅಪ್ಪನ ಸ್ನೇಹಿತ ಅಂತ ಹೇಳ್ತಾರೆ, ಪಾಂಡುರಾಜನ ಸ್ನೇಹಿತ, ನಮಗೆ ತಂದೆ ಇದ್ದ ಹಾಗೆ ನಿರ್ವಹ ಇಲ್ಲ ಅಂತ ಸೆರೆ ಹಿಡಿದಿದ್ದೆ ಬಟ್ಟೆಗೆ. ಆ ಸೈನಿಕರು ದಯವಿಟ್ಟು ಕೊಲ್ಲೋದು ಬೇಡ, ಅವನ್ನೆಲ್ಲ ಕಾಪಾಡೋಣ ಅಂತ ಹೇಳಿ ತಕ್ಷಣ ಭೀಮಸೇನ ಹೂ ಅಂದುಬಿಟ್ರು. ಈ ಮಾತು ಅರ್ಜುನ ಬಾಯಿಗೆ ಬರಲಿ ಅಂತಲೇ ಅವ್ರು ಆಕ್ಟ್ ಮಾಡಿದ್ರು. ಯಾತಕ್ಕೆ ಏನು ಹೇಳ್ತಾರೆ ದ್ರುಪದರಾದ ನೋಟ್ ಮಾಡ್ಕೊಂಡ ಪಾಯಿಂಟ್ನ. ಎಳ್ಕೊಂಡು ಹೋದ್ರು ಆತನನ್ನು ದ್ರೋಣಾಚಾರ್ಯ ನಿಲ್ಲಿಸಿದ್ರು ಅಷ್ಟೇ. ಈ ಕುಮಾರವ್ಯಾಸ ಎರಡೋ ಬರೆದು ಬಿಡ್ತಾರೆ ಕಲುವೆಗಳೆಲ್ಲ, ಅದು ಕಬ್ಬು ಕಟ್ಟಿಬಿಟ್ರು, ದ್ರೋಣಾಚಾರ್ಯ ಎದ್ರು ಕಾಲು ತಾಕಿತು ಅವ್ರ ಕಾಲಿವರಿಗೆ, ಏನೇನೋ ಹೇಳ್ತಾರೆ ಸುಳ್ಳು ಕಥೆಗಳವೆಲ್ಲ, ಹೋಗಿ ನಿಲ್ಲಿಸ್ತಾರೆ. ಅದರಿಂದ ಏನಾಗುತ್ತೆ, ವಿನಾ ಕಾರಣವಾಗಿ ಬ್ರಾಹ್ಮಣನ ದ್ವೇಷ ಕಟ್ಟಿಸ್ತಾರೆ. ಹಾಗೆಲ್ಲ ಮಾಡಬಾರ್ದು, ಇರೋದನ್ನು ಹೇಳಬೇಕು, ಅವ್ರು ಕಲ್ಪನೆ ಮಾಡಿ ಹೇಳಬಾರ್ದು. ಒಪ್ಪಿಸ್ತಾರೆ ದ್ರೋಣಾಚಾರ್ಯ ಕೇಳಿ, ಧ್ರುವರಾಜ ಅವತ್ತು ನಾನು ಬಂದಾಗ ಏನಂತ ಹೇಳಿದ್ದೀನೇನು, ನನ್ನಿರ್ಧನೋ ರಾಜಸಖೋ ಭವೇತ, ಒಬ್ಬ ಬಡವ ಬ್ರಾಹ್ಮಣ ರಾಜನ ಸ್ನೇಹಿತನಾಗ್ತಾನೆ ಅಂತ ಹೇಳಿದ್ದೀಯಲ್ಲ, ಅದಕ್ಕೆ ಇಷ್ಟೆಲ್ಲ ಮಾಡಬೇಕಾಯ್ತು ಅಂತ ಹೇಳ್ತಾರೆ. ಈಗ ನೋಡಿ ಸರಿ ಹೇಳಿಬಿಟ್ಟಿದ್ದೇನೆ, ಇಡೀ ರಾಜ್ಯ ನಂದು ಒಪ್ಪತಿ ಅಂತ ಹೇಳ್ತಾರೆ. ಹೌದು, ಬೇರೆ ಲೈಫ್ ಕ್ವಶನ್ ಈಗ ಹೇಳಿಬಿಟ್ಟಿದ್ದಾರೆ, ಒಪ್ಕೋತೇನೆ. ಹಾಗಿದ್ರೆ ನಾನು ಸ್ನೇಹಿತ ತಾನೇ, ಈಗ ಸ್ನೇಹಿತ ಒಂದು ಕೆಲಸ ಮಾಡು, ಸ್ನೇಹಿತ ಅಂತ ಒಪ್ಕೊಂಡಿದ್ದಿ, ನನ್ನ ಪೂರ್ತಿ ರಾಜ್ಯ ಬಂತು, ನಿನಗಿಲ್ಲ. ನಿನ್ನ ಮಾತಿನ ಪ್ರಕಾರ ನೀನು ಹೇಳಿದ್ದಿ ನಾನು ನಿನ್ನ ಸ್ನೇಹಿತನಲ್ಲ ಅಂತೇಳಿ, ನಿನ್ನ ಪ್ರಕಾರ ನನ್ನ ಸ್ನೇಹಿತ ಏನು ನೀನು ಆಗೋದಿಲ್ಲ. ಯಾಕೆ ನೀ ನಿರ್ಧಾರ, ಈಗ ಮೊದಲು ನಾನು ನಿರ್ಧಾರ, ನೀವು ನೀನು ನಿರ್ಧಾರ, ಮತ್ತೆ ಸ್ನೇಹಿತನಾಗೋದಿಲ್ಲ ನಿನ್ನ ಪ್ರಕಾರ, ಹಾಗಾಗಬಾರ್ದು. ಅದಕ್ಕೆ ಅರ್ಧರಾಜು ವಾಪಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಇಬ್ಬರು ಸ್ನೇಹಿತರಾಗೋಣ ಆಯ್ತಾ, ಒನ್ ಬೈ ಟು ಮಾಡ್ಕೋಣ. ಈ ಒನ್ ಬೈ ಟು ಕಾಫಿ ಒನ್ ಬೈ ಟು ಅಲ್ಲ ಇದೆಲ್ಲ, ಈ ಒನ್ ಬೈ ಟು ಮಾಡ್ಕೋಣ. ತಗೋ ಅಂತ ಕೊಟ್ರಂತೆ, ನಿರ್ವಾಗ ಇಲ್ಲ. ಸರ್ವನಾಥ ಸಮತ್ಪನ್ನೆ ಅರ್ಧಂ ತ್ಯಜಿತಿ ಪಂಡಿತ, ಅರ್ಧ ಇಸ್ಕೊಂಡ ನೀನು ಹೋಗು. ನೋಡು ದೃಪದ, ನೆನ್ಪಿಟ್ಕೋ, ನನ್ನ ರಾಜ್ಯ ಬೇಕಿಲ್ಲ, ನೀನು ಸ್ನೇಹ ಬೇಕು ನನಗೆ. ಸ್ನೇಹ ಬೇಕು ನಿನ್ನ ಪ್ರಕಾರ, ಅದಕ್ಕೆ ಸಂಪತ್ತು ಬೇಕು, ಅದಕ್ಕೆ ಅರ್ಧ ರಾಜ್ಯ ತಗೊಂಡಿದ್ದೇನಷ್ಟೇನೆ. ಬೇರೆ ತಪ್ಪು ತಿಳ್ಕೊಬೇಡ, ನಾ ರಾಜ್ಯ ನಾ ಇಟ್ಕೊಂಬೋದಿಲ್ಲ ಅಂತ ಹೇಳ್ತಾರೆ. ಅದೆಲ್ಲ ದಾನ ಮಾಡಿಬಿಟ್ರೆ ಅಂತ ತಗೊಂಡಿದ್ದೀರಲ್ಲ ಕೂಡ. ದ್ರೋಣಾಚಾರ್ಯ ಆದರೂ ಧರ್ಮ ಬಿಡಲಿಲ್ಲ ಪಾಪ, ನಾನೇ ಕೆಲಸ ಅವತ್ತೇ ಮಾಡ್ತಿದ್ದೆ ಗೊತ್ತಾ, ಯಾಕೆ ಮಾಡಲಿಲ್ಲ ಅಂದರೆ ನಾನು ಬ್ರಾಹ್ಮಣ, ಶಸ್ತ್ರ ಹಿಡಿಬಾರ್ದು, ಅದಕ್ಕಾಗಿ ನಾನು ಹಾಗೆ ಮಾಡಿದೆ ಹೊರತು ನಾನೇ ಕೆಲಸ ಮುಗಿಸಿಬಿಡ್ತಿದ್ದೆ, ನನ್ನ ಶಿಷ್ಯರಿಗೆ ಕೆಲಸ ಮಾಡಿದ್ದೇನೆ, ಹೋಗು ಅಂತ ಕಳಿಸಿತ್ತು. ಹೊರಟ ದ್ರುಪದರಾಜ ಮುಖ ಇಷ್ಟ ಆಗೋಯ್ತು, ತುಂಬ ಅವಮಾನವಾದಾಗಾಯಿತು. ಇದನ್ನು ಜನ ಏನು ತಿಳ್ಕೋಬೇಕು ಗೊತ್ತಾ, ತಪ್ಪಿಗೆ ಶಿಕ್ಷೆ ಕೊಟ್ಟಾಗ ಅದನ್ನು ತಿದ್ದುಕೊಂಡು ಸಂತೋಷ ಪಡಬೇಕೇ ಹೊರತು ಅವಮಾನ ಅಂತ ಭಾವಿಸಬಾರ್ದು. ಭಾವಿಸಿದರೆ ಉದ್ಧಾರ ಆಗೋದಿಲ್ಲ. ದ್ರುಪದರಾಜ ತಪ್ಪು ಮಾಡ್ತಾನೆ, ತನಗಾದ ಶಿಕ್ಷೆ ಅಂತ ಭಾವಿಸಿದಾಗ ಅವನು ದೇವರು ಕ್ಷಮಿಸಿಬಿಡ್ತಾನೆ. ಅದಕ್ಕೆ ನೀವು ಸೇಡು ಸೇಡು ತಿಳಿಸ್ಕೊತ ಹೋದರೆ ಇನ್ನು ಅನಾಹುತ ಜಾಸ್ತಿ ಆಗುತ್ತಂತೆ. ಆತ ಹಠ ಹಿಡಿದ, ನಾನೇನು ಮಾಡಬೇಕೀಗ ಅಂತ ಯೋಚನೆ ಮಾಡಿದ. ದ್ರುಪದಸ್ತು ದಿವಾರಾತ್ರಂ ತಪ್ಯಮಾನಃ ಪರಾಭವಾತ್, ಅಯ್ಯೋ ಹೀಗಾಯ್ತೆ ಅಯ್ಯೋ ಹೀಗಾಯ್ತೆ ಅಂದ್ಕೊಂಡು ಸಂಕಲ್ಪ ಮಾಡಿದ. ನಾನು ಎರಡು ಕೆಲಸ ಆಗಬೇಕು ನನಗೆ, ನನ್ನನ್ನು ಸೆರೆ ಹಿಡಿದ್ಬಿಟ್ಟ ದ್ರುಪದ ದ್ರೋಣಾಚಾರ್ಯ ಸೆರೆ ಹಿಡಿದ್ರು, ಪಾಪ ಅರ್ಜುನ ಹಿಡಿಸಿದ್ದು ದ್ರೋಣಾಚಾರ್ಯ ತಾನೆ. ಆ ದ್ರೋಣಾಚಾರ್ಯನ ಕೊಲ್ತಕ್ಕಂಥ ಮಗ ಬೇಕು, ಎಲ್ಲಿ ಹಠ ಹಿಡ್ತಾನಂತೆ ಆಗಿದೆ, ಅಲ್ಲಿ ಕೊಂದು ಬಿಡಬೇಕು ದ್ರೋಣಾಚಾರ್ಯ, ಅಂಥ ಮಗ ಪಡಿಬೇಕು. ಇದು ಒಂದು ಸಂಕಲ್ಪ. ಇನ್ನೊಂದು ಸಂಕಲ್ಪ, ಅರ್ಜುನ ಎಷ್ಟು ಒಳ್ಳೆಯವನು, ಸೆರೆ ಹಿಡಿದವನು ಆತ್ನೆ, ಎಷ್ಟು ಎಲ್ರಿ ಒಳ್ಳೆಯವರು, ದೇವ್ರು ಹೇಗೆ ಬಿದ್ದು ಓಡಿಸ್ತಾನೆ ಗೊತ್ತಾ, ಜಿಯೋ ಯೋನ ಪ್ರಚೋದಯ. ಎಷ್ಟು ಒಳ್ಳೆಯವನು ಅರ್ಜುನ, ಎಷ್ಟು ಒಳ್ಳೊಳ್ಳೆ ಮಾತಾಡಿದ, ನಮ್ಮಪ್ಪನ ಸ್ನೇಹಿತ ಅಂತ ಹೇಳಿದ ನನ್ನ ಬಗ್ಗೆ, ನನ್ನ ಸೈನ್ಯ ಭೀಮಸೇನೆ ಹೊಡಿತಿರಬೇಕಾದ್ರೆ ಹೊಡಿಬೇಡ ಕ್ಷಮಿಸು ಅಂತ ಹೇಳ್ತಿದ್ದಾನೆ, ಒಳ್ಳೆ ಕರುಣಾಡು ಇದ್ದಾನೆ. ಇಂಥವ್ರು ಅಳಿಯಾಗಬೇಕು, ಹಿಡಿದವನು ಅಳಿಯಾಗಬೇಕು, ಹಿಡಿಸಿದವನು ಸಾಯಬೇಕು, ಇದು ಆ ಸಂಕಲ್ಪ. ಇಂದು ದೇವ್ರು ಹೇಗೆ ಬುದ್ಧಿ ಓಡಿಸ್ತಾರೆ ಅಂದರೆ ಅವ್ರ ಪಾರಾಧ ಕರ್ಮಕ್ಕೆ ತಕ್ಕಂತೆ ಬುದ್ಧಿ ಓಡಿಸ್ತಾರೆ. ಅದಕ್ಕೆ ನಾನು ಇಬ್ಬರನ್ನ ಪಡಿಬೇಕೀಗ, ನನಗೆ ಒಬ್ಬ ಮಗ ಬೇಕು, ದ್ರೋಣರನ್ನು ಕೊಲ್ಲಬೇಕು, ಒಬ್ಬ ಮಗಳು ಬೇಕು, ಮಗಳೇ ಎಲ್ಲ ಅಳಿಯ ತೀರ್ಮಾನ ಮಾಡ್ಕೊಂಡಿದ್ದಾನೆ. ಮದುವೆಗಿಂತ ಮತ್ತೆ ಛತ್ರ ಹಿಡಿದಾಗಾಯ್ತು ಅಷ್ಟೇ, ಇದು ಮೊದಲು ಅಳಿಯನ್ ತೀರ್ಮಾನ. ಈ ಮಗಳೇ ಇಲ್ಲ ಆತನೇ ಪಾಪ, ಅಳಿ ಹೇಗಾಗಬೇಕೀಗ, ಅದಕ್ಕೆ ಒಬ್ಬ ಮಗಳು ಬೇಕು ನನಗೆ, ಒಬ್ಬ ಮಗ ಒಬ್ಬ ಮಗಳು ಬೇಕು ಅಂತ ಸಂಕಲ್ಪ ಮಾಡಿದ. ಅದು ಅರ್ಜೆಂಟ್ ಬೇಕು, ತಡಮಾರಾಗಿಲ್ಲ. ನಮ್ಮ ಜನ ಮಹಾಭಾರತ ಕೇಳಿದಾಗ ಇಂಥ ಬೈಕೆ ಇದ್ದಾಗ ಯಾವ ಮೆಥಡ್ ಹಿಡಿಬೇಕು ಅಂತ ತೋರಿಸ್ತಾರೆ. ಯಜ್ಞವು ದಾನಂ ತಪಶ್ಚೈವ ಪಾವರಾರಿ ಮನೀಷಿನ, ನಿಮ್ಮ ಮನಸ್ಸಿನಲ್ಲಿ ಏನೇ ಇರಲಿ ಸಾಧಿಸಬೇಕು ಅಂತಿದ್ರೆ ಮೂರು ದಾರಿ ಇದೆ, ಯಜ್ಞ ದಾನ ತಪಸ್ಸು, ಮೂರು ನಂಬರ್ ಒನ್, ಅದರಲ್ಲಿ ಒಂದಕ್ಕಿಂತ ಒಂದು ದೊಡ್ಡದು. ಕ್ಷತ್ರಿಯ ಯಜ್ಞ ಭಾರಿ ಶ್ರೇಷ್ಠ, ಅದು ಯಜ್ಞನೇ ಮಾಡ್ತೇನೆ ಅಂತ ಹಿಡ್ಕೊಂಡ. ಇಂಥ ಮಗ ಇಂಥ ಮಗಳು ಹುಟ್ಟಲಿಕ್ಕೆ ಯಜ್ಞವನ್ನು ಮಾಡ್ತೇನೆ ಅಂತ ಹೇಳಿ ಯಜ್ಞ ಮಾಡಿಸಿ ಪುರೋಹಿತರು ಬೇಕಲ್ಲ, ನಮಗೆ ಪುರೋಹಿತರೇ ಬೇಕಾಗಿಲ್ಲ, ಎಲ್ಲ ಫಿಕ್ಸ್ ಮಾಡ್ತಾನೆ, ಯಾರು ಕರ್ಕೊಂಡು ಯಾರು ಕರ್ಕೊಂಬನ್ನೇ ಅಂತ ಕರ್ಕೊಂಬಿಡ್ತಾರಷ್ಟೇ. ಅದು ಪುರೋಹಿತರ ಲಕ್ಷಣ ಅಲ್ಲ. ಪುರೋಹಿತರು ಸಮರ್ಥರಾಗಿದ್ದಷ್ಟು ಸಿದ್ಧಿ ಬರುತ್ತೆ. ಆಪರೇಷನ್ ಮಾಡಿಸ್ಕೋಬೇಕಾಗುತ್ತೆ, ಯಾರಾದರೂ ಮಾಡಿಸ್ಕೊಂಬಿಡ್ತಾನಾ, ಎಕ್ಸ್ಪರ್ಟ್ ಡಾಕ್ಟರ್ ಹುಡುಕ್ತಾನೆ, ಹೋದ ಕೇಸ್ ಎಷ್ಟು ಫೇಲ್ ಆಗಿದೆ ನೋಡ್ತಾರೆ, ಎಷ್ಟೆಲ್ಲ ಬದುಕಿ ಬಂದಿದ್ದಾರೆ ನೋಡ್ತಾರೆ, ಅಂಥವ್ನು ಹಿಡಿತಾರೆ. ಹೊರತು ಫ್ರೀ ಇರೋ ಡಾಕ್ಟರ್ ಅಂದರೆ ಎಲ್ಲ ಹೋದವರು ಹೋಗಿಬಿಟ್ಟಿರ್ತಾರೆ ಅಂತ ಅರ್ಥ. ಫ್ರೀ ಇರೋ ಡಾಕ್ಟರ್ ಹುಡುಕೋದಿಲ್ಲ, ಬಿಜಿ ಡಾಕ್ಟರ್ನೇ ಹುಡುಕ್ತಾರೆ, ನಂಬರ್ ಒನ್ ಡಾಕ್ಟರ್ನೇ ಹುಡುಕ್ತಾರೆ. ಆಮೇಲೆ ಡಾಕ್ಟರ್ ಒಳ್ಳೆಯವರಾಗ ಪುರೋಹಿತರು ಯಾರು ಬೇಕಾದ್ರೂ ತಪ್ಪೋದು, ಪುರೋಹಿತರ ಗುರುಗಳು ಒಳ್ಳೆ ಪುರೋಹಿತರಾಗಿರುತ್ತೆ. ಆಗಿನ ಕಾಲಕ್ಕೆ ಇಬ್ಬರು ಭಾರಿ ಪುರೋಹಿತರಿದ್ದರಂತೆ, ಯಾಜ ಉಪಯಾಜ ಅಂತ ಹೆಸರು, ಯಾಜ ಉಪಯಾಜ, ಅವ್ರನ್ನ ಕರೀಬೇಕು ಅಂತ ಹೋಗ್ತಾನೆ. ಮುಖ್ಯವಾಗಿ ಯಾಜರು ಬೇಕಾಗ್ತಾನೆ, ಕೇಳ್ತಾನೆ ಸ್ವಾಮಿ ಬರಬೇಕು ಯಜ್ಞ ಮಾಡಿಸ್ಬೇಕು ಅಂದ್ರಂತೆ, ನಾನು ಬಿಡುವೆಲ್ಲ ಹೋಗೊಂದು ಬಿಡ್ತಾನೆ, ಕರೀತಿರೋದು ರಾಜ ನಾನು ಬರೋದಿಲ್ಲ ಅಂತ ಹೇಳ್ತಾನೆ. ಇದು ಪುರೋಹಿತರ ಒಂದು ದೀಕ್ಷೆ ತೋರಿಸುತ್ತೆ ಅಂತ ಹೇಳ್ತಾರೆ. ಪುರೋಹಿತರು ಯಾರು ಕರೀತಾರೆ ಅಂತ ಕಾಯೋದಲ್ಲ, ಯಾರಿಗೆ ಅರ್ಹತೆ ಐತೆ ಅಂತ ಕಾಯಬೇಕು. ನಾನು ಬರಲೇಕ್ಕಾಗೋದಿಲ್ಲ, ಬೇರೆ ಕೆಲಸ ಬೇಕಾದಷ್ಟು ಇದೆ ಅಂದ್ಬಿಟ್ರು. ಆಗ ತಮ್ಮನ ಹತ್ರ ಹೋಗ್ತಾರೆ, ಉಪಯೋಗಿರುತ್ತೆ ಸ್ವಾಮಿ ಏನಾದರೂ ಮಾಡಿ ಅಣ್ಣನ ಕರ್ಕೊಂಬನ್ನಿ, ನೀವು ಬನ್ನಿ ಯಜ್ಞ ಮಾಡಿಸ್ಬೇಕು ಅಂತ. ನಮ್ಮ ಅಣ್ಣ ಹಾಗೆಲ್ಲ ಬರೋದಿಲ್ಲ, ಭಾರಿ ಸ್ಟ್ರಿಕ್ಟ್ ಅವರು ಅಂತ ಹೇಳಿದರು. ಸ್ವಾಮಿ ಬೇಕಾದ್ದು ಮಾಡಿ, ನಾನು ಬರಲೇಬೇಕು, ಅವರು ಮಾಡಿಸ್ಲೇಬೇಕು. ಆಯಿತು ಅಂತ ಕರ್ಕೊಂಡು ಬರ್ತಾರೆ. ದೃಪದಾದ ಹೇಳಿಕೊಡ್ತಾರೆ, ಹೀಗೆ ಹೇಳು ಅಂತ ಹೇಳಿ ದೃಪದಾದ ಹೇಳ್ತಾನೆ, ಸ್ವಾಮಿ ನೀವು ಬಂದು ಯಜ್ಞವನ್ನು ಮಾಡಿಸಿ, ಈ ಸಂಕಲ್ಪ ಈಡೇರಿಸಿಬಿಟ್ರೆ ನಿಮಗೆ 20 ಕೋಟಿ ಗೋಗಳನ್ನು ಕೊಡ್ತೇನೆ ಅಂತ ಹೇಳ್ತಾರೆ. ಆಗ ಒಪ್ಕೊಂಡ್ರಂತೆ. ಇದು ಬ್ರೈ ಮಾಡಿದಾಗ ಆಯ್ತು ಅಂತ ತಿಳ್ಕೋಬಾರ್ದು. ಮತ್ತೆ ಬ್ರಾಹ್ಮಣರಿಗೆ ಗೋವುಗಳು ಅಂದರೆ ಪಂಚಪ್ರಾಣ, 20 ಕೋಟಿ ಗೋವುಗಳು ಸೌಭಾಗ್ಯ ಬಂತು ಅಂತ ತಿಳ್ಕೊಂಡ್ರು ಅವರು, ಗೊತ್ತಾಯ್ತಾ. ಗೋದಾನ ತಗೊಳ್ಳೋದು ಅಂದರೆ ಹಾಲು ಮೊಸರು ಕುಡಿಯೋದಲ್ಲ, ಪ್ರೊಟೆಕ್ಟ್ ಮಾಡಬೇಕು, ಅದನ್ನು ಮುಖ್ಯ. ಇವತ್ತು ಗೋವುಗಳನ್ನು ಸಂರಕ್ಷಣೆ ಮಾಡಿ, ಒಂದೊಂದು ಗೋವನ್ನು ಸಂರಕ್ಷಣೆ ಮಾಡಿದರೆ ಮೊನ್ನೆ ಹೇಳಿದೆ ಆ ಗೋವಿನ ರೋಮ ಮೈ ಮೇಲೆ ಎಷ್ಟು ರೋಮಗಳಿರುತ್ತಲ್ಲ, ಒಂದೊಂದು ರೋಮಕ್ಕೆ 1,000 ವರ್ಷದಂತೆ ಸ್ವರ್ಗಲೋಕದಲ್ಲಿ ಇರ್ತಾನಂತ. ಎಷ್ಟು ರೋಮ ಇರುತ್ತೆ ಯೋಚನೆ ಮಾಡಿ. ಒಂದು ಗೋವನ್ನು ದಾನ ಮಾಡಿದರೆ 20 ಕೋಟಿ ಗೋದಾನ ಮಾಡಿದರೆ ಫಲ ಆತನೇ ಸಿಗಬೇಕು. ಆದ್ದರಿಂದ ಇವರಿಗೆ ಅಷ್ಟು ಗೋವಿನಿಂದ ಹಾಲು ಮೊಸರು, ಆಮೇಲೆ ತುಪ್ಪ, ತುಪ್ಪದಿಂದ ಯಜ್ಞ. ಇವತ್ತು ಎಷ್ಟು ಮಂತ್ರ ಬರ್ತಿದ್ರು ಕೂಡ ಯಜ್ಞಕ್ಕೆ ಅಗ್ನಿ ಬೇಕು, ಘೃತ ಬೇಕು. ಘೃತ ಹೇಗೆ ತುಳಸಿಯಿಂದ ಹೋದರೆ ದೇವ್ರ ಪೂಜೆ ಇಲ್ವೋ, ಇವತ್ತು ತುಪ್ಪ ಇಲ್ಲದ ಹೋದರೆ ಯಜ್ಞ ಮಾಡಕ್ಕೆ ಬರೋದಿಲ್ಲ. ಅದಕ್ಕಾಗಿ ಬ್ರಾಹ್ಮಣರಿಗೆ ಗೋವುಗಳು ಕಂಡ್ರೆ ಪಂಚಪ್ರಾಣ ಆಗಲಿ, ಹಾಗಿದ್ರೆ ಬರ್ತೇನೆ ನಡಿ ಅಂತ ಹೇಳ್ತಾರೆ. ಹೊರಟ್ರಂತೆ ಗಂಗಾ ತೀರದಲ್ಲಿ ಯಜ್ಞವನ್ನು ಮಾಡಿಸ್ತಿದ್ದಾರೆ. ಯಜ್ಞ ಭೂಮಿ ಗಂಗಾ ತೀರ, ಪವಿತ್ರವಾದ ತೀರ. ಅಲ್ಲಿ ಯಜ್ಞ ಮಂಟಪ ಹಾಕ್ತಾರೆ, ಯಜ್ಞ ಪ್ರಾರಂಭವಾಯಿತು, ವಿಶೇಷ ರೀತಿಯಲ್ಲಿ ಮಾಡಿದರು. ಇವತ್ತು ನಾವು ಜಾಗ ಸರಿ ಇರಬೇಕು, ಗಂಗಾ ನದಿಯ ತೀರ, ಪುರೋಹಿತರು ಸರಿ ಇರಬೇಕು, ಯಾಜೋಪಯಾಜರು. ಇವತ್ತು ಕ್ಲಬ್ನಲ್ಲಿ ಹೋಮ ಮಾಡ್ತೀವಿ, ಕ್ಲಬ್ನಲ್ಲಿ ಹೋಮ, ಗೊತ್ತಾಯ್ತಾ. ಸಿನಿಮಾ ಥಿಯೇಟರ್ನಲ್ಲಿ ಹೋಮ, ಪುರೋಹಿತರು ಬೆಳಗ್ಗೆ 1 ರೌಂಡ್ ಮುಗಿಸಿ ಬಂದುಬಿಟ್ಟಿರ್ತಾರೆ ಆ ಪುರೋಹಿತರು, ಗೊತ್ತಾಯ್ತಾ. ಇವನು 2 ರೌಂಡ್ ಮುಗಿಸಿರ್ತಾರೆ, ಮಾಡ ಯಜಮಾನ. ಈ ನಾಡಿದ ಏನು ಗೆಟ್ಟಗಳೆಲ್ಲ ಅವರೆಲ್ಲ ಇವರೆಲ್ಲ ಕೂಡ ಅವರೆಲ್ಲ ಬಫೆ ಬಂದಿಗಳು, ಅತಿಥಿಗಳು. ಯಾವ ಯಜ್ಞ ಸಂಸ್ಕೃತವಾಗಿ ಲೆಕ್ಕ ಆಯಿತು, ಒಂದಕ್ಕಿಂತ ಒಂದು ಹೋಪ್ಲೆಸ್. ಯಜ್ಞ ಅಂದರೆ ದೇವತೆಗಳು ಬರಾಗಿರ್ಬೋದು, ದೇವತೆಗಳು ಬರೋ ಕಾಲ ಆಗುವುದು, ಅವ್ರು ಬಂದಾಗ ಹೇಗಿರ್ಬೇಕು ಲೆಕ್ಕ ಹಾಕಿ. ಒಬ್ರು ವಿವೇಕಿಗಳು ಬರ್ತಾರೆ ಅಂದ್ರೇ ಮನೆ ವಾತಾವರಣ ಚೇಂಜ್ ಮಾಡಿರ್ತಾರೆ. ದೇವತೆಗಳು ಬರಬೇಕಾದ್ರೆ ಎಂಥ ಶುದ್ಧ ವಾತಾವರಣ ಇರಬೇಕು ಅಂತ ಯಜ್ಞ ನಡೀತಾ ಇದೆ. ಇನ್ನೇನು ಪೂರ್ಣಾಹುತಿ ಕಾಲ ಬಂತು, ತಕ್ಷಣ ಕರೀತಾರೆ ಪುರೋಹಿತರು. ಹೋಗು ಮೃತರಾಜ, ನೀನು ಹೇಳ್ತೇನೆ ಕರಿ ಅಂತ ಹೇಳ್ತಾರೆ. ಕರಿಬೇಕು, ಪ್ರಸಾದ ಕೊಡ್ತೀವಿ ಕರಿ ಅಂತ ಕರೀತಾರೆ. ಅವಳು ಏನು ಮಾಡಿದ್ಲು ಅಂತ ಗೊತ್ತಾ, ಸ್ವಲ್ಪ ಇರಿ ಬರ್ತೇನೆ ಅಂತ ಹೇಳ್ತಾಳೆ. ರಾಣಿ ಅಲ್ಲ ಅವಳು, ಸ್ವಲ್ಪ ಅಹಂಕಾರ ತೋರಿಸಿಲ್ಲ ಅಂತ. ಸಾ ಅಹಂಕಾರ ವಿಳಂಬಯತೆ, ಸ್ವಲ್ಪ ಅಹಂಕಾರ ತೋರಿಸಿ ಬರೋ ತಡ ಮಾಡಿದ್ಲಂತ. ಇವರು ಸಿಟ್ಟು ಬಂತಂತೆ, ನಾವು ನಮ್ಮ ಕೆಲಸ ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡಿದ್ರೆ ಇವಳು ರಾಣಿ ಅಂತ ಇದಂತೆ, ಇವಳು ತೊಗೊಂಡು ನಾವೇನು ಮಾಡಬೇಕಾಗಿದೆ ಅಂದ್ಕೊಂಡು ಸಿಟ್ಟು ಬಂತು ಅವರಿಗೆ. ಅದನ್ನು ತೊಗೊಂಡು ಅಗ್ನಿಯಲ್ಲೇ ಹಾಕ್ಬಿಟ್ಟು, ಇವ್ರು ಕೊಡೋ ಪ್ರಸಾದ ಇತ್ತಲ್ಲ ಅಗ್ನಿಯಲ್ಲೇ ಹಾಕ್ಬಿಟ್ಟು. ಸಾ ಅಹಂಕಾರ ವಿಳಂಬಯತೆ, ಇಲ್ಲಿ ಸಮಸ್ಯೆ ಮಹಾಭಾರತನ ಹೇಳುತ್ತಾರೆ. ಅವಳು ಏನು ಮಾಡ್ತಿದ್ಲಂತ ಗೊತ್ತಾಗ, ಅಲಂಕಾರ ಮಾಡ್ಕೊಳ್ತಾ ಇದ್ಲಂತ. ದೃಪದಾದ ಅಲಂಕಾರ ಮಾಡ್ಕೊಳ್ತಾ ಇದ್ಲಂತ. ಅಲಂಕಾರ ಯಾವ ಸ್ಟೇಜ್ ರೀಚ್ ಆಗಿದ್ದು ಅಂತ ಹೇಳ್ತಾರೆ ವೇದವ್ಯಾಸ ದೇವರು. ತುಟಿ ಹಚ್ಚಿ ಬಣ್ಣ ಹಚ್ಚಗತ ಇಲ್ಲ, ಲಿಪ್ಸ್ಟಿಕ್ನ ಕಾಲ ಅವರೊಡನೆ ಮಾಡ್ತಾರೆ, ಬಣ್ಣ ಹಚ್ಚಗತ ಗೊತ್ತಿಲ್ಲದ್ದು. ಸ್ವಲ್ಪ ತಡೆದು ಆಚೆ ಲೆಟ್ಟಿಗೆ ಬೇಟ್ ಅಂತಾರಲ್ಲ ಹಾಕಿ, ಅಂದರೆ ಅಲಂಕಾರ ತಪ್ಪಲ್ಲ ಅಹಂಕಾರ ತಪ್ಪು ಅಂತ. ಇವತ್ತು ಅಲಂಕಾರ ಮಾಡಿಕೊಳ್ಳೋದೇ ಅಹಂಕಾರಕ್ಕೆ ಬಜೆಟ್ ಆಗುತ್ತೆ. ಅಲಂಕಾರ ಎಲ್ಲರೂ ಮೆಚ್ಚುತ್ತಾರೆ, ಅಹಂಕಾರವನ್ನು ಯಾರೂ ಮೆಚ್ಚೋದಿಲ್ಲ. ಎಂಥ ಅಲಂಕಾರವನ್ನು ಅಹಂಕಾರ ಕೆಡಿಸಿಬಿಡುತ್ತೆ. ವಿನಯ ವಿದ್ಯಾ ವಿನಯೇನ ಶೋಭತೆ, ಅಹಂಕಾರ ಏನಲ್ಲ ವಿನಯೇನ ಶೋಭತೆ. ಅವಳು ಅರ್ಥ ಮಾಡಿಕೊಳ್ಳಿಲ್ಲ, ಇವರು ಅಲ್ಲೇ ಹಾಕಿಬಿಟ್ರು. ಎಂಥ ವರ್ಚಸ್ಸಿತ್ತು ಪುರೋಹಿತರಿಗೆ, ಆಗ ಬರ್ತಾಳೆ ನೋಡಿದ್ರೆ ಆಗಲೇ ಹಾಕಿ ಆಗಿಬಿಟ್ಟಿದೆ. ಏನು ಗೊತ್ತಾ, ನೋಡೋರು ಏನಷ್ಟು ಈ ಸಿಟ್ಟು ಬಂದು ಸುಟ್ಟುಬಿಟ್ರು ಅಂತ ತಿಳ್ಕೊಂಡ್ರು. ಅವರು ಮಂತ್ರಿಸಿದ ಶಕ್ತಿ ಎಷ್ಟಿತ್ತು ಗೊತ್ತಾ, ಅಲ್ಲಿಂದ ಒಬ್ಬ ವ್ಯಕ್ತಿ ಎದ್ದು ಬರ್ತಾ ಇದೆ, ರಥ ಬರ್ತಾ ಇದೆ, ಕುದುರೆಗಳಿದೆ, ಅದಕ್ಕೆ ರಥ ಕುದುರೆಗಳು ಒಬ್ಬ ಚಿನ್ನದಂತೆ ಹೊಡಿತಕ್ಕಂಥ ವ್ಯಕ್ತಿ ತರುಣ, ಮತ್ತೆ ಮಗು ಅಲ್ಲ ತರುಣ, ಎದ್ದು ಬರ್ತಾ ಇದ್ದಾನೆ ಮೇಲೆ. ಕರ್ಣ ಮಗುವಾಗಿ ಹುಟ್ಟು ಬಂದರೆ ಇವರು ತರುಣನಾಗಿ ಹುಟ್ಟು ಬರ್ತಿದ್ದಾನೆ, ಸೂರ್ಯ ಅಗ್ನಿಯಂತೆ ಹೊಡಿತಾ ಇದ್ದಾನೆ, ಹೊರಗೆ ಬಂದ ಆ ಕಡೆ. ದೃಷ್ಟತ್ವ ದ್ಯೋತನತ್ವಾಚ್ಯ ದೃಷ್ಟದ್ಯುಮ್ನ ಇತಿರಿತಃ, ದೃಷ್ಟದ್ಯುಮ್ನ ಅಂದರೆ ಅವನೇ ಅಯೋನಿಜ, ಬೆಂಕಿಯ ಕುಂಡದಲ್ಲಿ ಹುಟ್ಟು ಬಂದ ಮಹಾನುಭಾವ. ಯಾರು ಅಂದರೆ ಅಗ್ನಿ ಅವತಾರ, ಅಗ್ನಿದೇವರೇ ಹುಟ್ಟು ಬಂದ್ರಂತೆ. ಭಾರಿ ಖುಷಿಯಾಯಿತು ಅಂತೂ ದೃಷ್ಟದ್ಯುಮ್ನ ಬಂದ. ಈ ಕ್ರಮ ಯಾತಕ್ಕೆ ಗೊತ್ತಾ, ಮೊದಲು ಏನು ಕೇಳಿದ್ದಾತ, ದ್ರೋಣರು ಕೊಲ್ಲ ಮಗ ಬೇಕು ಅಂತ ಫಸ್ಟ್ ಪ್ರಿಫರೆನ್ಸ್, ಅದಕ್ಕೆ ಮಗ ಹುಟ್ಟಿ ಬಂದ. ಜನ ನೋಡ್ತಾ ಇದ್ದಾರೆ, ಅನ್ವೇನಮೇವ ಆ ಕ್ಷಣದಲ್ಲೇನೆ ಸಾಕ್ಷಾತ್ ವೇದಿ ಮಧ್ಯಾತ್ ಸಮುತ್ಥಿತ ಭಾರತಿ, ಸಾಕ್ಷಾತ್ ಭಾರತಿ ದೇವಿ ಅದರ ಮೇಲೆ ಎದ್ದು ಬರ್ತಾ ಇದ್ದಾರೆ. ಅವರು ಹಾಗೇನೆ ಉತ್ಪತ್ತಿ ತಸ್ಯ ಸರ್ವಜ್ಞ ಸರ್ವಾಭರಣ ಭೂಷಿತ, ಅವರೆಲ್ಲ ಹೇಗಿದೆ ದೀಪ ಪೀತಾಂಬರವನ್ನು ಧರಿಸಿ ಬರ್ತಿದ್ದಾರೆ. ಯೌವನವತಿ ಮಗು ಹುಟ್ಟು ಬರಲಿಲ್ಲ, ಒಬ್ಬ ಸುಂದರ ತರುಣಿ ಪೀತಾಂಬರ ಮೈಯೆಲ್ಲ ಆಭರಣಗಳು, ಸರ್ವಾಭರಣ ಭೂಷಿತ ಜೊತೆ ಆಕಾಶವಾಣಿ ಹೇಳ್ತಾ ಇದೆ ಅಂತೆ. ಯಾರು ಅವತಾರ ಮಾಡಿದ್ದಾರೆ ಗೊತ್ತಾ, ಈಗ ಸಾಕ್ಷಾತ್ ಶ್ರೀಹಿ, ಶ್ರೀ ಅವತಾರ ಮಾಡಿದ್ದಾಳೆ ಈಗ. ಯಾರು ಗೊತ್ತಾ, ಸರ್ವಯೋಷಿದ್ವರ ಕೃಷ್ಣ ನಿನೀಶು ಯೋ ಕ್ಷತ್ರಿಯಾನುಕ್ಷಯಂ ಸುರಕಾರ್ಯ ಮಿಯಂ ಕಾಲೇ ಕರಿಷ್ಯತಿ ಸುಮಧ್ಯಮ. ಈಕೆ ಸಾಕ್ಷಾತ್ ಶ್ರೀ ಹುಟ್ಟಿ ಬಂದಿದ್ದಾಳೆ. ಕ್ಷತ್ರಿಯರ ನಾಶ ಮಾಡಲಿಕ್ಕೆ ಅಂತ ಬಂದಿದ್ದಾಳೆ, ದೇವ ಕಾರ್ಯಕ್ಕೋಸ್ಕರ ಬಂದಿದ್ದಾಳೆ. ಈಕೆ ಕೃಷ್ಣ ಅಂತ ಹೆಸರಿಟ್ಟರು. ಇದಿಷ್ಟು ಕೂಡ ಶ್ರೀಹಿ ಅಂದರೆ ಏನು ಅಂತ ಪ್ರಶ್ನೆ. ಇವನ್ನ ನೋಡಿದ್ರೆ ಮಹಾಲಕ್ಷ್ಮಿ ಅನಿಸ್ಬಿಡುತ್ತಾನೆ. ಆಚಾರ್ಯ ಹೇಳ್ತಾರೆ, ಶ್ರೀ ಎಂದು ಇಲ್ಲಿ ಮಹಾಲಕ್ಷ್ಮಿ ಅಲ್ಲ, ಶ್ರೀಹಿ ಮಹಾಲಕ್ಷ್ಮಿನೇ ಇಲ್ಲಿ ಮಹಾಲಕ್ಷ್ಮಿ ಅಲ್ಲ. ಅಚ್ಚ ಶಂಭ್ರೂಪೇತ ರಥೇರ್ ವಾಯು ರಥ ಶ್ರೀರಿತ್ತೇವಚ ಕೀರ್ತಿತ ಶಂ ಶ್ರಿತ ಶ್ರೀಹಿ. ಶಂ ಅಂದರೆ ಸುಖ, ಸುಖ ಅಂದರೆ ಆನಂದ ತೀರ್ಥರು, ವಾಯುದೇವರಿಗೆ ಆನಂದ ಅಂತ. ಆ ಶಂ ನಾಮಕ ಆನಂದ ತೀರ್ಥರ ವಾಯುದೇವರ ಪತ್ನಿ ಆಗಿದ್ದಕ್ಕೆ ಭಾರತೀ ದೇವಿಗೆ ಶ್ರೀಹಿ ಅಂತ ಹೆಸರು. ಅದಕ್ಕೆ ಹುಟ್ಟಿ ಬಂದಿದ್ದಾನೆ. ಶ್ರೀಹಿ ಎನ್ನುವ ಶಬ್ದ ಎಷ್ಟು ವ್ಯುತ್ಪತ್ತಿ ಮಾಡಿ ತೋರಿಸ್ತಾರೆ, ನಿರ್ವಚನವನ್ನು ಕೊಟ್ಟು ತೋರಿಸ್ತಾರೆ. ಭಾರತೀ ದೇವಿ ಶ್ರೀ ಅಂತ ಕರೀತಾರೆ. ಅವರೆದ್ದು ಬಂದರು, ಅಶರೀರವಾಣಿ ಆಯಿತು. ಇವರು ಅಂತಿಂತ ಹೆಂಗಸಲ್ಲ, ಸರ್ವ ಯೋಷಿದ್ವರ. ಪುರುಷ ಜೀವರಲ್ಲಿ ಜೀವೋತ್ತಮರು ವಾಯುದೇವರ ಹಾಗೆ ಸ್ತ್ರೀ ಜೀವರಲ್ಲಿ ಇವರು ಶ್ರೇಷ್ಠ. ಸರ್ವ ಯೋಷಿದ್ವರ ಕೃಷ್ಣ ನಿನೀಶು ಕ್ಷತ್ರಿಯಾನ್ ಕ್ಷಯಂ ಸುರ ಕಾರ್ಯಮಯಂ ಕಾಲೇ ಕರಿಷ್ಯತಿ ಸುಮಧ್ಯಮ. ಉತ್ಪತ್ತಿಯಚ್ಚ ಸರ್ವಜ್ಞ ಸರ್ವಾಭರಣ ಭೂಷಿತ ಅಜರ ಲೋಕಸುಂದರಿ. ಅಜರ ಮುಪ್ಪಿಲ್ಲ ಅವರಿಗೆ, ವಾಯುದೇವರಿಗೆ ಮುಪ್ಪಿಲ್ಲ, ಅವರಿಗೂ ಮುಪ್ಪಿಲ್ಲ. ಅಜರ ಜರಯಿತ ಜನ್ಮ ಮೃತ್ಯಾಮಯಾನಾಂ. ಅಜರ ಅಂತ ಮಹಾನುಭಾವ ಹುಟ್ಟಿ ಬರ್ತಿರ್ಲಿಕ್ಕೆ ಜನ ನೋಡ್ತಾರೆ, ಕಣ್ಣು ಕುಕ್ಕತಕ್ಕಂಥ ಆಶ್ಚರ್ಯ. ಕೃಷ್ಣ ಅಂತ ಹೆಸರು ಯಾತಕ್ಕೆ ಬಂತು ಅಂದರೆ ಒಂದು ಕಾರಣ, ಕೃಷ್ಣಾಸ ವರ್ಣತಶ್ಚಾಸಿ, ಕೃಷ್ಣನ ಬಣ್ಣ ಇತ್ತಂತೆ ಅಂದರೆ ನೀಲಿ ಬಣ್ಣ, ಅದಕ್ಕೋಸ್ಕರವಾಗಿ ಅವರಿಗೆ ಕೃಷ್ಣ ಅಂತ ಹೆಸರು ಬರುತ್ತೆ. ಇನ್ನೊಂದು ಕೃಷ್ಣ ಅಂದರೆ ಉತ್ಕೃಷ್ಟ ಅಂತ. ಇವರು ಉತ್ಕೃಷ್ಟತ್ವಾಧಿ ಯೋಷಿತ, ಸ್ತ್ರೀ ಜೀವರಲ್ಲೇ ಶ್ರೇಷ್ಠರಾದ್ದರಿಂದ ಕೃಷ್ಣ ಅಂತ ಹೆಸರಾಯಿತು. ಮೂರನೇ ಕಾರಣ, ಉತ್ಕೃಷ್ಟ ಆನಂದಿನಿ ಯಥಃ, ಅವಳು ಉತ್ಕೃಷ್ಟ ಆನಂದಿನಿ. ಕೃಷ್ಣ ಣ ಅಂದರೆ ಆನಂದ, ಕೃಷ್ ಅಂದರೆ ಉತ್ಕೃಷ್ಟ, ಕೃಷ್ಣ ಅಂದರೆ ಉತ್ಕೃಷ್ಟಾನಂದಿನಿ ಅಂತ. ಆನಂದ ತೀರ್ಥರ ಹೆಂಡತಿ ಹೇಗಿರಬೇಕು, ಆನಂದದಿಂದ ಇದ್ದವರಾದ್ದರಿಂದ ಕೃಷ್ಣ ಅಂತ ಹೆಸರು. ಮೂರು ಕಾರಣ ಕೊಡ್ತಾರೆ ಕೃಷ್ಣ ಅಂತ ಹೆಸರಿಡಲಿಕ್ಕೆ. ಹೆಸರಿಟ್ಟ ಹೆಸರು ಕೃಷ್ಣನೇ. ಜನ ಅರ್ಥ ದ್ರೌಪದಿ ದ್ರೌಪದಿ ಅಂತ ಕರೆದು, ದ್ರೌಪದಿ ದ್ರುಪದನ ಮಗಳು ಅಂತ ಅರ್ಥದಲ್ಲಿ ದ್ರೌಪದಿ ಅಂತ ಬಂತೆ ಹೊರತು ಇಟ್ಟ ಹೆಸರಲ್ಲ ಅದು, ಅದು ಕೃಷ್ಣ ಅಂತ ಇಟ್ಟ ಹೆಸರು, ಕೃಷ್ಣಾದೇವಿ ಅಂತ ಹೆಸರಾಯಿತು. ಇದರ ಹಿನ್ನೆಲೆ ಹೇಳ್ತಾ ಇದ್ದಾರೆ ಆಚಾರ್ಯರು, ಯಾರು ಬಂದ ಸ್ತ್ರೀ ಹಾಗೆ ಅಂತ ಕೇಳಿದರೆ, ಒಂದು ಸಲ ಬ್ರಹ್ಮದೇವರು ಒಂದು ಕಡೆ ಧ್ಯಾನ ಮಾಡ್ತಾ ಕೂತಿದ್ದಾರೆ. ಆಗ ಪಾರ್ವತಿ ಶಚಿ ಶ್ಯಾಮಲ ಉಷಾ ನಾಲ್ಕು ಜನ ದೇವತಾ ಸ್ತ್ರೀಯರುಗಳು ಬ್ರಹ್ಮದೇವರು ಪರೀಕ್ಷೆ ಮಾಡಬೇಕು ಅಂತ ಹೋದರು. ಬ್ರಹ್ಮದೇವನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಅವರು ನಾಲ್ಕು ಜನ ಒಂದೇ ದೇಹದಲ್ಲಿ ಸೇರಿಕೊಂಡ್ರು. ಬ್ರಹ್ಮದೇವರು ಒಂದು ಓಡಾಡಿದರು. ಬ್ರಹ್ಮದೇವರು ನಾನು ಗುರುತು ಹಿಡಿತಾರೋ ಇಲ್ವೋ, ಒಬ್ಬರೇ ತಿಳ್ಕೊಂಡ್ಬಿಡ್ತಾರೋ ನಾಲ್ಕು ಜನ ಬೇರೆ ಅಂತ ತಿಳ್ಕೊತಾರೋ. ಬ್ರಹ್ಮದೇವನು ಪರೀಕ್ಷೆ ಮಾಡೋದ, ಪೂರ್ಣ ಪ್ರಜ್ಞರವರು ಪರೀಕ್ಷೆ ಮಾಡಲಿಕ್ಕೆ ಅಂತ ಹೋದ್ರೆ ಪ್ರಾರಬ್ಧ ಅವರಿಗೆ. ಪಾರ್ವತಿ ಶಚಿ ಶ್ಯಾಮಲ ಉಷ ನಾಲ್ಕು ಜನ ಹೋಗಿದ್ದಾರೆ. ಬ್ರಹ್ಮದೇವರು ಕೂತಿದ್ರು, ಮುಂದೆ ಹೋಗಿಬಿಟ್ರು. ಒಂದ್ಸಲ ಅವ್ರು ಸುಮ್ಮನೆ ಇದ್ದುಬಿಟ್ರು. ಇವರೇನು ಮಾಡಿದರು ಏನು ಗಮನಿಸ್ತಾ ಕಾಣಲಿಲ್ಲ ಅಂತ ಸೆಕೆಂಡ್ ಟೈಮ್ ಮತ್ತೆ ಹೋದರು, ಆಗಲೂ ಸುಮ್ಮನೆ ಇದ್ದರು. ಮತ್ತೇನು ಮಾಡಿದರು, ಥರ್ಡ್ ಟೈಮ್ ಮತ್ತೆ ಹೋದರು, ಹಾಗೇನೆ ಹ್ಯಾಟ್ರಿಕ್ ಮಾಡಿದ್ರೆ ಮೂರು ಸತ್ತನ ಹಾಗೆ ಹೋದರು, ಆಗಲೂ ಸುಮ್ಮನೆ ಇದ್ದರು. ಯಾಕೆ ಇವರು ನೋಡ್ತಾ ಕಾಣೋದಿಲ್ವಲ್ಲ ಅಂತ ಅಂದ್ಕೊಂಡು ಮತ್ತೊಂದು ಸತ್ತು ಹೊರಟು. ಈ ಸರ್ತಿ ಒಬ್ಬರೇ ಅವರೇ ಹೋಗಲಿಲ್ಲ, ತಮ್ಮ ಗಂಡಂದಿರ ಸಮೇತ ಹೋದರು. ಒಂದೇ ಹದಲ್ಲಿ ಕೂಡಲಿಲ್ಲ, ಗಂಡಂದಿರ ಸಮೇತ ಸೇರಿದರು. ತಮ್ಮ ಗಂಡಂದರು ತಾವು ಬ್ರಹ್ಮದೇವರೊಂದು ವಿಲಾಸಂ ದರ್ಶಯ ಮಾಸುಹು ಪಶ್ಯತಃ ಬ್ರಹ್ಮಣೋ ಅಧಿಕಂ. ಬ್ರಹ್ಮದೇವರೊಂದು ವಿಲಾಸವನ್ನು ತೋರಿಸಿದರು. ಆಗ ಬ್ರಹ್ಮದೇವರು ಶಾಪ ಕೊಡ್ತಾ ಇದ್ದ, ನಾನು ನಾಲ್ಕು ಸತ್ತು ಪರೀಕ್ಷೆ ಮಾಡಕ್ಕೆ ಬಂದಿದ್ದೆ, ಹಿಂದಿನಲ್ಲಿ ಫೈಲ್ ಮುಚ್ಚೋಗಿಲ್ಲ, ಒಂದು ತಿಂಗಳು ಎಲೆಕ್ಟ್ರಿಕ್ ಲೈಟ್ ಬಿಲ್ ಕೊಡಲಿಲ್ಲ, ಸುಮ್ಮನೆ ಇದ್ರು. ಎರಡು ಬಿಲ್ ಕೊಡಲು ಸುಮ್ಮನೆ, ಒಂದು ಕ್ಯಾನ್ಸಲ್ ಅಂತ ತಿಳ್ಕೊಂಡಿದ್ರು, ಒಟ್ಟಿಗೆ ಇಂಟ್ರೆಸ್ಟ್ ಸಮೇತ ಹಾಕ್ತಾರಲ್ಲ ಹಾಗಾಯ್ತು. ಈಗ ಗೊತ್ತಾಯ್ತಾ, ಈಗ ಮೂರು ಸತ್ಯ ಆಗಿರೋ ದೇವತೆಗಳನ್ನು ಎಂದೂ ಪರೀಕ್ಷೆ ಮಾಡಬಾರದು. ಮೂರು ನಾಲ್ಕು ಸತ್ಯ ಮಾಡಿದ್ದೀರಿ, ಮೂರು ಸತ್ಯ ಒಂದೇ ದೇಹದಲ್ಲಿ ಬಂದಿದ್ದೀರಿ, ಅದಕ್ಕೆ ಶಾಪ ಕೊಡ್ತೇನೆ. ನೀವು ನಾಲ್ಕು ಜನ್ಮ ಭೂಮಿಯನ್ನು ಹುಟ್ಟಬೇಕು, ಚತುರ್ಜನ್ಮ ಭವೇದ್ ಭೂಮೋ. ನೀವೆಲ್ಲ ಮನುಷ್ಯರಾಗಿ ಹುಟ್ಟಬೇಕು, ಮನುಷ್ಯ ಸ್ತ್ರೀಯರಾಗಿ ಹುಟ್ಟಬೇಕು, ಒಂದೇ ದೇಹದಲ್ಲಿ ಹುಟ್ಟಬೇಕು. ಒಂದೇ ದೇಹದಲ್ಲಿ ಬಂದಿದ್ದೀರಲ್ಲ, ಒಂದೇ ದೇಹದಲ್ಲೇ ಹುಟ್ಟಬೇಕು. ಒಂದು ಸತ್ಯ ಗಂಡದ ಸಮೇತ ಬಂದಿದ್ದೀರಲ್ಲ, ಅಹಂಕಾರ ಪಟ್ಟಿದ್ದೀರಲ್ಲ, ಅದಕ್ಕೆ ತತ್ರ ಅನ್ಯವಾಸ್ಯ ಭವತ. ಒಂದು ಜನ್ಮದಲ್ಲಿ ನೀವು ಪರಪುರುಷನ ವಶವಾಗಬೇಕು, ವಶ ಆಗುವ ಶಾಪ ಕೊಟ್ಬಿಟ್ರು. ಎಂಥ ವಿಚಿತ್ರ ಶಾಪ ಅದು, ನಿನ್ನ ರತಿದೇವಿ ಶಾಪ ಕೊಟ್ಟಿದ್ರಲ್ಲ. ಭವ ಅಸುರೇಣ ದೂಷಿತ, ಇಲ್ಲ ಅಸುರೇಣ ದೂಷಿತ ಅಲ್ಲ, ಪರಪುರುಷನ ಸಂಯೋಗ ಆಗಬೇಕು ಅಂತ ಶಾಪ ಕೊಟ್ಟರಂತೆ. ಈಗ ಭಾರಿ ದುಃಖ ಆಯಿತು ಅವರಿಗೆ. ಇದ್ರ ಎರಡು ಗೊತ್ತಾಗುತ್ತೆ, ದೊಡ್ಡವನು ಪರೀಕ್ಷೆ ಮಾಡಬಾರದು ಒಂದು, ಎರಡನೇದಾಗಿ ಮುಖ್ಯವಾಗಿ ದೊಡ್ಡವ್ರನ್ನ ವಿಲಾಸವನ್ನು ತೋರಿಸಬಾರ್ದು. ದೊಡ್ಡವರು ಬಂದ ಕಾಲಕ್ಕೆ ಮರ್ಯಾದೆಯಿಂದ ನಡ್ಕೋಬೇಕು. ಮೊನ್ನೆ ನೋಡಿದ್ದೇವೆ, ತುಂಬಿದ ಸಭೆಯಲ್ಲಿ ಗಂಗಾದೇವಿ ಬಂದರು, ಸೆರಗು ಹಾರಿತು, ವರುಣದೇವರು ನೋಡಿದ್ದಕ್ಕೆ ಶಾಪ ಕೊಟ್ಟರು. ಶಂತನು ಆಗಿ ತಕ್ಷಣ ಹುಟ್ಟು ಅಂತ ಶಾಪ ಕೊಟ್ಟರಲ್ಲ. ಆದ್ದರಿಂದ ದೊಡ್ಡವರು ಬಂದೆ ಡಿಸೆಂಟಾಗಿ ನಡ್ಕೋಬೇಕೇ ಹೊರತು ಅವಿವೇಕವನ್ನು ತೋರಿಸಬಾರ್ದು. ತುಂಬ ಜನ ನಮ್ಮ ತಪ್ಪು ಮಾಡ್ತಾರೆ, ಅದಕ್ಕೆ ಎಷ್ಟು ಅಪಾಯ ಇದೆ ನೋಡಿ ಅಂತ ಹೇಳ್ತಾರೆ. ಅನ್ಯಗಾಶ್ಚ ಭವತ. ಮುಂದೇನು ಮಾಡಬೇಕು ಅವರಿಗೆ? ಶಾಪ ಕೊಟ್ಟಿರೋದ್ರೆ ಒಂದು ಜನ್ಮ ಕನ್ಯಾಗಾಶ್ಚ ಭಾವತ ವಜ್ರಾಸವರು ತುಂಬ ಅರ್ಥ ಬರೀತಾರೆ ಅದಕ್ಕೆ. ಆದರೆ ಉಳು ಮೂರು ಜನ್ಮಕ್ಕೆ ಒಂದೇ ದೇಹದಲ್ಲಂತೂ ಹುಟ್ಟಬೇಕು. ಶಾಪ ಒಂದು ದೇಹಕ್ಕಿದೆ, ಪರಪುರುಷನ ವಶ ಆಗಬೇಕು. ರಿಸ್ಕ್ ಅಂತೂ ಇವರು ಅತ್ಯಂತ ದೇವತಾ ಸ್ತ್ರೀಯರಾದ್ದರಿಂದ ರಾಕ್ಷಸರ ಕಣ್ಣು ಹಾಕಿ ಹಾಕ್ತಾರೆ. ನಮ್ಮ ಪಾತಿವ್ರತದ ಗತಿ ಏನಾಗಬೇಕು? ನಾಲ್ಕು ಜನ್ಮ ಹೇಗೆ ನಾವು ಬದುಕಬೇಕು ಸುಖವಾಗಿ ಅಂತ ಯೋಚನೆ ಮಾಡಿ, ಇದಕ್ಕೆ ಬೇರೆ ಉಪಾಯ ಇಲ್ಲ. ಬ್ರಹ್ಮದೇವರ ಮಾತಿಗೆ ಯಾರು ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಅದನ್ನು ದೂಷಿತರಾಗಲೇಬೇಕು. ನಾವು ಪರಪುರುಷನ ವಶ ಆಗಲೇಬೇಕು, ಬೇರೆ ದಾರಿ ಇಲ್ಲ. ಮತ್ತು ಇನ್ನೊಬ್ರು ಯಾರಿಂದ ಆಗಬಾರದು. ಇದಕ್ಕೆಲ್ಲ ಏನು ಉಪಾಯ ಅಂತ ತೀರ್ಮಾನ ಮಾಡಿಕೊಂಡು ಒಂದು ವ್ಯವಸ್ಥೆ ಮಾಡಿಕೊಂಡ್ರಂತೆ. ಯಾವ ಪುರುಷ ಪರಪುರುಷ ನಮ್ಮನ್ನು ಮುಟ್ಟಿದರೆ ನಮ್ಮ ಪಾತಿವ್ರತ್ಯ ಹೋಗೋದಿಲ್ಲವೋ ಅಂಥ ಪುರುಷ ನಮ್ಮನ್ನು ಮುಟ್ಟಬೇಕು ಅಂತ ತೀರ್ಮಾನ ಮಾಡ್ತಾರೆ. ಯಾವ ಪುರುಷ ನಮ್ಮನ್ನು ಮುಟ್ಟಿದರೆ ನಮ್ಮ ಪಾತಿವ್ರತ್ಯ ಹೋಗೋದಿಲ್ಲ, ಅಂಥವ್ರು ಮುಟ್ಟಿದರೆ ನಮಗೆ ಪರವಾಗಿಲ್ಲ. ಅಂಥವ್ರು ಯಾರು? ವಾಯುದೇವರೊಬ್ಬರೇ. ಅವ್ರು ಮುಟ್ಟಿದರೆ ಪಾಪ ಹೋಗೋದಿಲ್ಲ, ಮುಟ್ಟದೆ ಹೋದರೆ ಪ್ರಾಣನೇ ಹೋಗುತ್ತೆ, ಗೊತ್ತಾಯ್ತಾ? ಅಂಥವ್ರು ಮುಟ್ಟಬೇಕು ನಮ್ಮನ್ನು. ಅದಕ್ಕೆ ಪವನ ಮುಟ್ಟಿದರೆ ಪಾವನರಾಗ್ತಾರೆ, ಅಪವಿತ್ರರಾಗೋದಿಲ್ಲ. ನಮ್ಮ ವಾಯುದೇವರು ಮುಟ್ಟಬೇಕು ನಮ್ಮನ್ನು. ಪರಪುರುಷ ಸಂಯೋಗದಾಗಾಯಿತು, ಪಾಪ ಬರೋದಿಲ್ಲ. ಇದು ಒಂದಾಯಿತು. ವಜ್ರಾಸವನ್ನು ಬರೀತಾರೆ, ವಾಯುದೇವರ ಸ್ಪರ್ಶ ಹೇಗಿರ್ತದೆ ಅಂದರೆ ತಂದೆ ಮಗಳನ್ನು ಮುಟ್ಟಿದಾಗ ಆಗ್ತದೆ ಅಂತ ಹೇಳ್ತಾರೆ. ಅಲ್ಲಿ ಶುದ್ಧವಾದ ಭಾವನೆ ಹೇಗಿರುತ್ತೆ ಆದ್ದರಿಂದ ನಮಗೆ ದೋಷ ಬರೋದಿಲ್ಲ. ಆದರೆ ಸಮಸ್ಯೆ ಇದೆ, ವಾಯುದೇವರು ಎಂಥವ್ರು ಗೊತ್ತಾ? ಇನ್ನೊಬ್ಬರು ಮುಟ್ಟೋದೇ ಇಲ್ಲ, ಕೆಟ್ಟ ದೃಷ್ಟಿಯಿಂದ ಯಾರನ್ನು ಮುಟ್ಟೋದೇ ಇಲ್ಲ. ಇದು ಭಾರಿ ಪ್ರಾಬ್ಲಮ್ ಇದೆ. ಅದಕ್ಕೆ ಪವನ ಅಂತ ಅವ್ರಿಗೆ ಹೆಸರು. ಅವ್ರು ಮುಟ್ಟಬೇಕಾದ್ರೆ ಒಂದೇ ನಿಯಮ, ಅವ್ರ ಹೆಂಡತಿ ಇದ್ರೆ ಮಾತ್ರ ಮುಟ್ತಾರೆ, ಇದ್ರೆ ಮುಟ್ಟೋದಿಲ್ಲ. ಅವ್ರ ಹೆಂಡತಿ ಭಾರತೀ ದೇವಿ. ನಮ್ಮನ್ನು ಅವ್ರು ಮುಟ್ಟಬೇಕಾದ್ರೆ ನಮ್ಮ ಭಾರತೀ ದೇವಿ ಬಂದರೆ ಮಾತ್ರ ಮುಟ್ಟೋದು. ಅದಕ್ಕೆ ಇದೆಲ್ಲ ವರ್ಣನೆ ಮಾಡ್ತಾರೆ. ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ ಮಾರುತನ ನಿಜ ಪತ್ನಿ ಅಂತ ಅದಕ್ಕೆ ಕರ. ವೇದವ್ಯಾಸರು ಹೇಳಿದ್ದಾರೆ, ನಾನು ಯಾರೆಲ್ಲರೂ ಗರ್ಭಧಾರಣ ಇತ್ಯಾದಿ ಮಾಡಬೇಕಾದ್ರೆ ಏನಾಗಿರ್ಬೇಕು ಗೊತ್ತಾ? ಅವರು ಋತೇ ರಮಾಂ ಜಾತು ನಮಾಂ ಮಮಾಂಗ ಸಂಘ ಯೋಗ್ಯಾಂಗ ನಾನೈವ ಸುರಾಲಯಕ್ಕೆ. ರಮಾವೇಶ ಇಲ್ಲದ ಹೋದರೆ ದೇವರು ಮುಟ್ಟೋದಿಲ್ಲ, ಭಾರತೀಯ ಆವೇಶ ಇಲ್ಲದ ವಾಯುದೇವರು ಮುಟ್ಟೋದಿಲ್ಲ. ಆದ್ದರಿಂದ ನಾವಿಬ್ಬರು ದೇವತೆಗಳು ವಿಚಿತ್ರ ಸರ್ವೋತ್ತಮ ಅವರು ಜೀವೋತ್ತಮ ಇವರು. ವಾಯುದೇವರು ನಮ್ಮನ್ನು ಮುಟ್ಟಬೇಕಾದ್ರೆ ಭಾರತೀಯ ದೇವರು ಇರಬೇಕು. ಅದಕ್ಕೆ ಅವರ ಚೌಗಣ ಅಂತ ಹೋದರು. ಒಂದು 1000 ವರ್ಷ ತಪಸ್ಸು ಮಾಡಿದರು ಭಾರತೀಯ ದೇವಿಯನ್ನು ಕುರಿತು. ಅವರು ದೇವತೆಗಳು 1000 ವರ್ಷ ಮಾಡಿದ್ರಂತೆ. ಆಗ ಪ್ರತ್ಯಕ್ಷರಾಗ್ತಾರೆ, ಏನು ಬೇಕು ಅಂತ ಕೇಳ್ತಾರೆ. ಅವರು ಸರ್ವಜ್ಞರವರು ಕೇಳ್ತಾರೆ. ತಕ್ಷಣ ಹೇಳಿದ್ರಂತೆ, ಮಾನವಗಿಂತ ಶಾಪ ಬಂದಿದೆ, ಬೇರೆ ಮಾತೇ ಇಲ್ಲ, ಅನುಭವಿಸಲೇಬೇಕಾಗಿದೆ. ಆದರೆ ವಾಯುದೇವರ ಸ್ಪರ್ಶ ಆಗಬೇಕು, ಆದರೆ ಮಾತ್ರ ನಮಗೆ ಉದ್ಧಾರ ಆಗೋದು. ನೀವು ಅನುಗ್ರಹ ಮಾಡಬೇಕು, ಅವರು ಸ್ಪರ್ಶ ಆಗಬೇಕಾದ್ರೆ ನೀವಿರಬೇಕು. ಅದಕ್ಕೆ ನಮ್ಮನ್ನು ಸೇರಿಸ್ಕೊಂಡು ನೀವು ಅವತಾರ ಮಾಡಬೇಕು ಅಂತ ಕೇಳಿದರು. ಉಳಿದವರಾಗಿದ್ದು ನಮಗೇನು ಗ್ರಹಚಾರ ಹೋಗಲೇ ಇದ್ದೀರಿ ಅಷ್ಟೇ. ಲಾಸ್ಟ್ 12 ಗಂಟೆಯಿಂದ ಮಹೇಶ್ವರ ಹೋಗಿ ಬನ್ನಿ ಅಂದರೆ ಬೇಡ ಮಾರಾಯ, ನೀವೇ ಹೋಗಿ ಬಂದು ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಎಷ್ಟು ಕೊಟ್ಟರು ಇನ್ನೊಂದು ದಿವಸ ನೋಡಿ, ಇವತ್ತು ಬೇಡ ಟೆಂಪ್ ಮಾಡಿಬಿಡಿ ಅಂದ್ಬಿಡ್ತಾರೆ. ಯಾಕೆ? ನಮಗೇನು ಗ್ರಹಚಾರ, ನಿಮ್ಗೆ ಹೋಗ್ಬೇಕು, ನಾವ್ಯಾಕೆ ಹೋಗ್ಬೇಕು ಅಂತ ಕೇಳ್ತಾರೆ. ಬಾ, ಎಷ್ಟು ಕರುಣಾಳು ಅವರು ಗೊತ್ತಾಯ್ತಾ? ತಕ್ಷಣ ಆಯಿತು, ಅನುಗ್ರಹ ಮಾಡ್ತೀನಿ ಅಂತೇಳಿ. ಇಷ್ಟು ಜನ ಉದ್ಧಾರ ಆಗಬೇಕಾದ ಸ್ತ್ರೀಯರುಗಳು. ದೊಡ್ಡವ್ರ ಬಗ್ಗೆ ಒಂದು ಗುಣ ಅಂದ್ರೆ ಅದು ಒಂದೇ, ಅವರಲ್ಲಿ ನಮ್ಮನ್ನು ನಾವು ಅಟ್ರ್ಯಾಕ್ಟ್ ಮಾಡಿಕ್ಕೆ ಏನೋ ನಮ್ಮಲ್ಲಿ ಇರೋದಿಲ್ಲ, ಅವರ ಕರುಣೆ ಇರೋದೊಂದೇ ಕಾರಣ ಅದಕ್ಕೆ. ಅವರು ರಾಯರತ್ನ ವರ್ಣನೆ ಮಾಡ್ತಾರೆ, ಏನಂತ? ರಾಘವೇಂದ್ರ ಬಾರೋ ಕಾರುಣ್ಯ ವಾರಿಧೇಯ ಬಾರೋ ಅಂತ ಕರೀತಾರೆ. ದೊಡ್ಡವರು ಸಣ್ಣವರಿಗೆ ಕರುಣೆ ಒಂದರ ಹೊರತು ಯಾವುದಕ್ಕೂ ಅವರು ರೆಸ್ಪಾನ್ಸಿಬಲ್ ಆಗೋದಿಲ್ಲ. ದೇವರು ಕೂಡ ಹಾಗೇನೆ, ಕರುಣಾಸಂಧಿ ಬರೆದಿದ್ದೇ ಅದಕ್ಕೋಸ್ಕರ. ಅವರು ಒಪ್ಕೊಂಡ್ರಂತೆ, ಆಯಿತು ನಾವು ಅವತಾರ ಮಾಡ್ತೀವಿ, 4 ದಿನ ಅವತಾರ ಮಾಡ್ತೀವಿ ಅಂತ ಹೇಳ್ತಾರೆ. ಇಂಥ ಭಾರತೀಯರು ಅರ್ಥ ಮಾಡಿಕೊಂಡ್ರೆ ಪಾರ್ವತಿ ಮಗಳಾದವರು ತಪ್ಪು ಮಾಡಿದ್ದಾರೆ, ಸರಿ ಮಾಡಲಿಕ್ಕೆ ಇವರು ಅವತಾರ ಮಾಡಬೇಕಾಗಿದೆ. ನಾ ಭೂಮಿಯಲ್ಲಿ ಹುಟ್ಟೋದು ಸಾಮಾನ್ಯ ಕೆಲಸನ, ಅದನ್ನು ಮಾಡಿ ಒಪ್ಕೊಂಡ್ರಂತೆ. ಮೊದಲ ಜನ್ಮ ತ್ರೇತಾಯುಗದಲ್ಲಿ ಹನುಮಂತ ದೇವರಾಗಿ ಅವತಾರ ಮಾಡಿದ್ದಾರೆ ವಾಯುದೇವರು. ಆಗಿ ಇವರು ಅವತಾರ ಮಾಡ್ತಾರೆ. ವಿಪ್ರಕನ್ಯಾ ಅಂತ ಹೆಸರು, ಶಿವಕನ್ಯಾ ಅಂತ ಇನ್ನೊಂದು ಹೆಸರು. ವಿಪ್ರಕನ್ಯಾ ಶಿವಕನ್ಯಾ ಅಂತ ಹೆಸರು. ಅಲ್ಲಿ ಅವತಾರ ಮಾಡಿದ್ದಾರೆ ಮೊದಲನೇ ಜನ್ಮ. ಅಲ್ಲಿ ವಾಯುದೇವರಿಗೆ ಆಗ ಮದುವೆ ಇಲ್ಲ, ಬ್ರಹ್ಮಚಾರ್ಯಾದಿ ಧರ್ಮಯಿ ಅವರಿಗೆ ಮದುವೆ ಇಲ್ಲ, ಇವರು ವಿವಾಹ ಇಲ್ಲ, ವಿವಾಹವಾಗಲಿಲ್ಲ, ಕನ್ಯೆಯಾಗಿದ್ದೇನೆ ದೇಹ ಬಿಟ್ಟುಬಿಡ್ತಾರೆ. ಎರಡನೇ ಜನ್ಮ ಬಭೂವ ನಡನಂದಿನಿ, ನಡದಮಯಂತಿಯರ ಮಗಳಾಗಿ ಹುಟ್ಟುತ್ತಾರೆ. ನಮಗೆ ನಡದಮಯಂತಿಯರ ಕಥೆ ಗೊತ್ತು, ಅವ್ರ ಮಗಳ ಕಥೆ ಗೊತ್ತಿರೋದಿಲ್ಲ. ಇಂದ್ರಸೇನಾದೇವಿ ಈಕೆಗೆ, ಬಭೂವರು ಇಂದ್ರಸೇನೆ, ನಡನಂದಿನಿ ಇಂದ್ರಸೇನಾ ಅಂತ ಹೆಸರಾಯಿತು ಅವರಿಗೆ. ಎರಡನೇ ಜನ್ಮ ಆಯಿತು. ಆ ಜನ್ಮದಲ್ಲಿ ಪ್ರಸಂಗ ನಡೀತು. ಒಬ್ಬ ಮುದ್ಗಲ ಅಂತ ಒಬ್ಬ ಋಷಿ ಇದ್ದ. ಬ್ರಹ್ಮದೇವರು ಭಾಗವತ ಪುರಾಣ ಹೇಳ್ತಾ ಆಯ್ತಾರೆ. ಬ್ರಹ್ಮದೇವರು ಭಾಗವತ ಪುರಾಣ ಹೇಳ್ತಾ ಇದ್ದಾರೆ ನೆನಪಿಕೊಂಡಿರೋದು. ಭಾಗವತ ಎಷ್ಟು ಶ್ರೇಷ್ಠ ಗ್ರಂಥ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅದನ್ನು ಬ್ರಹ್ಮ ಸಂಹಿತಂ ಅಂತ ಕರೆದಿದ್ದಾರೆ. ಅಧೀತವಾನ್ ದ್ವಾಪರಾದೋ ಪಿತು ಬ್ರಹ್ಮ ಪಿತುರ್ದ್ವೈಪಾಯನಾಯ ಅಂತ ಹೇಳಬೇಕಾದ್ರೆ ಬ್ರಹ್ಮ ಸಂಹಿತಂ ಅಂತ ಭಾಗವತರಿಗೆ ಬ್ರಹ್ಮದೇವರು ಓದಿದ್ದು ಭಾಗವತ. ಚತುಶ್ಲೋಕಿ ಭಾಗವತ ಕೇಳಿದವರೇ ಅವರು ಭಾಗವತ ಹೇಳ್ತಾ ಇದ್ದಾರೆ. ತೃತೀಯ ಸ್ಕಂದ ಹೇಳ್ತಾ ಇದ್ದಾರೆ. ಹೇಳ್ತಾ 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 ಒಂದು ಭಾಗ ಬಂತು. ಚಕಮೇ ಪುತ್ರಿಕಾಂ ಕ್ಷತ್ತಃ ಶೋಷಣೋತ್ತ ಕಥಾಂತರೇ. ಬ್ರಹ್ಮದೇವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಒಬ್ಬ ಸ್ತ್ರೀಯನ್ನು ಸೃಷ್ಟಿ ಮಾಡಿದರು, ಆಕೆ ಮಗಳು, ಹೆಸರು ಸರಸ್ವತಿ ಅಂತ ಹೆಸರು. ನೋಡಿದರು ತಾವೇ ಕಾಮಿಸಿಬಿಟ್ರು ಅಂತ ಕಥೆ ಹೇಳ್ತಾ ಇದ್ದಾರೆ. ಈ ಕಥೆಯನ್ನು ಕೇಳಿದ ಮುದ್ಗಲ ಬ್ರಾಹ್ಮಣ, ಏ ಬ್ರಹ್ಮದೇವರು ನಿಮ್ಮನೆ ಬಾರ ಇಷ್ಟೇ ಅಂತ ಕೇಳಿಬಿಟ್ಟು ನಡಿ ಅಂತ. ಎಷ್ಟೋ ಜನ ಬ್ರಹ್ಮದೇವರಿಗೂ ಕಾಮ, ಸಿನಿಮಾ ನಾಟಕಗಳು ದೊಡ್ಡ ಮಾತು, ಬ್ರಹ್ಮದೇವರು ಮಗಳನ್ನ ಮದುವೆ ಆದವರು ಅಂತ ಹುಚ್ಚಿಬಿಟ್ಟಿದ್ದಾರೆ. ಅವ್ರಿಗೆ ಮುಂದಿನ ಕಥೆ ಗೊತ್ತೇ ಇಲ್ಲ. ತಕ್ಷಣ ಬ್ರಹ್ಮದೇವರು ಶಾಪ ಕೊಡ್ತಾರೆ, ಶಶಾಪಾತಂ ಪದ್ಮಯೋನಿ, ಏನಂತ ನೀನು ಈ ರೀತಿಯಾಗಿ ಮುಂದಿನ ಕಥೆ ಕೇಳಿಲ್ಲ, ಅರ್ಥ ಮಾಡಿಕೊಂಡಿಲ್ಲ, ಸುಮ್ಮನೆ ನಕ್ಕಿದ್ದೆ, ಅಪಹಾಸ್ಯ ಮಾಡಿದ್ದೆ, ಆದ್ದರಿಂದ ನೀನು ಭಾರತ್ಯಾದ್ಯಾ ಪಂಚದೇವೀ ಗಚ್ಚಮಾನಿನ್ ಅಭೂತಯೇ, ಭಾರತ್ಯಾದಿ ಸ್ತ್ರೀಯರನ್ನು ಹೊಂದು, ನಿನಗೆ ಅನರ್ಥವಾಗಲಿ ಶಾಪ ಕೊಟ್ಬಿಟ್ಟು. ಆಗ ಗೋಳೋ ಅಂತ ಅರ್ಥ ಅವನು ಕ್ಷಮೆ ಕೇಳಿದ. ನಿಜವಾಗ್ಲೂ ಬಂದಿರೋದು ಏನು ಗೊತ್ತಾ, ಜನ ತಿಳ್ಕೊಂಡಿದ್ದಕ್ಕೆ ಆಚಾರ ಅರ್ಥ ಬರೀತಾರೆ. ಯಾವ ಸ್ತ್ರೀಯನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಿ ತಾವೇ ವಿವಾಹಗಳಿಕ್ಕಂತ ಹೋದರು, ಆಕೆ ಸರಸ್ವತಿ ಅಲ್ಲ, ಹೆಸರು ಸರಸ್ವತಿ ಅಷ್ಟೇ, ಆಕೆ ನಿಜವಾದ ಸರಸ್ವತಿ ಅಲ್ಲ. ನಿಜವಾದ ಸರಸ್ವತಿ ಯಾರು ನಮಗೆ ಗೊತ್ತಿದೆ, ಕೃತಿಯರಬಾಡ ಪ್ರದ್ಯುಮ್ನ ನಂದನೆ ಅವರು, ಇವರಲ್ಲ. ಇವರು ಏನು ಮಾಡಿದರು ಗೊತ್ತಾ, ಹಾಗೆ ಮಾಡಿ ಆಮೇಲೆ ಬಿಟ್ಟುಬಿಡ್ತಾರೆ, ಮದುವೆ ಆಗಿಲ್ಲ. ಮಾಡಿದ್ದು ಕೂಡ ಮೋಹದಿಂದ ಅಲ್ಲ. ಆಚಾರ್ಯ ಬರೀತಾರೆ, ಭವಿಷ್ಯತಾಂ ಜನಾನಾಂಚ ಸ್ವಭಾವಾನಾಂ ಪ್ರಸಿದ್ಧಯೇ. ಕಲಿಯುಗದಲ್ಲಿ ಎಂತೆಂಥ ಮಹಾನುಭಾವರು ಹುಡುತಾರೆ ಅಂದರೆ, ತಮ್ಮ ಮಕ್ಕಳನ್ನೇ ಮದುವೆ ಆಗೋರು ಇರ್ತಾರೆ, ಪೇಪರಲ್ಲಿ ಬರ್ತಾ ಇರುತ್ತೆ ಎಷ್ಟೋ ಸತ್ತೆ ಆಗಲೇ. ಇಂಥ ಮಹಾಮೂರ್ಖರು ಹುಡ್ತಾರೆ ಅಂತ ವಿಡಂಬನೆ ಮಾಡ್ತಾ ಒಂದು ಅವಸರಮೋಹನ ಮಾಡೋದು ಇನ್ನೊಂದು. ಓ, ಬ್ರಹ್ಮದೇವರು ಹೀಗೇನಾದ್ರು ತಪ್ಪು ಹಿಡ್ಕೊಂಬಿಡಲಿ ಅಂತ ಮಾಡಿದ್ರಂತೆ, ಅವ್ರಿಗೆ ಅರ್ಥ ಆಗದೆ ಮಾಡಿದ್ದೆ ಶಾಪ ಕೊಟ್ಟಿದ್ದರ ಫಲ ಇದೆ. ಇವತ್ತು ಎಷ್ಟೋ ಜನ ಕಥೆ ಹೇಳ್ತಾರಲ್ಲ, ಇಂಥ ಶಾಪ ಬರುತ್ತೆ ಅವರಿಗೆ ಅಂತ. ನಮ್ಮ ಕಿವಿ ಕೇಳದೇ ಇರಬಹುದು, ಶಾಪ ಬರೋದು ಗ್ಯಾರಂಟಿ ಇದೆ. ದೊಡ್ಡವರ ಕಥೆಯನ್ನು ಅರ್ಥ ಮಾಡಿಕೊಳ್ಳದೆ ನಕ್ಕರೆ ಭಾರಿ ಅಪಾಯ ಉಂಟು. ತಕ್ಷಣ ಅವನು ಗೋಳಾಡಿದ, ಆಯಿತು ನಿನಗೆ ಅನುಗ್ರಹ ಮಾಡ್ತೇನೆ, ನನ್ನ ಶಾಪ ಅಂತೂ ತಪ್ಪೋದಿಲ್ಲ, ನಿನ್ನ ಒಡೆಗೆ ವಾಯುದೇವರು ಪ್ರವೇಶ ಮಾಡ್ತಾರೆ, ನೀನು ದೋಷ ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ. ಇಂದ್ರಸೇನ ನಡನ ಮಗಳಿದ್ದಾಳಲ್ಲ, ಆ ಥರ ಈ ಮುದ್ಗಲ ಮದುವೆ ಆಗ್ತಾನೆ. ಆಕೆ ಎಷ್ಟು ಜನ ಇದ್ದಾರೆ, ಭಾರತಿ, ಪಾರ್ವತಿ, ಶಶಿ, ಶ್ಯಾಮಲ, ಉಷಾ, ಇಷ್ಟು ಜನ ಇದ್ದಾರೆ, ಪಂಚ ದೇವಿಯರಿದ್ದಾರೆ. ಆದರೆ ಆತನಿಗೆ ದೋಷ ಬರಲಿಲ್ಲ, ಮದುವೆ ಆಯಿತು. ಸೊಪ್ತಿಸ ಇದ್ದ, ತಕ್ಷಣ ಹೊರಟೋಗಿಬಿಟ್ಟ, ಅದು ಶಾಪ ಮುಗಿದೋಯಿತು. ಈಕೆ ಏನು ಮಾಡ್ತಾಳೆ, ತಪಸ್ಸು ಮಾಡಲು ಶುರು ಮಾಡ್ತಾಳೆ, ವಿಚಿತ್ರವಾದ ತಪಸ್ಸು. ಭಾರತೀ ದೇವಿ ತಪಸ್ಸು ಮಾಡ್ತಾರೆ, ಏನನ್ನ ರುದ್ರದೇಹಸ್ಥರಾದ ನಾರಾಯಣಗಳು ತಪಸ್ಸು ಮಾಡ್ತಾ ಇದ್ದಾರೆ, ಇವರೆಲ್ಲ ರುದ್ರದೇವನಗಳು ತಪಸ್ಸು ಮಾಡ್ತಾ ಇದ್ದಾರೆ. ತುಂಬ ದಿವಸ ತಪಸ್ಸು ಮಾಡಿದರು, ಒಂದು ದಿವಸ ರುದ್ರದೇವರು ಪ್ರತ್ಯಕ್ಷರಾದರು, ಒಟು ರೂಪದಲ್ಲಿ ಪ್ರತ್ಯಕ್ಷರಾದರು, ಏನು ಬರಬೇಕು ಅಂತ ಕೇಳಿದರು. ಆಗ ಪತಿಂ ದೇಹಿ ಅಂತ ಮಾತು ಬಂತು, ಪತಿಂ ದೇಹಿ, ಪತಿಂ ದೇಹಿ, ಪತಿಂ ದೇಹಿ, ಪತಿಂ ದೇಹಿ, ಪತಿಂ ದೇಹಿ, ಐದು ಸಲ ಮಾತು ಬಂತು. ಬಾಯಿ ಒಂದೇ, ಮಾತಾಡಲು ಬೇರೆ ಬೇರೆ ಜನ ಮಾತಾಡಿದ್ದು ಬೇರೆ ಬೇರೆ. ತಮಾಷೆ ಏನು ಗೊತ್ತಾ, ಅಲ್ಲಿರೋರು ನಾವು ಐದು ಜನ ಇದ್ದೀವಿ ಅಂತ ಗೊತ್ತಿಲ್ಲ, ಭಾರತೀಯ ದೇವಿ ಒಂದೇ ಗೊತ್ತು, ಉಳಿದವ್ರಿಗೆ ಗೊತ್ತಿಲ್ಲ, ಒಬ್ಬರೇ ಇದ್ದೀವಿ ಅಂತ ತಿಳ್ಕೊಂಬಿಟ್ಟಿಲ್ಲ. ನಾವು ಮಾತಾಡ್ತೇವಲ್ಲ, ನಾವು ತಿಳ್ಕೊಂಬಿಟ್ಟಿದ್ದೆ, ಅಗ್ನಿ ದೇವರು ಮಾತಾಡಿಸೋದು ಗೊತ್ತಾಯ್ತಾ, ನಾ ಮಾತಾಡೋದು ತಿಳ್ಕೊಂಡ್ರೆ ಅರ್ಥ, ಮೈಕ್ ತಾನೇ ಮಾತಾಡಿ ಎಲ್ಲ ಎದ್ದು ಬಿಡ್ತೀವಿ, ಗಾಬರಿ ಆಗಿಬಿಡ್ತೀವಿ. ಮೈಕ್ನಲ್ಲಿ ಅದು ಇದು ಮಾಡೋದು ತಟ್ಟೆ ಹೊರತು ಮಾತು ಮೈಕಿಂದಲ್ಲ, ಬಾಯಿ ನಮ್ಮದು, ಮಾತು ದೇವತೆಗಳು ಮಾತಾಡಿಸ್ತಾರೆ. ಅಯ್ಯೋ ಅಂತಃ ಪ್ರವಿಶ್ಯ ಮಮವಾಚೆ ವಿಮಾಂ ಪ್ರಸುತ್ತ, ಒಂದೇ ಬಾಯಿ ಐದು ಜನ ಮಾತಾಡಿದ್ರಲ್ಲ, ಇವ್ರು ಬಂದವರು ಏನು ತಿಳ್ಕೊಂಡ್ರು, ಒಬ್ಬಳೆ ಐದು ಜನ ಗಂಡನ ಕೇಳ್ತಾರೆ ಅಂತ ತಿಳ್ಕೊಂಡ್ಬಿಟ್ಟು, ಪಂಚತೆ ಪತಯಸ್ತಂತು ಅಂತ ವರ ಕೊಟ್ಬಿಟ್ಟು, ಐದು ಜನ ಗಂಡಂದ್ರಾಗಲಿ ಅಂತ ಹೇಳಿದರು. ಕತೆ ಮುಗಿದು ಗೋಳು ಓದ್ತಾಳ್ತಾ ಕೂತ್ಕೊಂಡು, ಇವತ್ತಾದರೆ ಖುಷಿ ಪಡೋ ಕಾಲ ಇದು. ಎಂಥ ಮಹಾಮೂರ್ಖರು ಇರ್ತಾರೆ ಗೊತ್ತಾ, ಗಂಡಂದಿರು ಅಂತ ಹೇಳಿದ್ರೆ ಅರ್ಥನೇ ಇಲ್ಲ ಅವರಿಗೆ. ಎಷ್ಟೇ ಮದುವೆ ಎಷ್ಟೇ ಮದುವೆ ಅಂತ ಕೇಳೋ ಕಾಲ ಬಂದೇ ಬರ್ತಾವ, ಕಾಲ ಬಂದ್ಬಿಡ್ತಿರ್ತಿತ್ತು. ಫಾರಿನ್ನಲ್ಲಿ ಕರೀತಾರಂತೆ, ಅಟೆಂಡ್ ಮೈ ಫಿಫ್ತ್ ಮ್ಯಾರೇಜ್, ಅಟೆಂಡ್ ಮೈ ಸಿಕ್ಸ್ತ್ ಮ್ಯಾರೇಜ್ ಅಂತ ಕೇಳ್ತಾರೆ. ಆ ರೀತಿ ಕಾಲ ಬಂದರೂ ಆಶ್ಚರ್ಯ ಇಲ್ಲ ನಮ್ಮಲ್ಲಿ. ಆ ಕಾಲದಲ್ಲಿ ಸಾಧ್ಯ ಇತ್ತು, ಇದು ದೂರಗ ಅಳತಾ ಕೂತ್ರಂತೆ. ಭಾರತದಲ್ಲಿ ಹೇಳ್ತಾರೆ, ಅದಕ್ಕೆ ಹೇಳಬೇಕಾದ್ರೆ ಪಂಚೇಂದ್ರ ಉಪಾಖ್ಯಾನ ಅಂತ ನನಗೆ ಹೆಸರು. ಅವರ ಕಣ್ಣಿಂದ ನೀರು ಬಿತ್ತಂತೆ, ಪಕ್ಕದಲ್ಲಿ ನದಿ ಇತ್ತಂತೆ, ನದಿಯಲ್ಲಿ ಬಿದ್ದ ಆ ಕಣ್ಣಿನ ನೀರಿನ ಹನಿ ಕಮಲವಾಗಿ ಮುಂದೆ ಅಳತಾ ಹೋಗ್ತಿತ್ತಂತಾಗೆ. ಎಷ್ಟೋ ಕಮಲಗಳು ಹೋಗ್ತಾ ಇದೆ. ಇಂದ್ರದೇವರು ನೋಡಿದ್ರಂತೆ ಅಲ್ಲಿಂದ. ತಮಾಷೆ ಅಂದರೆ ಕೇಳಿದ ವರ ಕೇಳಿದವರಿಗೆ ಭಾರತೀಯ ದೇವನ ಬಿಟ್ಟರೆ ಉಳಿದವರಿಗೆ ಏನು ಕೇಳಿದ್ದೇವೆ ಗೊತ್ತಿಲ್ಲ. ಬಂದ ರುದ್ರದೇವರಿಗೆ ಐದು ಜನ ಒಡಗಿದ್ದಾರೆ ಕೇಳ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಹೀಗೆ ಚಿತ್ರ ಆಗೋಯಿತು. ಆ ಕಮಲ ಹೋಗೋದನ್ನು ಇಂದ್ರದೇವರು ನೋಡಿದ್ರಂತೆ. ತಕ್ಷಣ ಅಲ್ಲಿ ಬರ್ತಾರೆ ಅವರು, ಯಾಕಮ್ಮ ಅಳತೆ ಅಂತ ಕೇಳ್ತಾರೆ. ಸ್ವಾಮಿ ನೋಡಿದ್ರ, ನಾನು ಗಂಡ ಬೇಕು ಅಂತ ವರ ಕೇಳಿದ, ಐದು ಜನ ಗಂಡದ್ರು ಕೊಟ್ಟಿದ್ದಾರೆ, ನಾನೇನು ಮಾಡಲಿ ಅಂತ ಕೇಳಿದ್ರಂತೆ. ಇಂದ್ರದೇವರು ನೋಡ್ತಾರಾಗ, ಈ ಒಟ್ಟು ರೂಪದಲ್ಲಿ ರುದ್ರದೇವರು ಅಂತೂ ಗೊತ್ತಾಗಲಿಲ್ಲ, ತಮ್ಮ ಗುರುಗಳವರು ಬಾಸು, ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ. ಯಾವನೋ ಹುಡುಗ ಅಂತ ತಿಳ್ಕೊಂಬಿಟ್ಟು, ಏನಯ್ಯ ನೀನೇನೋ ಯೋಚನೆ ಮಾಡ್ತೀಯ, ನಾನು ಮೂರು ಲೋಕದ ರಾಜ ದೇವೇಂದ್ರ, ಇವಳು ನನ್ನ ಪ್ರಜೆ ಇದ್ದಾಗೆ, ಅವಳು ವರನ ಶಾಪನ ಕೊಟ್ಟಿದ್ದೀನಿ, ಈಗ ಆ ಕೊಡ್ತಾರಂತ ಬೈತಾನೆ. ಅವ್ರು ಸಿಟ್ಟು, ಹೃದಯ ಸಿಟ್ಟು ಬಂತಂತೆ, ಎಲ್ಲೋ ನನ್ನ ಬೈತೀಯ ನೀನೀಗ, ನೀನು ಭೂಮಿಯಲ್ಲಿ ಹುಟ್ಟು, ನಿನ್ನ ಕೊಳ್ಳಿ ಇವಳೇ ಮಾಯ ಹಾಕಲಿ ಅಂತ ಶಾಪ ಕೊಟ್ಬಿಟ್ಟು. ತಂಟೆ ಹೋದರೆ ಶಾಪ, ಮಾತೆತ್ತಿದ್ರೆ ಶಾಪ. ಇದು ದೊಡ್ಡವರು ಸಹವಾಸ ಎಷ್ಟು ಅಪಾಯಕರ. ನಮ್ಮ ಟ್ರಾನ್ಸ್ಫರ್ ಆರ್ಡರ್ ಕೊಡ್ತಾರಲ್ಲ ಆ ಟೈಪಟ್ಟೆ, ಟ್ರಾನ್ಸ್ಫರ್ ಡಿಸ್ಮಿಸ್, ಎಂಕ್ವೈರಿ ಮಾಡಿದ್ರೆ ಮಾಡ್ತಿರ್ತಾರೆ. ಇಮ್ಮಿಡಿಯೇಟಾಗಿ ಹೇಳಿದ್ರು, ನೀನೇ ಹುಟ್ಟು, ನಿನ್ನ ಕೊಳ್ಳಲ್ಲೇ ಮಾನೆ ಹಾಕಲಿ ಅಂತ ಹೇಳಿದ್ರು. ಆಗ ಅವ್ರಿಗೆ ಗಾಬರಿ ಆಗಿರುತ್ತೆ. ಸುಮ್ಮನೆ ಎಷ್ಟು ಸುಮ್ಮನೆ ಕೊಡಬಾರ್ದು ಅಷ್ಟು ಅದು ಬಿಟ್ಟು ಒಂದು ಕಥೆ ಹೇಳಿದರು. ನೋಡು ಅಲ್ಲಿ ದೊಡ್ಡ ಬಂಡೆ ಇದೆ, ಪರ್ವತ ಇದೆ, ತೆಗೆದು ನೋಡು ಏನಾಗಿದೆ ಅಂತೇಳಿ. ಏನಾಗಿದೆ ಗೊತ್ತಾ ನಿನಗಲ್ಲಿ? ತೆಗೆದು ನೋಡು, ನಾಲ್ಕು ಜನ ಮಾತಾಡ್ತಾ ಕೂತಿದ್ದಾರೆ. ಯಾತ ಕೂತಿದ್ದಾರೆ ಗೊತ್ತಾ? ಅವರು ನಿನ್ನಂತೆ ಮಾತಾಡಿದ್ರು. ಅವರು ಅವನ್ನೆಲ್ಲ ಹಿಡಿದು ನಾನು ಬಂಡೆ ಮುಚ್ಚಿಬಿಟ್ಟಿದ್ದೆ ನೋಡು ಅಂತ ಹೇಳ್ತಾರೆ. ತೆಗೆದು ನೋಡ್ತಾ ನಾಲ್ಕು ಜನ ಕೂತಿರ್ತಾರೆ ಮಾತಾಡ್ತಾ, ವಾಯುದೇವರು ಮತ್ತೆ ಯಮದೇವರು ಅಶ್ವಿನಿ ದೇವರು ನಾಲ್ಕು ಜನ ಮಾತಾಡ್ತಾ ಕೂತಿರ್ತಾರೆ. ಇವರು ಕೂಡಿಸಿಲ್ಲ ಹಿಡಿದವ್ರನ್ನ, ಅವರೇ ಸುಮ್ಮನೆ ಮಾತಾಡ್ತಾ ಕೂತಿದ್ದಾರೆ. ಮುಂದೆ ಅವತಾರ ಮಾಡಬೇಕು ನಾವು ಅಂತ ಪ್ಲಾನ್ ಮಾಡ್ತಾ ಕೂತಿದ್ದಾರೆ. ಇವರೇನು ಯಾರೋ ಕೆಲಸ ಸಿಕ್ಕರು ನಾನೇ ಕೊಡಿಸ್ತಿರ್ತಾರಲ್ಲ, ಹಾಗೆ ಇವ್ರು ಕೊಡಿಸುವಾಗ ಟ್ರೈ ಮಾಡಿರ್ತಾರೆ, ನನಗೂ ಸಿಕ್ಬಿಟ್ಟಿರುತ್ತೆ ಪಾಪ. ಕೊನೆಗೆ ಇವ್ರು ನಾನೇ ಕೊಡಿಸಿ ಸುಳ್ಳು ಹೇಳ್ತಿರ್ತಾರೆ ಎಷ್ಟೋ ಜನಗಳು. ರುದ್ರದೇವರು ಆ ಮಾತು ಹೇಳಿದರು ಪಾಪ, ಅದು ಪ್ರಾರಬ್ಧ ಅವರಿಗೆ. ತಕ್ಷಣ ಅಲ್ಲಿಗೆ ಬ್ರಹ್ಮದೇವರು ಬರ್ತಾರೆ ತಕ್ಷಣನೇ. ಬರೀ ದೇವತೆಗಳ ಕಂಪದವನು ಬ್ರಹ್ಮದೇವರು ಹೇಳ್ತಾರೆ, ಏನು ರುದ್ರದೇವರು ಏನು ಮಾತಾಡ್ತಿದ್ದೀರಿ ನೀವೀಗ? ನಾಲ್ಕು ಜನ ಕೂತಿರೋ ನೀವು ಕುಡಿಸಿದ್ದಕ್ಕ, ನಿಮಗೆ ದ್ರೋಹ ಮಾಡಿದ್ದಕ್ಕ ಏನು ಮಾತಾಡ್ತೀರಿ? ಸುಳ್ಳು ಹೇಳ್ತಿದ್ದೀರಿ, ನೀವು ಹೂಬೇಲಿ ಹುಟ್ಟಿದ್ದೀರಿ. ಎಲ್ಲರಿಗೂ ಹೂಬೇಲಿ ಹುಟ್ಟ ಶಾಪನೇ, ನೀವು ಸುಳ್ಳು ಹೇಳಿದ್ದೀರಿ. ಈಗ ಹೇಳಿದರೆ ಇಂದ್ರದೇವರ ಮುಂದೆ ಈತ ಅರ್ಜುನನಾಗಿ ಹೋಗ್ತಾನೆ, ಈತನು ಸುಳ್ಳು ಹೇಳಿದ್ದೀರಿ, ಈತ ನೀವು ಸೋಲಿ ಅಂತ ಶಾಪ ಕೊಡ್ತಾ. ಅದಕ್ಕೆ ಅಶ್ವತ್ಥಾಮರು ಸೋತು ಅರ್ಜುನ ಗೆಲ್ಲಬೇಕಾಗತ್ತೆ. ಸುಳ್ಳು ಹೇಳಿದ್ರ ಪ್ರಭಾವ, ನೀವು ಸುಮ್ಸುಮ್ಮನೆ ಈ ರೀತಿ ಹೇಳಿದ್ದೀರಲ್ಲ, ಭೂಲೋಕದಲ್ಲಿ ತುಂಬ ಕಾಲ ವಾಸ ಮಾಡಿ ಅಂತ ಹೇಳ್ತಾರೆ. ತುಂಬ ಚಿರಂಜೀವಿ ಆಗಲಿಕ್ಕೆ ಅದೊಂದು ಕಾರಣ, ತುಂಬ ಕಾಲ ವಾಸ ಮಾಡಬೇಕು. ಇವತ್ತು ಹನುಮಂತೇವರು ಚಿರಂಜೀವಿಗಳೇ, ಅಶ್ವತ್ಥಾಮರು ಚಿರಂಜೀವಿಗಳೇ. ಹನುಮಂತೇವರು ಚಿರಂಜೀವಿಗಳು ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ, ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ ಸರೇ. ಬರೀ ದೇವರ ಆರಾಧನೆಗೋಸ್ಕರ ಇವರು ಚಿರಂಜೀವಿ. ಕಾಲ ಶಾಪದ ಬ್ಯಾಕ್ಗ್ರೌಂಡ್ ಇದೆ, ಶಾಪದ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಪ್ಲಸ್ ಪಾಯಿಂಟ್ ಆಗಿದೆ, ಮೈನಸ್ ಪಾಯಿಂಟ್ ಆಯಿತು. ಅಂದರೆ ಹನುಮಂತೇವರು ಏನೇನಿದೆಯೋ ಉಳಿದವರಿಗೆಲ್ಲ ಇದೆ, ಮೈನಸ್ ಪಾಯಿಂಟ್ ಆಗಿದೆ, ಅವರು ಪ್ಲಸ್ ಪಾಯಿಂಟ್ ಆಗಿದೆ ಅರ್ಥ ಮಾಡಿಕೊಂಡ್ರೆ ಎಷ್ಟು ವೈಭವ ಅವರು. ಇನ್ನೊಂದು ತಪ್ಪು ಮಾಡಿದ್ದೀರಿ ನೀವೀಗ, ಈ ಐದ್ಯರಿಗೆ ವರ ಕೊಡಬೇಕಾದ್ರೆ ಎಲ್ಲರಿಗೂ ಪತಿ ಸಿಗಲಿ ವರ ಕೊಟ್ಟಿದ್ದೀರಿ. ಇದರಲ್ಲಿ ನಿಮ್ಮ ಹೆಂಡತಿ ಪಾರ್ವತಿದೇವಿ ಕೂಡ ಇದ್ದಾರೆ, ನಾನು ಶಾಪ ಕೊಟ್ಟಿದ್ದೀನಿ ಅವರಿಗೆ ವರ ಗಂಡ ಸಿಗಬಾರ್ದು ಅಂತೇಳಿ. ಆದರೆ ವರದಿಂದ ಬರ್ತಿತ್ತು ನಿಮಗೆ, ನೀವು ಸುಳ್ಳು ಹೇಳಿದ್ದರಿಂದ ನನ್ನ ಶಾಪಕ್ಕೆ ವಿರುದ್ಧ ಮಾತಾಡಿದ್ದರಿಂದ ಸ್ವಾರ್ಥೇತೆ ವರಹ ವೃಷಾಭವೆ. ನಿಮ್ಮ ಮಟ್ಟಿಗೆ ಸುಳ್ಳಾಗಲಿ, ನಿಮಗೆ ಮದುವೆ ಆಗಲಿ ಹೋಗಲಿ, ಬ್ರಹ್ಮಚಾರಿಗಳಾಗಲಿ ಅಂತ ಹೇಳ್ತಾರೆ. ಅಶ್ವತ್ಥಾಮರಿಗೆ ಒಂದು ಹುಟ್ಟೋದು, ಎರಡನೇದು ಅರ್ಜುನಿಗೆ ಸೋಲೋದು, ಮೂರನೇದು ಬಾಳಕಾಲ ಬದುಕೋದು, ನಾಲ್ಕನೇದು ಬ್ರಹ್ಮಚಾರಿ ಆಗೋದು. ಹನುಮಂತನು ಬ್ರಹ್ಮಚಾರಿನೇ, ಏನು ಕಾರಣ ಇಲ್ಲ, ಬರೀ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥ ಅಷ್ಟೇ. ಇವರು ಬ್ರಹ್ಮಚಾರಿಗೆ ಕಾರಣ ಇದೆ, ಶಾಪ ಇದು. ಇದು ಅರ್ಥ ಮಾಡಿಕೊಂಡಾಗ ವಾಯುಸ್ತುತಿ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಒಂದೇಹಂ ತಂ ಹನುಮಾನ್ ಇತಿ ಮಹಿತ ಮಹಾ ಪೌರುಷೋ ಬಾಹುಶಾಲಿ ಖ್ಯಾತಸ್ಥೆ ಅಗ್ರೋವತಾರ ಸಹಿತ ಇಹ ಬಹು ಬ್ರಹ್ಮಚರ್ಯಾದಿ ಧರ್ಮಯಿ. ವಾಯುದೇವರ ಬ್ರಹ್ಮಚರ್ಯಕ್ಕೆ ಯಾವ ಕಾರಣವಿಲ್ಲ, ಕೇವಲ ವಿಷ್ಣು ಪ್ರೀತಿ ಒಂದೇ. ಇವರಿಗೆಲ್ಲ ಕೂಡ ಒಂದು ಉಪಾಧಿ ಕಾರಣ ಇದೆ. ಕೆಲವು ಇದ್ದಾರ ಏಕಾಚುರತ ಅಂತ ನಮ್ಗೆ ಕೂತ್ಬಿಡಿ, ಇನ್ನೊಬ್ಬರು ಅನ್ನ ಇಲ್ಲ ರೀ ಅಕ್ಕಿ ಬೇಳೆ ಆಗೋಗಿತ್ತು ಕೂತಿದ್ದೇನೆ ಅಂದರೆ ಹೇಗೋ ಅಂದರೆ ಅವ್ರಿಗೆ ಕಾರಣ ಇದೆ, ಇವ್ರಿಗೆ ಕಾರಣ ಇಲ್ಲ, ಇವರು ವಿಷ್ಣು ಪ್ರೀತಿ ಒಂದೇ ಕಾರಣ. ಎಷ್ಟೋ ಜನಗಳು ಏಕಾಚುರತ ಮಾಡ್ತಾರೆ, ಯಾವುದೋ ಒಂದು ಕಾರಣದಿಂದ ಮಾಡ್ತಾರೆ. ಆಚಾರ್ಯ ಬರೀತಾರೆ ಕೃಷ್ಣಾಮೃತ ಮಹಾನವದಲ್ಲಿ, ಕೆಲವು ಸಂಪತ್ ಬರೆಯುವುದನ್ನು ಮಾಡ್ತಾರೆ ಅಂತ ಏಕಾಶಿ ಉಪವಾಸ. ಸಂಪತ್ ಬರುತ್ತೆ ಅವರಿಗೆ, ಆದರೆ ಶುದ್ಧ ಏಕಾಶಿ ಪುಣ್ಯ ಅವರಿಗೆ ಬರೋದಿಲ್ಲ. ಯಾರು ನಿರ್ಮಲ ಮನಸ್ಸಿನಿಂದ ಹರಿರೇವ ಪರಹ ಅಂತ ತಿಳ್ಕೊಂಡು ಕೇವಲ ವಿಷ್ಣು ಪ್ರೀತಿಗೋಸ್ಕರ ಪ್ರಣಯಾಮೋ ವಾಸುದೇವಂ ಅಂತ ಮಾಡ್ತಾರೆ, ಅವರಿಗೆ ಬರೋ ಪುಣ್ಯ ಬೇರೆ ಉದ್ದೇಶದವರಿಗೆ ಬರೋದಿಲ್ಲ. ಆದ್ದರಿಂದ ಅಶ್ವತ್ಥಾಮರು ಬ್ರಹ್ಮಚಾರಿಗಳಾದರೂ ಚಿರಂಜೀವಿಗಳಾದರೂ ಅವರು ಹನುಮಂತ ದೇವರ ಮಟ್ಟಕ್ಕೆ ಬರೋದಿಲ್ಲ ಅಂಬೋದು ಸಾಕ್ಷಿ. ಎಲ್ಲ ಶಾಪದ ಕಥೆ ಮುಗಿಯಿತು. ಇದೆಲ್ಲ ಆಚಾರ್ಯ ಹೇಳ್ತಿ ಎಲ್ಲಿದೆ ಕಥೆ ಅಂದರೆ, ವೇದೇಶು ಸಪುರಾಣೇಶು ಭಾರತೇ ಚಾಪಗಮ್ಯತೆ. ವೇದಗಳಲ್ಲಿ ಬರುತ್ತೆ ಕಥೆ, ಮಹಾಭಾರತದಲ್ಲಿ ಬರುತ್ತೆ, ಪುರಾಣಗಳಲ್ಲಿ ಬರುತ್ತೆ. ಎಲ್ಲ ಶಾಸ್ತ್ರೀಯವಾದ ಕಾರಣವನ್ನು ಹೇಳ್ತಾರೆ. ಇದು ಯಾರು ಬೇರೆಯವರು ಓದಿಲ್ಲ. ಇವತ್ತಿಗೂ ಬೇರೆಯವರೆಲ್ಲ ದ್ರೌಪದಿ ಅಂದರೆ ಒಬ್ಬ ಹೆಂಗಸು ಐದು ಜನ ಗಂಡರು ಅಂತ ತಿಳ್ಕೊಂಡ್ಬಿಟ್ಟು ಅದನ್ನು ಇಲ್ಲ ತಮಾಷೆ ಮಾಡ್ತಾರೆ, ಇಲ್ಲ ಫಾಲೋ ಮಾಡ್ತಾರೆ, ಎರಡರಲ್ಲೊಂದಾಗಿ ಎರಡೂ ತಪ್ಪು. ಇವತ್ತು ನಿಜವಾಗಲೂ ಕೂಡ ದ್ರೌಪದಿ ಕಥೆ ತಿಳಿಸಿದ್ದು ಭದ್ರಾಚಾರ್ಯ ಒಬ್ಬರೇ. ಯಾತಕ್ಕೆ ಅಷ್ಟು ಕಾಳಜಿ ಅಂದರೆ ತಮ್ಮ ಹೆಂಡತಿ ಕಥೆ ಹೇಳಬೇಕಲ್ಲ ಸರಿಯಾಗಿ ಅದಕ್ಕೆ ಹೇಳ್ತಿದ್ದಾರೆ. ಇವತ್ತು ರಾಮದೇವರು ತಮ್ಮ ಹೆಂಡತಿ ಅಗ್ನಿ ಪ್ರವೇಶ ಮಾಡಿಸಿ ಸೀತಾದೇವಿ ಶುದ್ಧಳು ಅಂತ ತೋರಿಸಿದ್ರಲ್ಲ, ಆ ರೀತಿ ಶುದ್ಧವಾಗಿ ತೋರಿಸ್ತಾರೆ. ದ್ರೌಪದಿ ಬಗ್ಗೆ ಒಂದು ಅವಳು ಪ್ಯೂರಿಟಿ ಬಗ್ಗೆ ನೂರಾರು ಮಾತು ಬೇಡ, ಒಂದು ಮಾತು ಸಾಕು ಅಂತ. ಅವ್ರು ಎಲ್ಲಿಂದ ಅವತಾರ ಮಾಡಿ ಬಂದರು ಗೊತ್ತಾ? ಯಜ್ಞ ಮಧ್ಯದಿಂದ ಅವತಾರ ಮಾಡಿ ಬರ್ತಾರೆ, ಯಜ್ಞಕುಂಡದ ಮಧ್ಯದಿಂದ ಬರ್ತಾರೆ, ಅಗ್ನಿಮಧ್ಯದಿಂದ ಎದ್ದು ಬರ್ತಾರೆ. ಪ್ಯೂರೆಸ್ಟ್ ಅಂತ ಆಯ್ತೋ ಇಲ್ಲ ಈಗ, ಮತ್ತು ಏನಂತಕ್ಕಾದ್ರೂ ತಳುತ್ತೋ ಹೋದು ಅಗ್ನಿ ತಳುತ್ತೊಂಡ್ರೆ ಗತಿ ಏನು? ಆಚಾರ ಭಾರಿ ಮಡಿ ಮಾಡ್ತಾರೆ, ಏನು ಕೊಟ್ಟು ಬಕೆಟ್ ನೀರು ಹಾಕಿ ತಗೋತಾರೆ, ಕೆಂಡ ಕೊಟ್ಟು ಅದಕ್ಕೂ ನೀರು ಹಾಕಿಬಿಟ್ಟ, ಜನ ಊಟ ಮಾಡೋಗಿಲ್ಲ ತಪ್ಪ ಗೊತ್ತಾನೆ. ತೀರ್ಥೋದಕಂಚ ವನ್ನಿಶ್ಚ ನಾಣ್ಯತ ಶುದ್ಧಿ ವರ್ಧಕ. ತೀರ್ಥೋದಕ ಹರಿದ್ವಾರಕ್ಕೆ ಹೋಗಿರ್ತಾರೆ, ಗಂಗಾ ತಂದು ಕೊಡ್ತಾರೆ, ನಮ್ಮನೇನು ಟ್ಯಾಪ್ ಮಾಡಿದ್ರು ಪ್ರೋಷ್ಟೆ ಮಾಡೋದು ಅದ್ರ ಮೇಲೆ, ಗಂಗಾ ನೀರು ಅವಮಾನ ಮಾಡೋದಾಗಲಿಲ್ವಾ? ತೀರ್ಥೋದಕಕ್ಕೆ ಅಶುದ್ಧಿ ಇಲ್ಲ. ಅದೇ ರೀತಿಯಲ್ಲಿ ಎಂದೂ ಕೂಡ ಬೆಂಕಿಗೆ ಅಶುದ್ಧಿ ಇಲ್ಲ. ಅದು ಯಾವ ಬೆಂಕಿ ಇದು? ಯಜ್ಞಭೂಮಿಯ ಬೆಂಕಿ. ಅಂಥ ಬೆಂಕಿಯಿಂದ ಬಂದ ದ್ರೌಪದಿ ದೇವಿ ಬಗ್ಗೆ ನೀವು ಮಾತಾಡೋದಾದರೆ ನೀವು ಪ್ಯೂರಿಟಿನೇ ಅರ್ಥವಾಗಿಲ್ಲ ಅಂತ. ದ್ರೌಪದಿ ದೇವಿ ಪ್ಯೂರಿಟಿ ನೋಡೋದಕ್ಕೆ ಏನು ಮಾಡಿದ್ದಾರೆ, ಅವರು ಅವತಾರ ಮಾಡಿದ ಕಥೆ ಹೇಳೋ ಮೂಲಕ ನಮ್ಗೆ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಗಮನಿಸಬೇಕು, ನಾವು ರಾಮಾಯಣಕ್ಕೆ ಹೋದರೆ ಸೀತಾದೇವಿ ಭೂಮಿಯ ಮಧ್ಯ ಅವತಾರ ಮಾಡಿ ಬರ್ತಾರೆ, ಇವರು ಅಗ್ನಿ ಮಧ್ಯ ಅವತಾರ ಮಾಡಿ ಬರ್ತಾರೆ. ಅವರು ಲಕ್ಷ್ಮಿ, ಇವರು ಸರಸ್ವತಿ. ಲಕ್ಷ್ಮಿ ಅವತಾರನೂ ಹಾಗಾಯಿತು, ಇವರು ಸರಸ್ವತಿ ಅವತಾರನೂ ಹೀಗಾಯಿತು. ಇದು ಅರ್ಥ ಮಾಡಿಕೊಂಡು ಇವರಿಬ್ಬರು ಕೂಡ ಪರಿಶುದ್ಧರು. ಅಲ್ಲಿ ಹೆಸರಿಗೆ ರಾವಣಾದಿಗಳ ಪ್ರಸಂಗ, ಇಲ್ಲಿ ಹೆಸರಿಗೆ ದುರ್ಯೋಧನ ಆಗಿರೋ ಪ್ರಸಂಗ, ಅವರವರ ಪಾಪವೃದ್ಧಿಗೆ ಪ್ರಸಂಗನೇ ಹೊರತು ಇವರಿಗೆ ದೋಷ ಇಲ್ಲ ಅಂತ ತಿಳಿಯುತ್ತೆ. ಇನ್ನು ದ್ರೌಪದಿ ಅವತಾರ ಅಂದರೆ ಭಾರತಿ ಅವತಾರ. ಭಾರತಿ ಅಂದರೆ ವಿದ್ಯಾಭಿಮಾನಿ ದೇವತೆ. ಅವರ ಅವತಾರ ಮಾಡಲಿಕ್ಕೆ ಏನು ಮಾಡಬೇಕಾಗಿತ್ತು, 20 ಕೋಟಿ ಗೋವುಗಳನ್ನು ದಾನ ಮಾಡಿ ಅವತಾರ ಮಾಡ್ತಾ ಇದ್ದೆ. ಅಂದರೆ ಗೋದಾನ ಮಾಡಿದರೆ ವಿದ್ಯಾಪ್ರಾಪ್ತಿ ಆಗುತ್ತೆ ಅಂತ ಅರ್ಥ. ಗೋದಾನಕ್ಕೂ ವಿದ್ಯಾಪ್ರಾಪ್ತಿಗೂ ಸಂಬಂಧ ಇದೆ. ಗೋದಾನ ಕಾಯಿ ಫಲ ಕೇಳಿಬಿಡಿ, ಎಲ್ಲದಕ್ಕೂ ಏನೇನು ಫಲ ಸಿಗುತ್ತೋ ಗೋದಾನ ಒಂದಕ್ಕೆ ಅಷ್ಟು ಫಲ ಸಿಗುತ್ತೆ ಅಂತ ಹೇಳಿದ. ಅದಕ್ಕೆ ಭಗವಂತ ಗೋಪಾಲಕೃಷ್ಣನಿಗೆ ಅವತಾರ ಮಾಡಿಬಿಟ್ಟು ಗೋಗಳ ಪಾಲನೆ ಬಗ್ಗೆ ಅಷ್ಟು ಒತ್ತು ಕೊಟ್ಟು ನಮಗೆ ಧರ್ಮಸೂತ್ರ ತಿಳಿಸಿದ್ದಾರೆ. ಆ ಘಟ್ಟದಲ್ಲಿ ದುಷ್ಟದ್ಯುಮ್ನ ಹುಟ್ಟಿದಾಯಿತು. ಅವ್ರು ಓದಬೇಕಾದ ದುಷ್ಟದ್ಯುಮ್ನ ಈಗ ಯಾರ ಹತ್ರ ಹೋಗಬೇಕು ಓದಬೇಕಾದ್ರೆ? ಇವತ್ತು ಬೆಸ್ಟ್ ಅಂದರೆ ದ್ರೋಣಾಚಾರ್ಯ ಹತ್ರ ಹೋಗಬೇಕು. ಅದು ಹುಟ್ಟಿರೋದು ಯಾತಕ್ಕೆ? ದ್ರೋಣಾಚಾರ್ಯ ಕೊಲ್ಲಿಕ್ಕೆ. ದ್ರೋಣಾಚಾರ್ಯ ಕೊಲ್ಲಿಕ್ಕೆ ದ್ರೋಣಾಚಾರ್ಯ ಹತ್ರ ಹೋಗ್ತಾರೆ, ಎಷ್ಟು ತಮಾಷೆ ಇರಬೇಕು ಅಲ್ಲ. ದುಷ್ಟದ್ಯುಮ್ನಲ್ಲಿ ಬೇರೆಯವರು ಸಿಗಲಿಲ್ಲ ಅಂದರೆ ಕೊಲ್ಲೋರ ಹತ್ರ ಓದಬೇಕಂತ ಕೇಳಿದರೆ ಹೌದು, ದ್ರೋಣಾಚಾರ್ಯರು ಮುಖ್ಯ ಅಲ್ಲ, ಅವ್ರ ಅಸ್ತ್ರ ಇರೋದು ಯಾರು ಗೊತ್ತಾ? ಪರಶುರಾಮದೇವರ ಅಸ್ತ್ರ ಇಟ್ಕೊಂಡಿದ್ದಾರೆ, ಅದು ಕೊಡೋದಾದರೆ ಯಾಕೆ ತಗೋಬಾರ್ದು ನಾನು ಅಂತ ಕಾಲಿಡ್ಕೊಂಡು ಉಪದೇಶ ಮಾಡಿದ್ದು ಕೇಳಿಬಿಟ್ರೆ ನಮಸ್ಕಾರ ಮಾಡ್ತಾರೆ, ಸ್ವಾಮಿ ಪಾಠಕ್ಕೆ ಬಂದಿದ್ದೇನೆ, ಇವ್ರು ನೋಡ್ತಾರೆ. ಅಲ್ಲಿ ಅನೌಸಾಗಿಬಿಟ್ಟಿತ್ತಾಗಲೇ ದೃಢದ್ಯುಮ್ನ ಹುಟ್ಟಿರೋದೇ ಕೊಲ್ಲಕ್ಕೆ ಅಂತೇಳಿ ಇವ್ರು ನೋಡ್ತಾರೆ. ನನ್ನ ಮೃತ್ಯು ಬಂದಿದೆ ಎಂದು ಗೊತ್ತಾಯಿತು, ನನ್ನ ಸಾವು ಬಂದಿದೆ ಗೊತ್ತಾಯಿತು. ಆದರೆ ಪಾಠ ಹೇಳ್ಕೊಟ್ರೋ ಬಿಟ್ರು ಅಂತ ಕೇಳಿದರೆ ಪಾಠ ಹೇಳ್ಕೊಟ್ಬಿಟ್ರಂತೆ ಪುಣ್ಯಾತ್ಮರು. ಇದೇ ಕಂಸ ದೇವತಿನ ಕೊಲ್ಲಕ್ಕೆ ಹೋಗ್ತಾನೆ ಲೆಕ್ಕ ಇಟ್ಕೊಂಡು. ಕೊಲ್ಲೋದು ದೇವತಿ ಅಲ್ಲ, ಅವಳು 8ನೇ ಗರ್ಭ ಕೊಲ್ಲೋದು, ದೇವತೆಯನ್ನು ಕೊಲ್ಲಕ್ಕೆ ಹೋಗ್ತಾನೆ. ಅವನು ರಾಕ್ಷಸ, ದ್ರೋಣಾಚಾರ್ಯ ಕೊಲ್ಲನೇ ಬಂದು ನಿಂತ್ಕೊಂಡಿದ್ದಾನೆ, ಅವ್ರು ಕೊಲ್ಲೋದಿಲ್ಲ. ಅರ್ಥ ದೈವಿ ಸಂಪತ್ತಿ ಆಗಿರುತ್ತೆ, ಅಸುರಿ ಸಂಪತ್ತಿ ಆಗಿರುತ್ತೆ. ದ್ರೋಣಾಚಾರ್ಯ ಯಾತಕ್ಕೆ ಬರಲಿಲ್ಲ ಅಂದರೆ ಅಶರೀರವಾಣಿಯ ಮಾತು ಸುಳ್ಳಾಗೋದಿಲ್ಲ. ಅದೇ ರೀತಿಯಲ್ಲಿ ವೇದ ಮಂತ್ರಗಳು ಸುಳ್ಳಾಗೋದಿಲ್ಲ. ಅವನು ನಾನು ಕೊಂದೇ ಕೊಲ್ತಾನೆ, ಪಾಠ ಹೇಳ್ಕೊಂಡು ಬಿಟ್ಟು ಕೊಂದೇ ಕೊಲ್ತಾನೆ. ಅವನಿಗೆ ಹಾಗೆ ಎಸ್ಕೇಪ್ ಆಗಬೇಕು ಅಂತ ಟ್ರೈ ಮಾಡಿದ ಕಂಸ, ಇವರು ಎಸ್ಕೇಪ್ ಅಲ್ಲ ಟ್ರೈ ಮಾಡಲಿಲ್ಲ. ನಾನು ಕೊಂದೇ ಕೊಲ್ತಾನೆ, ಇವತ್ತು ಕೊಲ್ತಾನೆ ಅಂತೇನೂ ಇಲ್ಲ, ಆ ಕೊಲ್ಲೋ ಅಕೌಂಟೇ ಬೇರೆ, ಪಾಠ ಹೇಳಿದ ಪುಣ್ಯ ನನಗೆ ಬರುತ್ತೆ, ಅವ್ರ ಶಿಷ್ಯನಾಗ್ತೇನೆ, ತಪ್ಪೇನಿದೆ ಹೇಳ್ಕೊಟ್ಬಿಟ್ರದು. ದ್ರೋಣಾಚಾರ್ಯ ಎಷ್ಟು ಬುದ್ಧಿವಂತರ ಅರ್ಥ ಆಯ್ತಾ? ಈಗ ದ್ವೇಷ ಸಾಧಿಸಬಾರ್ದು ಮತ್ತು ಕಿದಿಗಿಂತ ಸಾಕ್ಷ್ಯ ಬೇಕಾ ನಮಗೆ? ಏನೋ ಮಾಡಿದ್ಮೇಲೆ ದ್ವೇಷ ಅಲ್ಲ, ಕೊಲ್ಲೋ ಮೇಲೆ ದ್ವೇಷ ಪಡಲಿಲ್ವಲ್ಲ, ಎಷ್ಟು ಪುಣ್ಯಾತ್ಮರು ಇರಬೇಕು. ಇದನ್ನು ಅರ್ಥ ಮಾಡಿಕೊಂಡ್ರೆ ದ್ರೋಣಾಚಾರ್ಯ ಎಷ್ಟು ಕೀರ್ತಿ ಬಂತು ಗೊತ್ತಾ? ಇದರಿಂದ ತನ್ನ ಕೊಲ್ಲತಕ್ಕಂಥವನಿಗೆ ಪಾಠ ಹೇಳಿಕೊಟ್ಟ ಗುರುಗಳು ಅಂದರೆ ಎಷ್ಟು ಪುಣ್ಯಾತ್ಮರು. ಪಾಠ ಪ್ರವಚನದ ಬಗ್ಗೆ ಒಂದು ಎಚ್ಚರಿಕೆ ಇರಬೇಕು. ಹೇಳಿದರೆ ಪುಣ್ಯ ಬರುತ್ತೆ ಎಂಬ ಕಾನ್ಸೆಪ್ಟ್ ಭಾರಿ ದೊಡ್ಡದು, ಗೊತ್ತಾಯ್ತಾ? ಹೇಳಿದರೆ ಪುಣ್ಯ ಬರುತ್ತೆ, ಕೇಳಿದರೆ ಕೇಳಿದವರಿಗೆ ಪುಣ್ಯ, ಹೇಳಿದರೆ ಹೇಳಿದವರಿಗೆ ಪುಣ್ಯ. ಆ ಪುಣ್ಯದ ಕಾನ್ಸೆಪ್ಟ್ ಇರಬೇಕು, ಅವತ್ತು ಪ್ರತಿಷ್ಠೆಯ ಕಾನ್ಸೆಪ್ಟ್ ಇರಬಾರ್ದು. ದೃಷ್ಟಿಯೋದ್ಯಮನ ಪ್ರತಿಷ್ಠೆ ಬಿಟ್ಟು ಓದಿಲ್ಲ, ಇವರು ಪ್ರತಿಷ್ಠೆ ಬಿಟ್ಟು ಹೇಳಿಕೊಟ್ರು. ಆ ಭಾವನೆ ಇದ್ದರೆ ಮಾತ್ರ ವಿದ್ಯೆ, ಇಲ್ಲವರು ವಿದ್ಯೆ ಅಲ್ಲ, ವಿದ್ಯೆ ನೈವೇದ್ಯ ಅಂತಾರಲ್ಲ ಆಗತ್ತೆ ಹೊರತು ಎಂದೂ ವಿದ್ಯೆ ಬರೋದಿಲ್ಲ. ಹೇಳಿಕೊಟ್ಟು ದೊಡ್ಡ ವಿದ್ವಾಂಸನಾಗ್ತಾನೆ, ಶಸ್ತ್ರಾಸ್ತ್ರ ಪಂಡಿತನಾಗ್ತಾನೆ ದೃಷ್ಟಿಯೋದ್ಯಮನ. ಇಷ್ಟೊತ್ತಿಗೆ ದ್ರುಪದ ರಾಜನ ಸೆರೆ ಹಿಡಿದು ಭೀಮಾರ್ಜುನರು ಒಪ್ಪಿಸಿದ ಕಥೆ ಎಲ್ಲ ಕಡೆಗೂ ಹಗ್ಗೋಗಿಬಿಡುತ್ತೆ. ಭಗವಂತ ಕೃಷ್ಣ ಏನು ಮಾಡಿದನಂತೆ, ಕೃತವರ್ಮನನ್ನು ಕರೆದು ಅಭಿನಂದನೆ ಮಾಡಿ ಕೇಳಿಕೊಟ್ಟಂತೆ. ದೊಡ್ಡ ಕೆಲಸ ಮಾಡಿದ್ದೀರಿ ದ್ರುಪದ ರಾಜ, ಆಗಿನ ಕಾಲದ ಪ್ರತಿಷ್ಠಿತ ರಾಜ ಅವರು, ಅಂಥವ್ನು ಹುಡುಗರಿಗೆ ಗೆದ್ದುಬಿಟ್ಟಿದ್ದಾರೆ ಅಂತ ಎಷ್ಟು ಮರ್ಯಾದೆ ಬರೋದಿಲ್ವಾ? ಅದಕ್ಕೋಸ್ಕರವಾಗಿ ಅಭಿನಂದನೆ ಮಾಡಿದಂತೆ ಕೃಷ್ಣ, ಕೃತವರ್ಮನ ಕಳಿಸ್ಕೊಡ್ತಾನೆ, ಅಭಿನಂದನೆ ಮಾಡಿ ಹೊರಟೋಗ್ಬಿಟ್ಟನಂತ. ಇಷ್ಟೊತ್ತಿಗೆಲ್ಲ ನಿನ್ನೆ ಮೊನ್ನೆ ನೋಡಿದ್ದೇವೆ, ದ್ರುಪದ ವಿರಾಟ ಮೊದಲಾದವರೆಲ್ಲ ಜರಾಸಂಧದಿಂದ ಸೇರಿಕೊಂಡು ಕೃಷ್ಣನ ವಿರುದ್ಧ ಹೋಗ್ತಿದ್ರು ಭಯದಿಂದಾಗಿ. ಯಾವಾಗ ಭೀಮಾರ್ಜುನರು ಬಲಿಷ್ಠರು ಅಂತ ಗೊತ್ತಾಯ್ತಲ್ಲ, ಆಮೇಲೆ ಜರಾಸಂಧ ಹೇಳಿಕೊಟ್ಟು ಬರಲ್ಲ ಅಂತ ಹೇಳಿಬಿಟ್ರು, ನಿನ್ನ ನಾನು ಬರೋದಿಲ್ಲ, ಜರಾಸಂಧ ಸಿಟ್ಟು ಬಂದು ಹೊಡೆದಿದ್ದೇನೆ ಅಂತ ಹೇಳಿದ, ಬಾ ಭೀಮಾರ್ಜುನರ ಹತ್ರ ಹೋಗ್ಬಿಡ್ತೇವೆ ಅಂತ ಎಲ್ಲ ಪಕ್ಷಾಂತರ ಮಾಡಲಿಕ್ಕೆ ಶುರು ಮಾಡಿದ್ರೆ ಅಂತ ಅರ್ಥ ಆಯ್ತಾ? ಇಲ್ಲಿ ಹೇಗೆ ಮಧ್ಯಮತಕ್ಕೆ ಚೇಂಜ್ ಆಗ್ತಾ ಬಂದ್ರಲ್ಲ, ಅಲ್ಲಿ ಭೀಮಮತಕ್ಕೆ ಚೇಂಜ್ ಆಗ್ತಾರೆ. ಶೋಭನಾ ಭಟ್ಟರು, ತಿರುಕುಳ ಪಂಡಿತಾಚಾರ್ಯ ಈ ಕಡೆ ಬಂದುಬಿಟ್ರಲ್ಲ, ಆ ಕಡೆ ಅವರೆಲ್ಲ ಬರಲ್ಲ ಶುರು ಮಾಡಿದರು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಯಾರು ಸಾತ್ವಿಕರಾಗಿದ್ದು ಒತ್ತಡಕ್ಕೆ ಸಿಕ್ಕು ಆ ಕಡೆಗೆ ಹೋಗಿದ್ರು ಎಲ್ಲ ವಾಪಸ್ ಬಂದುಬಿಟ್ರು. ಯಾರು ವಾಪಸ್ ಬರಲಿಲ್ಲ ಅಂದರೆ ಸ್ವರೂಪದ ರಾಕ್ಷಸರಾಗಿ ಅವರು ಮಾತ್ರ ವಾಪಸ್ ಬರಲಿ. ಯೋಗ್ಯರೆಲ್ಲ ವಾಪಸ್ ಬಂದರು, ಅಯೋಗ್ಯರಾರು ಬರಲಿಲ್ಲ. ಈ ಘಟ್ಟವನ್ನು ನೋಡಿದ ಧೃತರಾಷ್ಟ್ರ, ಅವನಿಂದ ಅರ್ಥ ಆಯಿತು. ಒಂದು ಕಡೆಗೆ ಧರ್ಮರಾಜ ಇಡೀ ವಂಶದ ಹಿರಿಯ, ಮೊದಲನೇ ಪಾಯಿಂಟ್. ಎರಡನೇದಾಗಿ ಆತನ ತಮ್ಮಂದಿರಾದ ಭೀಮಾರ್ಜುನರಿಂದ ಅಸಾಧ್ಯವಾದ ಪರಾಕ್ರಮ ತೋರಿಸಿದ್ದಾನೆ, ಸ್ವತಃ ಯೋಗ್ಯ ಜೀವ. ಇನ್ನು ಅವನಿಗೆ ಪಟ್ಟಾಭಿಷೇಕ ಮಾಡದೆ ಹೋದರೆ ಜನ ಗಲಾಟೆ ಮಾಡ್ತಾರೆ ಎಂದು ಗೊತ್ತಾಗಿಬಿಟ್ಟು ಧರ್ಮರಾಜನಿಗೆ ಪಟ್ಟಾಭಿಷೇಕ ಮಾಡಿದ ಅಂತ ಹೇಳ್ತಾರೆ. ಇದು ಒಂದು ಘಟ್ಟ. ಹದಿನೆಂಟನೇ ಅಧ್ಯಾಯದ ಕೊನೆಯ ಭಾಗ ಅಂತ ಧರ್ಮರಾಜನಿಗೆ ಪಟ್ಟಾಭಿಷೇಕ. ಅವತ್ತಿನಿಂದ ತುಂಬ ಜನ ತಪ್ಪಿಟ್ಕೊಂಡಿರ್ತಾರೆ, ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅಂತೇಳಿ ಅವರು ಮಹಾಭಾರತ ಓದಿಲ್ಲ, ಧರ್ಮರಾಜ ರಾಜನಾಗಿಬಿಡ್ತಾನೆ, ಪಟ್ಟ ಕಟ್ತಾನೆ ವಿಶೇಷವಾಗಿ ಧೃತರಾಷ್ಟ್ರ ರಾಜ. ಅಲ್ಲಿ ಹದಿನೆಂಟನೇ ಅಧ್ಯಾಯ ದೊಡ್ಡ ಕಟ್ಟ ನಾವು ತಲುಪಿದ್ದೇವೆ. ಇನ್ನು ಮುಂದೆ ಬರಬೇಕಾದ ಆದಿಪರ್ವದ ಕಥೆ ಬರೀ ಇನ್ನು ಮುಂದೆ ಹೇಳ್ತೇವಲ್ಲ. ಆದಿಪರ್ವ ಬಂತು ಅಂದರೆ ಬರೀ ಭೀಮರ ಪರಾಕ್ರಮ, ಅರಿಗಿನ ಮನೆ ಪ್ರಸಂಗ, ಹಿಡಿಂಬ ವಧೆ, ಬಕಾಸುರ ವಧೆ, ದ್ರೌಪದಿ ಕಲ್ಯಾಣ. ಆದಷ್ಟು ದ್ರೌಪದಿ ಕಲ್ಯಾಣದವರೆಗೂ ಹೋಗ್ಬೇಕು ನಾವು ಫಾಸ್ಟಾಗಿ. ಬರೀ ಇನ್ನು ಕಲ್ಯಾಣಗಳು ಶುರು ಮಾಡಿ ಎರಡು ಮೂರು ಸುಭದ್ರ ಕಲ್ಯಾಣ ಅವೆಲ್ಲ ನಡೆಯಬೇಕು. ಕಿಟ್ಟ 14,108 ಕಲ್ಯಾಣಗಳು ಬೇರೆ ಆಗಬೇಕು. ಬರೀ ಆಗಿರೋ ಸ್ವಲ್ಪ ಆಗಿದೆ ಅಷ್ಟೇ, ಮೂರೇ ಆಗಿರೋದು, ಇನ್ನು ಉಳಿದೆಲ್ಲ ಆಗಬೇಕು. ಅದೆಲ್ಲ ಇನ್ನಾರು ದಿವಸ ನಡೆಯುತ್ತೆ ಅಂತ ಹೇಳ್ತಾ ಮುಂದೆ ಒಂದು ಪ್ರಕಟಣೆ ಉಂಟು. ಪಾದಿಕ ಕ್ಷೇತ್ರದ ಬಗ್ಗೆ ನಾವು ತುಂಬ ಕೇಳಿದ್ದೇವೆ, ಕೇಳದೆ ಹೋದ್ರೆ ಆಚಾರ್ಯ ಗೊತ್ತಿಲ್ಲ ಅಂತ ಅರ್ಥ. ಪವಿತ್ರಂ ಪಾದಿಕ ಕ್ಷೇತ್ರಂ ಕೋನ ಸೇವೇತ ಕೋವಿದ ವಜ್ರಾಸುರರು ಒಡನೆ ಮಾಡ್ತಾ ಇದ್ದಾರೆ ಅಂತ. ಪಾದಿಕ ಕ್ಷೇತ್ರದಲ್ಲಿ ಸುಮಾರು 15 ವರ್ಷಗಳ ಹಿಂದೆ ಹೇಗಿತ್ತು ನೀವೆಲ್ಲ ನೋಡಿದವ್ರಿಗೆ ಗೊತ್ತಿರುತ್ತೆ, ಅಂಥ ಒಂದು ಸ್ಥಿತಿಯಲ್ಲಿ ಇತ್ತು. ಆದರೆ ಇವತ್ತು ಪಾದಿಕ ಕ್ಷೇತ್ರ ಹೇಗಿದೆ, ಒಬ್ಬರು ಒಂದು ರಾತ್ರಿ ಹಾಕಿ ಮಾಡೋಕ್ಕೆ ಬರ್ತಿದ್ದಿಲ್ಲ. 15 ವರ್ಷಗಳ ಹಿಂದೆ ಪಾದಿಕ ಕ್ಷೇತ್ರ ಆಗಿತ್ತು, ಇವತ್ತು 100 ಜನ ಅಲ್ಲೇ ವಾಸ ಮಾಡ್ಬೋದು ಅಂಥ ಒಂದು ವಾತಾವರಣ ಬಂದಿದೆ ಪಾದಿಕ ಕ್ಷೇತ್ರದಲ್ಲಿ. ಇವತ್ತು ಬಹುಶಃ ನಿಮಗೇನಾದರೂ ಪಾಠ ಪ್ರವಚನನೋ ಶಾಂತ ಜೀವನನೋ ಬೇಕು ಅಂತೇಳಿದರೆ ಇಡೀ ನಮ್ಮ ಭರತಖಂಡದೊಳಗೆ ಅತಿ ಶ್ರೇಷ್ಠವಾದ ಅನುಕೂಲ ಇರತಕ್ಕಂಥ ಒಂದು ಜಾಗ ಅಂದರೆ ಪಾದಿಕ ಕ್ಷೇತ್ರ. ಅಂಥ ಒಂದು ವ್ಯವಸ್ಥೆ ಅಲ್ಲಿ ನಡೆದೋಗ್ಬಿಟ್ಟಿದೆ. ಈಗಾಗಲೇ ಸುಮಾರು 2 ಕೋಟಿ ರೂಪಾಯಿಗಿಂತ ಜಾಸ್ತಿ ಖರ್ಚು ಮಾಡಿ ಅನೇಕ ವಿಧವಾದಂಥ ಒಂದು ಡೆವಲಪ್ಮೆಂಟ್ಸ್ ನಡೆದೋಗ್ಬಿಟ್ಟಿದೆ. ಇನ್ನೂ ಕೆಲವು ಆಗಬೇಕು ಒಂದು ಯೋಜನೆ ಇದೆ, ಬಹಳ ಮುಖ್ಯವಾದ ಒಂದು ಯೋಜನೆ ಅಂತ ಕೇಳಿದರೆ ಸುಮಧ್ವ ವಿಜಯ ಆಚಾರ್ಯ ಚರಿತ್ರೆ. ಆಚಾರ ಅವತಾರ ಮಾಡಿದ ಜಾಗ ಸುಮಧ್ವ ವಿಜಯಗಳು ಅನೇಕ ಕಡೆ ಈಗಾಗಲೇ ಬರೆದುಬಿಟ್ಟು ಸೌಧಗಳನ್ನೆಲ್ಲ ಮಾಡಿದ್ದಾರೆ. ಪಾದಿಕ ಕ್ಷೇತ್ರದಲ್ಲೇ ವ್ಯವಸ್ಥೆ ಆಗಿಲ್ಲ. ಅದಕ್ಕೆ ಇವತ್ತು ಪರ್ವಪೂಜ್ಯರಾದ ಕಾಡೇರು ಶ್ರೀಪಾದಗಳವರ ನೇತೃತ್ವದಲ್ಲಿ ಒಂದು ಸಂಕಲ್ಪ ಮಾಡಿದ್ದಾರೆ. ಇಡೀ ಸುಮಧ್ವ ವಿಜಯವನ್ನು 1008 ಶ್ಲೋಕಗಳನ್ನು ಪಾದಿಕ ಕ್ಷೇತ್ರದಲ್ಲಿ ಆಚಾರ್ಯರ ದೇವಸ್ಥಾನದಲ್ಲೇ ಬರೆಸಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಅದಕ್ಕೋಸ್ಕರ ಅಲ್ಲಿಯ ಮುಖ್ಯ ಕಾರ್ಯಕರ್ತರು ಹೌದು, ಅರ್ಚಕರು ಹೌದು, ಮಾಧವ ಉಪಾಧ್ಯಾಯರು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮ ಪ್ರಾರಂಭವಾಗ್ತದೆ ಮುಂದಿನ ವಿಜಯದಶಮಿ, ಮುಂದಿನ ನಮ್ಮ ಮಧ್ವನವಮಿ ಹೊತ್ತಿಗೆ ಇಡೀ ಮಧ್ವ ವಿಜಯ ಪಾದಿಕ ಕ್ಷೇತ್ರದಲ್ಲಿ ಆಚಾರ ಅವತಾರ ಮಾಡಿದ ಜಾಗದಲ್ಲಿ ನೆನಪಿರಬೇಕು. ಅಂಥಲ್ಲಿ ಮಧ್ವ ವಿಜಯ ಬರೆಸತಕ್ಕಂಥ ಏರ್ಪಾಟು ಮಾಡಿದ್ದಾರೆ. ಅದು 1008 ಶ್ಲೋಕ ಇದೆ. 1 ಶ್ಲೋಕ ಬರೆಯಲಿಕ್ಕೆ 1,000 ರೂಪಾಯಿ ಅಂತೆ ಕಾಣಿಕೆ ಕೊಟ್ಟು ಸೇವಾ ಸಲ್ಲಿಸಬಹುದು. ಆ ಮೂಲಕ ಗ್ರಾನೈಟ್ ಸ್ಟೋನಲ್ಲಿ, ಗ್ರಾನೈಟ್ನಲ್ಲಿ ಬಹಳ ಶುದ್ಧವಾಗಿ 1,000 ವರ್ಷ ಉಳಿಯೋ ಹಾಗೆ ಬರೆಸುವ ವ್ಯವಸ್ಥೆಯಾಗಿದೆ. ಅಲ್ಲಿ ಎಷ್ಟು ದಿವಸ ನಾವು ಬರೆಸಿದ್ದಿರುತ್ತೋ ಅಷ್ಟು ದಿವಸ ನಾವು ಸ್ವರ್ಗಲೋಕ ಸರ್ಗಾದಿ ಲೋಕದಲ್ಲಿ ನೆನಪಿರಬೇಕು. ನಾವು ಮಾಡಿದ ಸಾಧನೆ ಎಲ್ಲಿವರೆಗೂ ರೆಕಾರ್ಡ್ ಆಗಿರುತ್ತೋ ಅಲ್ಲಿವರೆಗೂ ಕೂಡ ನಮ್ಗೆ ಒಳ್ಳೆ ಪುಣ್ಯ ಬರ್ತಿರುತ್ತೆ. ಅದು ಸದವಕಾಶ ಸಿಕ್ಕೋದು ಭಾರಿ ಕಷ್ಟ. ಅದಕ್ಕೆ 1,000 ರೂಪಾಯಿ ಕೊಟ್ಟರೆ 1 ಶ್ಲೋಕ, ಇನ್ನು 50,000 ಕೊಟ್ಟರೆ 1 ಸರ್ಗ, ಮತ್ತು 10,000 ಕೊಟ್ಟ 10 ಶ್ಲೋಕಗಳು. ಆ ರೀತಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ಅದರಲ್ಲಿ ತಮ್ಮ ಯೋಗ್ಯತೆಗೆ ತಕ್ಕಂತೆ ಪಾಲ್ಗೊಂಡು ಆಚಾರ್ಯರ ಮೂಲಸ್ಥಾನ ಸೇವೆ ಸಲ್ಲಿಸೋದು ಅಂದರೆ ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ, ದೇವರಿಗೆ ಡೈರೆಕ್ಟ್ ಕೊಟ್ಟಾಗ ಲೆಕ್ಕ. ಇನ್ನು ಯಾರಿಗೆ ಕೊಟ್ಟರು ಆಚಾರ ಮೂಲಕನೇ ಹೋಗಬೇಕು, ಆಚಾರ್ಯ ಕೊಟ್ಟರೆ ಡೈರೆಕ್ಟ್ ದೇವರಿಗೆ ಹೋಗುತ್ತಾ. ಅದರಿಂದ ಇಂಥ ಅವಕಾಶವನ್ನು ನಾವು ಸರಿಯಾಗಿ ಉಪಯೋಗ ಮಾಡಿಕೊಳ್ಳೋಣ. ಆ ಮೂಲಕ ಆಚಾರ ಶಾಸ್ತ್ರ ಓದ್ತಕ್ಕಂಥ ಅರ್ಹತೆ ಬರುತ್ತೆ, ಜನ್ಮ ಜನ್ಮದಲ್ಲೂ ನಮಗೆ ಶಾಶ್ವತ ಪುಣ್ಯದ ವ್ಯವಸ್ಥೆ ಬರುತ್ತೆ. ಅದಕ್ಕೆಲ್ಲರೂ ಪಾಲ್ಗೊಳ್ಳೋಕೆ ಪ್ರಯತ್ನ ಪಡ್ತಾ, ಒಟ್ಟಿಗೆ ಕೊಡಲಿಕ್ಕಾಗದ ಹೋದರೆ ಇಟ್ಟು ಕೊಡ್ತೀವಿ ಅಂತೇಳಿ ಕಾಲಕಾಲಕ್ಕೂ ಕೊಡ್ಬೋದು. ಆ ವ್ಯವಸ್ಥೆ ಕೂಡ ಇಟ್ಕೊಂಡಿದ್ದಾರೆ. ಅಧಿಕೃತ ರಸೀದಿಯನ್ನು ಪಡ್ಕೊಂಡು ಅವರಿಂದ ಕಾಲಕಾಲನೆ ಮಾಡಬಹುದು. ನಾಳೆ ನಾಡಿದ್ದು ಆಚಾರ್ಯರಿಗೆ ಬರ್ತಾರೆ. ಅದಕ್ಕೆ ಆಸಕ್ತರೆಲ್ಲ ಕೂಡ ಅವಶ್ಯವಾಗಿ ಸದವಕಾಶ ಉಪಯೋಗ ಮಾಡಿಕೊಳ್ಬೇಕು ಅಂತ ಹೇಳ್ತಾ, ನಾಳೆ ದಿವಸ ಸರಿಯಾಗಿ ಬೆಳಿಗ್ಗೆ ಪಾಠ, ನಾಳೆ ಐತರೇ ಉಪನಿಷತ್ ಭಾಷ್ಯ ಬೆಳಿಗ್ಗೆ 7-8 ಐತರೇ ಉಪನಿಷತ್ ಭಾಷ್ಯ, ನಾಳೆ ಸಾಯಂಕಾಲ ಯಥಾ ಪ್ರಕಾರ ಮಹಾಭಾರತ ಪ್ರವಚನ 6:30 ಮುಂದುವರಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚವಹಂತೇನ ಪ್ರಿಯತಾಂ ಕಮಲಾಲಯ.